ಜಯಾರ್ಯ ಕಾಮಸುಸ್ಮೃತ ಚಿಂತಾಮಣಿಸ್ತು ವ್ಯಾಪಾರ್ಯ ಮುನಿತ್ರಯ ಉದಾಹೃತ ವಾಹಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀ ಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರವನ್ನು ಈ ಶ್ಲೋಕದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ದ್ವಾದಶ ಸ್ತೋತ್ರ ಶ್ರೀಮದಾಚಾರ್ಯರು ಪಡೆದಿರತಕ್ಕಂಥ ಸರ್ವಮೂಲ ಗ್ರಂಥಗಳಲ್ಲಿ ಎರಡು ಸ್ತೋತ್ರಗಳು ಅಂತ ಪ್ರಸಿದ್ಧ. ಒಂದು ರಥಸ್ತುತಿ ಮೊನ್ನೆ ನೋಡಿದ್ದೇವೆ ನಿನ್ನೆ, ಇನ್ನೊಂದು ದ್ವಾದಶ ಸ್ತೋತ್ರ, ಮತ್ತೊಂದು ಕಂದಕ ಸ್ತುತಿ ಅಂತ ಹೇಳಿದರು. ಇನ್ನು ಪೂರ್ವಾಶ್ರಮದಲ್ಲೇ ಬಾಲ್ಯದಲ್ಲಿ ಬರೆದ ಕೃತಿ ಅಂತ ಪ್ರಸಿದ್ಧ. ಸರ್ವಪುರದಲ್ಲಿ ಅದನ್ನು ಕೌಂಟ್ ಮಾಡೋದಿಲ್ಲ, ಆದರೆ ಆಚಾರ್ಯ ಕೃತಿ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ. ಇವತ್ತು ಈ ದ್ವಾದಶ ಸ್ತೋತ್ರ, ಒಟ್ಟು ದ್ವಾದಶ ಸ್ತೋತ್ರ, ಹನ್ನೆರಡು ಸ್ತೋತ್ರಗಳ ಗುಚ್ಛವಾದರೆ ದ್ವಾದಶ ಸ್ತೋತ್ರಂ ಅಂತ ಕರೀತಾರೆ. ಕೆಲವು ಕಡೆ ದ್ವಾದಶ ಸ್ತೋತ್ರಾಣಿ ಅಂತಲೂ ಕರೀತಾರೆ. ದ್ವಾದಶ ಸ್ತೋತ್ರಾಣಿ, ಇಡೀ ಒಂದು ಗ್ರಂಥ ದ್ವಾದಶ ಸ್ತೋತ್ರ ಅಂತ ಭಾವಿಸಿಬಿಟ್ಟು ಹನ್ನೆರಡು ಅಧ್ಯಾಯ ಅಂತ ಕರೆಯೋದು ಒಂದು ಪದ್ಧತಿ, ಅಥವಾ ಹನ್ನೆರಡು ಪ್ರತ್ಯೇಕ ಸ್ತೋತ್ರಗಳು ಅಂತ ತಿಳ್ಕೊಂಡಾಗ ಹನ್ನೆರಡು ಸ್ತೋತ್ರಗಳು ಅಂತಾಯಿತು. ಈ ರೀತಿಯಲ್ಲಿ ದ್ವಾದಶ ಸ್ತೋತ್ರಂ ಅಂದರೂ ಸರಿ, ದ್ವಾದಶ ಸ್ತೋತ್ರಾಣಿ ಅಂದರೂ ಸರಿ. ಅದರಲ್ಲಿ ಮೊದಲನೇ ಸ್ತೋತ್ರ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ವಾಸುದೇವಂ ಒಂದೇ, ಇದು ಅನ್ವಯ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ, ವಾಸುದೇವಂ ಒಂದೇ, ವಾಸುದೇವನಾದ ಶ್ರೀಹರಿಯನ್ನು ವಂದಿಸುತ್ತೇನೆ. ವಾಸುದೇವ ರೂಪಕ್ಕೆ ವಂದನೆ, ಮೋಕ್ಷ ಕೊಡತಕ್ಕಂಥ ರೂಪ. ಅದಕ್ಕೆ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ವಾಸುದೇವ ಹೇಗಿದ್ದಾನೆ? ವಂದ್ಯಂ, ವಂದನೆಗೆ ಅರ್ಹನಾಗಿದ್ದಾನೆ. ವಂದನೆಗೆ ಅರ್ಹಳಾಗಿ ಏನೇನು ಗುಣ ಬೇಕೋ ಅವೆಲ್ಲ ಅಂತ ಅರ್ಥ. ವಂದನೆಗೆ ಬೇಕಾಗಿರ್ತಕ್ಕಂಥ ಗುಣಗಳು ಯಾವ್ಯಾವುದು ಮೊನ್ನೆ ಬಂದಿದೆ? ವಿತ್ತಂ, ಬಂಧು, ವಯಃ, ಕರ್ಮ, ವಿದ್ಯಾಚ, ಇವತ್ತು ಪಂಚಮಿ, ಇವೆಲ್ಲ ವಂದ್ಯತ್ವ ಪ್ರಯೋಜಕವಾದ ಧರ್ಮಗಳು ಅಂತ ಕರೀತಾನೆ. ವಂದ್ಯತ್ವ ಪ್ರಯೋಜಕವಾದ ಧರ್ಮಗಳು ಅಂದರೆ, ಒಬ್ಬ ವ್ಯಕ್ತಿ ನಮಸ್ಕಾರ ಮಾಡಬೇಕಾದ್ರೆ ಇಷ್ಟು ಗುಣಗಳಿರಬೇಕು. ಒಂದಿದ್ರೂ ಒಂದ್ಬಿಡುತ್ತೆ, ಎಲ್ಲ ಇದೆ ಪರಮಾತ್ಮನಿಗೆ, ನಿರವಧಿಕವಾಗಿದೆ, ಸದಾ ಇದೆ. ಅದಕ್ಕೆ ಸದಾನಂದಂ. ದೇವರ ಮತ್ತೊಂದು ಲಕ್ಷಣ ಏನು? ಸದಾ ಆನಂದಂ, ಸದಾ ಆನಂದಪೂರ್ಣ. ಓಂ ಆನಂದಮಯೋ ಅಭ್ಯಾಸ ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋ ದಾರ್ಯ ವಿರ್ಯಾದಿ ದೇಹಂ. ದೇವರ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ. ಆ ಗುಣಗಳಲ್ಲಿ ಅತ್ಯಂತ ಪ್ರಧಾನವಾದ ಗುಣ ಯಾವುದು ಅಂದರೆ, ಓಂ ಆನಂದಾದ ಪ್ರಧಾನಸ್ಯ. ಓಂ ಬ್ರಹ್ಮಸೂತ್ರದಲ್ಲಿ ಆನಂದ ಅಂದು ಬಹಳ ಪ್ರಧಾನವಾದ ಗುಣ. ಎಲ್ಲ ಇದೆ, ಆನಂದ ಒಂದಿಲ್ಲ ತಗೊಂಡು ಏನು ಮಾಡ್ತೀರಿ? ಆಸ್ತಿ ಪಾಸ್ತಿ ಐಸಿ ಏನೇಳು ತುಂಬಿ ತುಳುಕ್ತಾ ಇದೆ, ಆನಂದ ಒಂದಿಲ್ಲ. ಏನಿಲ್ಲ, ಅದಕ್ಕೆ ಮುಖ್ಯ ಗುರಿನೇ ತಪ್ಪಿಹೋಯ್ತು ಅಂತ. ಇವತ್ತು ಯಾವುದು ಮುಖ್ಯವಾದ ಜೀವನದ ಒಟ್ಟು ಗುರಿ ಏನು? ಇಹ ಕಲು ಸುಖಮೇವ ಮೇ ಸ್ಯಾತ್ ದುಃಖ ಮನಾಗಪಿ ಮಾಹು. ಸುಖವನ್ನೇ ಸಿದ್ಧಿಸಿದೆ ಇವತ್ತು ಆಗಾಗಿರೋದು. ಮನುಷ್ಯನಿಗೆಲ್ಲ ಇದೆ, ಸುಖದ ಕಲ್ಪನೆ ಕೂಡ ಇಲ್ಲ. ಮೊದಲು ವೈಶಾಚಿಕ ಸುಖವನ್ನು ಸುಖ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ಬರೋ ಹೊರಗೆ ಸುಖನ, ಕೊಲೆ ಮಾಡಿದರೆ ಸುಖನ? ಸುಖದ ಅರ್ಥನ ಅದು ಒಂದು. ಅದಕ್ಕೆ ಸುಖ ಬೇಕು, ಸುಖದ ಅರ್ಥ ಗೊತ್ತಿಲ್ಲ. ಅದಕ್ಕೆ ಆನಂದಂ ಅಂತ ಕರೆದಿದ್ದಾರೆ. ಸ್ವರೂಪ ಬರೀ ಸುಖಕ್ಕೂ ಆನಂದಕ್ಕೂ ವ್ಯತ್ಯಾಸ ಐತಿ. ಈ ಭೌತಿಕ ವಿಷಯಗಳಿಂದ ಬಂದರೂ ಕೂಡ ಅದು ಸುಖ ಅಂತ ಕರೀತಾರೆ. ಆನಂದ ಅಂದರೆ ಸ್ವರೂಪಾನಂದವೇ ಆನಂದ. ಒಳಗಿಂದ ಬಂದರೆ ಆನಂದ, ಹೊರಗಿಂದ ಬಂದರೆ ಸುಖ ರಫ್ಲಿ. ಆದರೆ ಆ್ಯಕ್ಚುಲಿ ನಿಜವಾಗಲೂ ಎರಡು ಇಕ್ವಿವಲೆಂಟ್ಸೇ. ಎರಡು ಪದ್ಧತಿ, ಎರಡು ಒಂದಕ್ಕೊಂದು ಸೇರಿಕೊಂಡು ಬಂದಾಗ ಆನಂದ ಶಬ್ದಕ್ಕೆ ವಿಶೇಷವಾದ ಅರ್ಥ ಇದೆ. ಒಂದೇ ಒಂದೇಂ ಸದಾನಂದ. ಈ ಯೋಚನೆ ಮಾಡಿದರೆ ನಾವು ಯಾವಾಗಲೂ ಕೂಡ ನಮಗೆಲ್ಲ ಬೇಕಾಗಿರೋದು ಆನಂದನೇ. ಯಾರನ್ನು ಆರಾಧನೆ ಮಾಡಬೇಕಾಗ ಆನಂದ ಎರಡನ್ನ ಆರಾಧನೆ ಮಾಡಬೇಕು. ಅದು ಸದಾನಂದ ಬೇಕಾದ್ರೆ ಸದಾನಂದನನ್ನು ಆರಾಧನೆ ಮಾಡಬೇಕು. ಒಂದೇ ಒಂದೇಂ ಸದಾನಂದಂ ವಾಸುದೇವಂ ನಿರಂಜನಂ. ವಾಸುದೇವಂ ಸರ್ವತ್ರ ಗೊತ್ತಾಗುತ್ತೆ, ಗೊತ್ತಾಗ ಮಲಗಿದಾಗ ಗೊತ್ತಾಗುತ್ತೆ, ನಿದ್ದೆ ಬಂದಾಗ ಗೊತ್ತಾಗುತ್ತೆ, ಜ್ಞಾನ ಕಾರ್ಯ ಬಂದಾಗ ಗೊತ್ತಾಗುತ್ತೆ. ಆದ್ದರಿಂದ ಸ್ವರೂಪ ಆನಂದ, ಅದ್ರ ಒಳಗಿನ ಬಂದ ಆನಂದ ಇನ್ನೊಬ್ಬರಿಗೆ ಕೊಟ್ಟು ನೋಡಿ ಸುಖ ಅನಿಸುತ್ತೆ ನಮಗೆ, ಅದು ಆನಂದ ಸ್ವರೂಪ ಆನಂದ. ಗೊತ್ತಾಯ್ತಾ? ನಾವು ತಿಂದರೆ ಅದು ಭೌತಿಕ ಆನಂದ, ಇನ್ನೊಬ್ಬರಿಗೆ ಕೊಟ್ಟಾಗ ಸುಖ ಆಗುತ್ತೆ, ಅದು ಆನಂದ. ಹಿಡೀತಾ? ಅದು ತ್ಯಾಗದ ಆನಂದ ಆನಂದ, ಭೋಗದ ಆನಂದ ಬರೀ ಸುಖ ಅಷ್ಟೇ, ಸ್ವಲ್ಪ ಹೋಗಿಬಿಡುತ್ತೆ. ಇದು ಯಾವಾಗಲೂ ಇರತಕ್ಕಂಥದ್ದು. ಒಂದೇ ಒಂದೇಂ ಸದಾನಂದಂ ವಾಸುದೇವಂ ನಿರಂಜನಂ. ನಿರಂಜನಂ ನಿರ್ದೋಷ ಆನಂದ ಅಂಬುದು ರಿಸಲ್ಟ್ ಅದು. ಗೊತ್ತಾಯ್ತಾ? ಜ್ಞಾನೇನ ಆನಂದೀ ಭವತಿ. ಜ್ಞಾನದ ಫಲಿತಾಂಶ ಏನು? ಆನಂದ. ಅದಕ್ಕೆ ಆನಂದನೇ ಹೇಳಿಬಿಟ್ರೆ ದೇವರ ಸದಾಕಾಲ ನಿತ್ಯ ಸಿದ್ಧವಾದದ್ದು ಆನಂದ ಪರ ಆನಂದೋ ನಂದನೋ ನಂದಃ ಸತ್ಯಧರ್ಮ ತ್ರಿವಿಕ್ರಮ. ಆನಂದನೂ ಹೌದು, ಆನಂದಿನೂ ಹೌದು. ದೇವರು ಆನಂದನೇ ದೇವರು, ಆನಂದಿನೂ ದೇವರು. ಬಂದಿದೆ ವಿಶೇಷದಿಂದಾಗಿ ಅದು ಅರ್ಥ ಆಗತ್ತೆ. ಸದಾನಂದಂ ವಾಸುದೇವಂ ನಿರಂಜನಂ. ಸರ್ವ ವಾಸುದೇವ ಅಂದ್ರೇನು? ವಸತೀತಿ ವಾಸುಹು, ದಿವ್ಯತೈತಿ ದೇವ. ವಸತೀತಿ ಸರ್ವತ್ರ ವಸತೀತಿ ವಾಸುಹು. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ. ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ಎಲ್ಲ ಕಡೆ ಇದ್ದಾನಾದ್ದರಿಂದ ದೇವರಿಗೆ ಏನಂತ ಕರೀತಾರೆ? ವಾಸು ಅಂತ ಕರೀತಾರೆ. ಮತ್ತು ಜ್ಞಾನಾನಂದಾದಿ ಗುಣಪೂರ್ಣನಾದ್ದರಿಂದ ದೇವ ಅಂತ ಕರೀತಾರೆ. ವಾಸುಶ್ಚಾಸೋ ದೇವಶ್ಚ ವಾಸುದೇವ. ಇದು ವಾಸುದೇವ ಶಬ್ದದ ಅರ್ಥ ಇದು. ಸರ್ವತ್ರ ವಸತೀತಿ ವಾಸುಹು, ವಾಸುಹು. ಅದಕ್ಕೆ ಒಬಯೋರ ಭೇದ ಬಾಸುಹು ಅಂತಾಯಿತು. ಸೊ ಬಾಸ್ ಅಂತಾಯಿತು. ಪರಮಾತ್ಮ ಏನಾಗಿದ್ದಾನೆ? ಜಗತ್ತಿನ ಬಾಸ್ ಆಗಿದ್ದಾನೆ. ಒಂದು ಆಫೀಸಿನ ಬಾಸ್ ಅಲ್ಲ, ಜಗತ್ತಿನ ಬಾಸ್. ಸಂಸ್ಕೃತ ಪದ ಅದು. ವಾಸು ಬಾಸು. ಸರ್ವತ್ರ ವಸತಿ ವಾಸುಶ್ಚಾಸೌ ದೇವಶ್ಚ. ಆತನನ್ನು ನಿರಂಜನ, ಅಂಜನ ಅಂದರೆ ದೋಷ, ನಿರಂಜನ ನಿರ್ದೋಷನಾದವನು ವಾಸುದೇವ ಗುಣಪೂರ್ಣ. ಹೇಳಿ ಹೇಗೆ ಬಂದು ಬರುತ್ತೆ ವಾಸುದೇವ ಸ ನಿರಂಜನ? ಇದು ವಾಸಸ್ತೋತ್ರ ಹೇಳಿದ್ರೆ ಒಂದೊಂದು ಶ್ಲೋಕನೂ ಒಂದು ದಿವಸ ಆಗೋದಿಲ್ಲ. ಆ 128 ಶ್ಲೋಕ ಇವೆ ಗೊತ್ತಿಲ್ಲ. ಅಂತ ಹೊತ್ತಿನೆಲ್ಲ ಒಂದು ಗಂಟೆಯನ್ನು ಮುಗಿಸ್ಬೇಕು ಅದೆಷ್ಟೇ. ಈಗ ವಾಸುದೇವ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದ. ಇಂದಿರಾಪತಿ, ಇಂದಿರಾಪತಿ ಲಕ್ಷ್ಮೀಪತಿ ಅಕ್ಷರಪತಿ. ಆದ್ಯಾದಿ ವರದೇಶ ವರಪ್ರದಂ. ಆದ್ಯಾರು ಬ್ರಹ್ಮದೇವರು. ಆದ್ಯ ಮೊದಲಾದಂಥ ವರದೇಶಾನಾಮಪಿ ವರಪ್ರದ. ವರದೇಶರು ಅಂತೂ ಪ್ರಸಿದ್ಧವರೆಲ್ಲ ಕೂಡ, ಬ್ರಹ್ಮ ರುದ್ರ ಮೊದಲಾದವರೆಲ್ಲ. ಅವರಿಗೂ ವರ ಕೊಡ್ತಾನಾದ್ರಿಂದಾಗಿನೇ ವರದೇಶರಿಗೂ ವರಪ್ರದನಾದವನು, ವರದೇಶರಿಗೂ ವರಪ್ರದನಾದವನು. ಅದಕ್ಕೆ ಇನ್ನೊಂದು ಅರ್ಥ ದಾನ್. ಅದಕ್ಕೆ ದದಾತೀತಿತಃ ದ್ಯತೀತಿತಃ ಅಂತ ಎರಡಿದೆ. ಎಲ್ಲರಿಗೂ ವರಪ್ರದರು ಆಗಿದ್ದಾನೆ. ವರಪ್ರದರ ವರವನ್ನು ದ್ಯತಿ ನಾಶನೂ ಮಾಡಿಬಿಡ್ತಾನೆ. ಅರ್ಥ ಆಯ್ತಾ? ಈಗ ಆ ಭಸ್ಮಾಸುರು ವರ ಕೊಟ್ಟರು, ಅವರಿಗೆ ಭಜಿತಿ ಆಯಿತು. ಅದನ್ನು ತೆಗೆದು ಮಾಡ್ತಾ ಪರಮಾತ್ಮ ತೆಗೆದು ಹಾಕಿ. ಸೊ ಯಾರ್ಯಾರು ವರ ಕೊಟ್ಟರು ಕೂಡ ಒಳ್ಳೆ ವರನ ಪ್ರೊಟೆಕ್ಟ್ ಮಾಡ್ತಾನೆ, ಕೆಟ್ಟ ವರವನ್ನು ಏನು ಮಾಡ್ತಾನೆ ನಾಶ ಮಾಡಿಬಿಡ್ತಾನೆ. ಅದಕ್ಕೆ ದಹ ಬದುಕೆ ಎರಡು ಅರ್ಥನೂ ಬಂತು. ವರದೇಶಾನಾಭಿ ವರ ವರಾನ್ ಪ್ರಕರ್ಷೇಣ ದ್ಯತೀತಿ ವರಪ್ರದ. ವರಪ್ರದೇಶರ ವರಗಳನ್ನು ಕೂಡ ಲೀಲಾಜಾಲವಾಗಿ ತೆಗೆದುಹಾಕ್ತಾನೆ. ಅದಕ್ಕೆ ವರದೇಶ ವರಪ್ರದ. ಪರಮಾತ್ಮ ವರಪ್ರದನಾಗಿದ್ದಾನೆ. ಅದು ಮಗಳಿಗೆ ಮದುವೆ ಆಗಬೇಕು, ವರಪ್ರದ ದೇವರು ವರ ಕೊಡ ದೇವರೇ. ಆದ್ರಿಂದಾಗಿನೇ ದ್ವಾದಶ ಸ್ತೋತ್ರ ಹೇಳಿದ್ರೆ ಮದುವೆ ಆಗುತ್ತೆ ಅಂತ ಅರ್ಥ. ವಿಶೇಷ ರೀತಿಯಲ್ಲಿ ನಾವು ಯಾವುದೋ ಮದುವೆ ಆಗೋದು ದೊಡ್ಡದಲ್ಲ, ಕಲ್ಯಾಣವಾಗಬೇಕು. ಆ ದೃಷ್ಟಿಯಲ್ಲಿ ವರದೇಶ ವರಪ್ರದ. ಪರ ದೇವರನ್ನು ಆರಾಧನೆ ಮಾಡ್ತಾ ಒಂದೇ ಅಂತಲೇ ಶುರು ಮಾಡಿದರು. ಮೊದಲು ಕ್ರಿಯಾಪದದಿಂದ ಶುರು ಮಾಡ್ತಾ ಇದ್ದ. ಅದು ಕುರುಪು ಮೊದಲು ಕ್ರಿಯೆಯಿಂದ ಪ್ರಾರಂಭ ಆಗಬೇಕು ಅಂತಾರೆ. ಕರ್ಮಣ ಜ್ಞಾನ ಮಾತನೋತಿ ಒಂದೇ ವಂದ್ಯಂ ಸದಾನಂದಂ. ಭಾರಿ ದೊಡ್ಡವರು ಕಾಣ್ತಾರೆ, ಮಾತು ಬರ ತಕ್ಷಣ ನಮಸ್ಕಾರ ಮಾಡಿಬಿಡ್ತಾರೆ. ಮುಂದೆ ಮಾತು ಮಾತಾದ ಮುಂದಿನ ಮಾತುಗಳು ಅಷ್ಟೇ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಹಿಂದೆ ಅಲ್ಲೂ ಅಷ್ಟೇ, ಪಾಂತು ಅಸ್ಮಾನ್ ಪಾಲಿಸಲಿ ಅಂತಲೇ ಶುರು, ನಮಸ್ಕಾರ ಅಂತಲೇ ಶುರು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಆದ್ಯಾದಿ ವರದೇಶರು ಅವರಿಗೆಲ್ಲ ವರವನ್ನು ಕೊಡತಕ್ಕಂಥ ಇಂದಿರಾಪತಿಯಾದ ಶ್ರೀಹರಿಯನ್ನು ನಮಸ್ಕರಿಸುತ್ತೇನೆ. ಇಂದಿರಾಪತಿ ಅಕ್ಷರ ಪುರುಷೋತ್ತಮ, ಆದ್ಯಾದಿ ವರದೇಶ ವರಪ್ರದಮ ಕ್ಷರ ಪುರುಷೋತ್ತಮ. ಸೊ ಪುರುಷೋತ್ತಮ ಅಂತ ಅರ್ಥ ಆಯ್ತು ಅದಕ್ಕೆ. ನಮಾಮಿ ನಿಖಿಲಾಧೀಶ ಕಿರೀಟಾ ಹೃಷ್ಟ ಪೀಠವತ್ ಹೃತ್ತಮ ಶಮನೇರ್ ಕಾಭಂ ಶ್ರೀಪತೇ ಪಾದಪಂಕಜಂ. ಈಗ ಆಪಾದ ಮೌಲ್ಯ ಪರ್ಯಂತ ವರ್ಣನೆ ಮಾಡ್ತಾರೆ. ಇಲ್ಲಿಂದ ಆಪಾದ ಮೌಲ್ಯ ಪರ್ಯಂತ ವರ್ಣನ. ಯಾವಲೊಂದು ನಿಯಮ ಉಂಟು, ದೊಡ್ಡವ್ರನ್ನ ವರ್ಣನೆ ಮಾಡಬೇಕಾದ್ರೆ ಪಾದದಿಂದ ಶಿರಸ್ ಪರ್ಯಂತ ವರ್ಣನೆ ಮಾಡಬೇಕಂತೆ, ಚಿಕ್ಕವ್ರನ್ನ ವರ್ಣನೆ ಮಾಡಬೇಕಾದ್ರೆ ಶಿರಸ್ಸಿನಿಂದ ಹೇಳಬೇಕಂತೆ. ಅದು ಪದ್ಧತಿ. ಈಗ ದೊಡ್ಡವ್ರ ಪಾದ ಯಾಕೆ ಹೇಳ್ತೀವಿ? ಬಾಡಿ ಹತ್ರ ಮೊದಲು ಕಾಣೋದೇ ಪಾದ ನಮಗೆ. ಆದ್ದರಿಂದ ಏನು ಮಾಡಬೇಕಾಗ? ಪಾದದಿಂದ ಪ್ರಾರಂಭ. ಮನುಷ್ಯಾಹ ಶಿರಸಃ ವಂದ್ಯಾಹ ವರ್ಣ್ಯಾಹ. ಮತ್ತು ದೇವತೆಗಳೆಲ್ಲ ಪಾದತೋ ವಂದ್ಯಾಹ ಅಂತ ನಿಯಮ ಉಂಟು. ಅದಕ್ಕೆ ಪರಮಾತ್ಮ ಬರೀ ದೇವರಲ್ಲ, ದೇವದೇವೋತ್ತಮರಾದ್ದರಿಂದಾಗೇ ಪಾದದಿಂದ ವರ್ಣನೆ ಮಾಡ್ತಾ ಇದ್ದ. ನಮಾಮಿ ನಿಖಿಲ ಅಧೀಶ ಆಘೃಷ್ಟ ಕಿರೀಟಾಘೃಷ್ಟ ಪೀಠವತ್. ನಿಖಿಲ ಅಧೀಶರಿಂದ ಎಲ್ಲ ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಂದ ಕೂಡ ಆಘೃಷ್ಟ ಪೀಠವತ್ ಘಟ್ಟಿಸಿ ನಮಸ್ಕರಿಸಲ್ಪಡ್ತಕ್ಕಂತಹ ಪೀಠವನ್ನು ಹೊಂದಿರತಕ್ಕಂತಹ ಹೃತ್ತಮ ಶಮನೆ ಅರ್ಕಾಹಂ. ಹೃತ್ ತಮಃ ಶಮನೆ ಮನಸ್ಸಿನ ಕತ್ತಲೆಯನ್ನು ಪರಿಹಾರ ಮಾಡತಕ್ಕಂಥ ಕಾರ್ಯದಲ್ಲಿ ಅರ್ಕಾಹಂ ಸೂರ್ಯನಂತೆ ಇರತಕ್ಕಂತಹ ಶ್ರೀಪತೇಹೇ ಪಾದಕಮಲಂ. ಶ್ರೀಹರಿಯ ಪಾದಕಮಲವನ್ನು ಹೊಂದಿಸಿದೆ. ಪರಮಾತ್ಮನ ಪಾದ ಕಮಲದಂತೆ ಇದೆ. ಕಮಲಕ್ಕೆ ಕೊಲಿಸ್ಬೇಕಾದ್ರೆ ಕೋಮಲ ಅಂತ ಒಂದರ್ಥ, ಕೆಂಪು ಅಂತ ಇನ್ನೊಂದರ್ಥ. ಅಂಗಾಲೆಲ್ಲ ಹೇಗಿರಬೇಕು? ಕೆಂಪು ಅಂಗಾಲು, ಅಂಗೈ, ತುಟಿ ಮೊದಲಾದರೂ ಏನಿರಬೇಕು? ಕೆಂಪಿರಬೇಕಂತ. ಅದಕ್ಕೋಸ್ಕರವಾಗಿ ಕಮಲಕ್ಕೆ ಹೋಲಿಸೋದು ಪದ್ಧತಿ. ಪಾದಕಮಲ ಕರಕಮಲ ಅಂತ ಹೇಳೋದಕ್ಕೆ ಅದೇ ಕಾರಣ. ಕೋಮಲತೆ ಮುಂದಿದ್ದು ಈ ರೀತಿ ವರ್ಣನೆ ಮಾಡ್ತಾ ಪರಮಾತ್ಮನ ಪಾದ ಎಂಥದ್ದು, ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಘಟ್ಟಿಸಿ ಇಡತಕ್ಕಂಥ ಪೀಠದ ಮೇಲೆ ನಿಂತಿರ್ತಕ್ಕಂಥ ಪಾದಪೀಠವೇ ಹೇಗಿರಬೇಕಾದ್ರೆ ದೇವರು ಹೇಗಿರಬಹುದು ಅಂತ ಊಹಿಸಬೇಕು. ಬ್ರಹ್ಮರುದ್ರಾದಿ ದೇವತೆಗಳು ಪರಮಾತ್ಮನ ಪಾದಕ್ಕೂ ಸಾಟಿಯಲ್ಲ, ಪಾದೋಶ್ಯ ವಿಶ್ವಾಭೂತಾಡಿ. ಅಂದಮೇಲೆ ಸದಾ ದಾಸಾನುದಾಸರೇ ಹೊರತು ಯಾರು ಹರಿಗೆ ಸಮರಾಗಲಿ ಹರಿಗೆ ಮಿಗಿಲಾಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಆಮೇಲೆ ಮುಂದೆ ವರ್ಣನೆ ಮಾಡ್ತಾ ಮಾಡ್ತಾ ಪರಮಾತ್ಮನ ಕಂಠ ಸ್ಕಂಠ ವರ್ಣನೆ ಮಾಡಬೇಕೀಗ. ಪರಮಾತ್ಮನ ನಿತಂಬಂ ಚಿಂತೆ ಮೇಯಿಸಿತು, ಪರಮಾತ್ಮ ನಿತಂಬವನ್ನು ಚಿಂತನೆ ಮಾಡಬೇಕು, ಕಟಿ ಪ್ರದೇಶ ಚಿಂತನೆ ಮಾಡಬೇಕು. ಜಾಂಬೂನದ ಅಂಬರಾಧಾರಂ ನಿತಂಬಂ ಚಿಂತೆ ಮೀಸಿತು ಮತ್ತು ಸ್ವರ್ಣ ಮಂಜೀರ ಸಂವೀತಂ ಆರೂಢಂ ಜಗದಂಬಯ. ಇವೆಲ್ಲ ಯಾತಕ್ಕೆ ಮುಖ್ಯ ಅಂದರೆ ಧ್ಯಾನ ಮಾಡೋಕ್ಕೆ ಇವೆಲ್ಲ ಬೇಕಾಗುತ್ತೆ. ಪರಮಾತ್ಮನ ಸಂಟ್ ಪಾದ ಕಮಲದಂತೆ ಇದೆ, ಪಾದಪೀಠ ಅದೇ ಕಮಲ ಇದೆ, ಬ್ರಹ್ಮರುದ್ರಾದಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆತನ ಸೊಂಟ ಹೇಗಿದೆ? ಸ್ವರ್ಣ ಮಂಜೀರ ಸಂವೀತಂ, ಸ್ವರ್ಣದ ಒಡ್ಯಾಣವನ್ನು ಚಿನ್ನದ ಒಡ್ಯಾಣವನ್ನು ಬಿಗಿದಿದ್ದಾನೆ ಪರಮಾತ್ಮ. ಪೀತಾಂಬರಹಾರ ಜಾಂಬೂನದ ಅಂಬರ, ಜಾಂಬೂನದ ಅಂದರೆ ಪೀತ, ಅಂಬರ ಅಂದರೆ ವಸ್ತ್ರ. ಪೀತಾಂಬರಧಾರಿಯಾಗಿರ್ತಕ್ಕಂಥ ಆತನ ಸೊಂಟವನ್ನು ಸ್ಮರಣೆ ಮಾಡಬೇಕು. ಅಲ್ಲಿ ಏನಾಗಿದೆ? ವಿತಂಬಂ ಚಿಂತೆ ಸ್ವರ್ಣ ಮಂದಿರ ಸಂವೀತಂ ಆರೂಢಂ ಜಗದಂಬಯ. ಮಹಾಲಕ್ಷ್ಮಿ ದೇವಿ ಕೂತಿದ್ದಾರೆ, ಪರಮಾತ್ಮನ ಪಾದದಲ್ಲಿದ್ದಾರೆ, ಪರಮಾತ್ಮ ಸೊಂಟದಲ್ಲಿ ಕೂತಿದ್ದಾರೆ. ಲಕ್ಷ್ಮಿಯನ್ನು ತೊಡೆಯಲ್ಲಿ ಮೇಲೆ ಕೂಡಿಸಿಕೊಂಡಿರತಕ್ಕಂಥ ಪರಮಾತ್ಮನ ಸೊಂಟವನ್ನು ಧ್ಯಾನಿಸಬೇಕು. ಉದರಂ ಚಿಂತೆ ಮೀಶಸ್ಯ ತನುತ್ವೇ ಅಭಿ ಅಖಿಲಂ ಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯಕಯ. ಪರಮಾತ್ಮನ ಉದರ ಹೇಗಿದೆ ಅಂದರೆ ತನುತ್ವೇಪಿ, ತನು ಅಂಬದೇ ಇಂಗ್ಲೀಷಲ್ಲಿ ಥಿನ್ ಅಂತಾಗುತ್ತೆ, ತನು ಥಿನ್, ತುಂಬ ತೆಳಗಿರೋದು ಪರಮಾತ್ಮನ ಉದರ. ಅಷ್ಟು ತೆಳಗಿ ಯಾರು ಉದರನೂ ಇಲ್ಲಂತೆ. ಅದಕ್ಕೆ ಆಚಾರ್ಯರಲ್ಲಿ ಹೇಳಬೇಕಾದ ಮಾತನ್ನು ರುಕ್ಮಿಣೀಶದಲ್ಲಿ ವಾದಿರಾಜ ಸ್ವಾಮಿ ಹೇಳ್ತಾರೆ, ಪರಮಾತ್ಮನ ಉದರವನ್ನು ಮಹಾಲಕ್ಷ್ಮಿ ರುಕ್ಮಿಣಿ ಆಲಿಂಗನ ಮಾಡ್ಕೊಂಡು ಕೂತಿದ್ದಾರೆ. ಜಾತಕ್ಕೆ ಅಂದರೆ ಭಾರಿ ತೆಳಗಿದೆ, ಜನ ಏನು ಅನ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಊಟ ಸರಿ ಹಾಕಿಲ್ಲ, ಹೆಂಡತಿ ಮೇಲೆ ಅಪರಾಧ ಬರಬಾರ್ದು ಅಂತ ಅಷ್ಟು ತೆಳಗಿದೆ ಪರಮಾತ್ಮನ ಉದರ. ಒಳಗೆಷ್ಟಿದೆ ಗೊತ್ತಾ? ಈ ಜಗತ್ತಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಉದರಂ ಚಿಂತೆ ತನುತ್ತೇಪಿ ಅಖಿಲಂ ಭರಂ ವಿಶ್ವಂ ಭರಂ ಅಂದರೆ ಪರಮಾತ್ಮನ ಉದರ ಅಷ್ಟು ವಿಶಾಲ. ವಕ್ಷಸ್ಥಳ ವಿಶಾಲ, ಉದರ ತೆಳು, ವಕ್ಷಸ್ಥಳ ಬಹಳ ವಿಶಾಲವಾಗಿರಬೇಕಂತೆ, ಹೊಟ್ಟೆ ಭಾರಿ ತಣ್ಣಗಿರಬೇಕು, ತೆಳಗಿರಬೇಕಂತೆ, ಉಲ್ಟ ಹೊಟ್ಟೆ ಭಾರಿ ದಪ್ಪಿರುತ್ತೆ. ಇದರಿಂದ ಪದಿ ಜಾಗ ಅದು ವಿಶಾಲ ಹೃದಯ ಅಂತ ಕರೆಯೋದಿಲ್ಲ, ವಿಶಾಲ ಹೃದಯ ಅದು ಫಿಸಿಕಲಿ ವಿಶಾಲ ಹೃದಯ ಅದು ಎಲ್ಲ ಜಡ ಹಾಲ್ಟ್ ಆಗಿಬಿಡುತ್ತೆ, ಆ ಥರ ಆಗಬಾರದು. ಮೆಂಟಲಿ ಭಾಳ ವಿಶಾಲವಾದ ಮನಸ್ಸಿರಬೇಕು. ಪ್ರವಿತತ ಮನಸ ಭಾವಿತ ನಾಕಿ ವೃಂದೈಹಿ ಅದಿರಬೇಕು. ಇನ್ನು ಉದರ ಸ್ವಲ್ಪ ಇರಬೇಕು. ಆಹಾರ ಹೊಟ್ಟೆಗೆ ಎಷ್ಟು ಅಂದರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಹೊರತು ಲಕ್ಸುರಿ ಆಗಬಾರ್ದು. ಆಹಾರ ಲಕ್ಸುರಿ ಆದಷ್ಟು ಕೂಡ ಅಪಾಯ ಜಾಸ್ತಿ. ಅದನ್ನು ತಿಳಿಸ್ತಕ್ಕ ಅಖಿಲಂಭರಂ ಅಪಿ ಅಂದರೆ ಪರಮಾತ್ಮನ ಉದರದಲ್ಲಿ ಇಡೀ ಜಗತ್ತು ಇಷ್ಟಿದೆ ಅಂದರೆ ಈ ದೇವರ ವ್ಯಾಪ್ತಿ ಎಷ್ಟಿರಬೇಕು ಅಂತ ಯೋಚನೆ ಮಾಡಿ ಅಂತ ಅರ್ಥ. ಸ್ಮರಣೀಯ ಮುರೋವಿಷ್ಟೋರಿಂದಿರಾವಾಸ ಉತ್ತಮಂ ಅನಂತ ಮಂತವದಿವ ಭುಜಯೋ ಅಂತರಂಗತಂ. ಪರಮಾತ್ಮನ ವಕ್ಷಸ್ಥಳವನ್ನು ಚಿಂತಿಸಬೇಕು. ಇಂದಿರಾವಾಸ ಮಹಾಲಕ್ಷ್ಮೀ ದೇವಿ ವಾಸಸ್ಥಾನ ಅದು ಬಂದು ಅದೆಷ್ಟೇ ಅನಂತಂ, ಅನಂತ ಅಂದರೆ ಕೊನೆಯೇ ಇಲ್ಲ, ವಿಶಾಲವಾದದ್ದು. ಪರಮಾತ್ಮನ ಇಡೀ ರೂಪ ಅನಂತ, ಒಂದೊಂದು ಅವಯವ ಅನಂತ, ನಿನ್ನೆ ನೋಡಿದ ನಖ ಅನಂತ, ಪ್ರತಿಯೊಂದು ಅನಂತ ಅನಂತ ಅನಂತ. ವಕ್ಷಸ್ಥಳರು ಅನಂತನೇ. ಆದರೆ ನಮಗೆ ಒಂದು ಯೋಚನೆ ಬರುತ್ತೆ, ಎಷ್ಟೇ ಅನಂತ ಆದರೂ ಒಂದು ಗ್ಯಾರಂಟಿ ಇರಬೇಕು, ಎರಡು ಕೈಗಳ ಮಧ್ಯೆ ಅಂತ ಇರಬೇಕಲ್ಲ, ಅಷ್ಟು ಅಷ್ಟನಂತ ಅಲ್ಲ ಅಂತ ತಿಳ್ಕೋಬೇಕೇ ಹೊರತು ನಿಜವಾಗ್ಲೂ ಏನಾಗಿದೆ ಅದು ಅನಂತನೇ. ಪರಮಾತ್ಮನ ಅವಯವಗಳು ಭೇದ ಇಲ್ಲ, ಆ ಎರಡು ತೋಳುಗಳ ಮಧ್ಯೆ ಇರೋದು ಕಷ್ಟೇನೋ ಗೆಸ್ ಮಾಡಬೇಕೇ ಹೊರತು ಬೇರೆ ದೃಷ್ಟಿಯಿಂದ ಏನು ಮಾಡೋಕ್ಕೆ ಬರೋದಿಲ್ಲ. ಆತನ ಉದರವನ್ನು ಅರ್ಥ ವರ್ಕ್ಷಸ್ಥಳ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಹಾಲಕ್ಷ್ಮಿ ದೇವಿ ಅಲ್ಲಿ ಕೂತಿದ್ದಾರೆ. ಶ್ರೀವತ್ಸ ಲಾಂಛನ ಶಂಖಚಕ್ರ ಕದಾಪದ್ಮಧರಾಸ್ತಿಂತ್ಯ ಹರಿರ್ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿರು ಅನಿಶಂ. ಶಂಖ ಚಕ್ರ ಗದಾ ಪದ್ಮ ಸ್ವಲ್ಪ ಮುಂದೆ ಬಂದು ಬಂದಿದೆ ಸ್ವಲ್ಪ. ಗದಾಪದ್ಮಧರಾಹ ಚಿಂತ್ಯಾಹ ಹರೇರ್ಭುಜಾ ಮತ್ತೆ ಹೇಗಿವೆ ಪರಮಾತ್ಮನ ಭುಜಗಳು? ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನು ಅನಿಶಂ. ಶಂಖ ಚಕ್ರ ಗದಾ ಪದ್ಮಧರಾಹ ಪರಮಾತ್ಮನ ಕೈಗಳಲ್ಲಿ ನಿನ್ನೆ ತಂತ್ರಸಾರ ಹೇಳಿದ್ದಾರೆ, ಅನಂತ ಕೈಗಳು ಅನಂತ ಆಯುಧಗಳು. ನಮಗೆಲ್ಲ ಚಿಂತನೆ ಮಾಡೋಕ್ಕೆ ಆಗೋದಿಲ್ಲ, ಕನಿಷ್ಠ ನಾಲ್ಕನ್ನು ಮಾಡಿ. ಶಂಖ ಚಕ್ರ ಗದಾ ಪದ್ಮಧರಾಹ ಚಿಂತ್ಯಾಹ ಹರೇರ್ಭುಜಾಹ ಪೀನವೃತ್ತಾಹ ಪೀನಾವೃತ್ತ ಪುಷ್ಟ ಮತ್ತು ದುಂಡಾಗಿರತಕ್ಕಂಥ ಭುಜಗಳನ್ನು ಚಿಂತಿಸಬೇಕು. ಅವು ಏನು ಕೆಲಸ ಮಾಡುತ್ತವೆಲ್ಲ ಅಂತ ಕೇಳಿದರೆ ಜಗದ್ರಕ್ಷ ಕೇವಲೋದ್ಯೋಗಿನ ಅನಿಶಂ. ಕೇವಲ ಜಗದ್ರಕ್ಷ ಒಂದೇ ಪರಮಾತ್ಮನ ಒಂದು ಕೆಲಸ, ಬೇರೆ ಕೆಲಸ ದೇವರಿಗಿಲ್ಲ, ಸ್ವಂತ ಕೆಲಸ ಅಂತ ದೇವರಿಗಿಲ್ಲೇ ಇಲ್ಲ. ನಮಗೆ ಸ್ವಂತ ಕೆಲಸ ಬಿಟ್ಟರೆ ಬೇರೆ ಇರೋದಿಲ್ಲ, ಅದೇ ತಾನೆ ಉಲ್ಟಪಟ್ಟ. ದೇವರಿಗೆ ಸ್ವಂತ ಕೆಲಸ ಅಂತ ಇಲ್ಲೇ ಇಲ್ಲ. ಈಶ್ವರ ಪ್ರಯುಕ್ತೇ ಸರ್ವತ್ರ ಸ್ವಪ್ರಯೋಜನಹೀನತ್ವ ಓಂ ನ ಪ್ರಯೋಜನವತ್ವಾತ್ವ ಪೂರ್ಣನೇ ಸ್ವಂತ ಕೆಲಸ ಏನಿರುತ್ತೆ? ಚಕ್ರ ಯಾಕೆ ಇಟ್ಕೊಂಡು ಚಕ್ರ ಸಂಖ್ಯೆ ಅಂತ ಕೇಳಿದರೆ ಬರೀ ಜಗತ್ತು ರಕ್ಷಣೆ ಮಾಡಲಿಕ್ಕಷ್ಟೆ, ಬೇರೇನು ಬೇಕಿಲ್ಲ ಅವನಿಗೆ. ಈ ಮಾತಿನಲ್ಲಿ ಎಷ್ಟು ಅರ್ಥ? ಈಗ ಒಂದೊಂದು ಶ್ಲೋಕ ತೊಗೊಂಡ್ಬಿಟ್ರೆ ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡಿದ್ದಾನೆ, ಏನು ಬಹಳ ದೊಡ್ಡ ವಿಚಾರ ಅಂತ ಕೇಳಿದರೆ ಸ್ವಲ್ಪ ಹೊತ್ತು ಗಂಟೆ ಹಿಡ್ಕೊಂಡು ನೋಡಿ ಗೊತ್ತಾಗುತ್ತೆ ಎಷ್ಟು ಗೊತ್ತು ಎಷ್ಟು ಸ್ವಲ್ಪ ಅದು ಕೆಳಗೆ ಹೋಗಿಬಿಡುತ್ತೆ ಹಾಗೆ ಗೊತ್ತಾಯ್ತಾ. ಒಂದು ಸ್ಪೂನ್ ಇಟ್ಕೊಳ್ಳೋಕೆ ಹಾಗೆ ಕೆಳಗೆ ಹೋಗಿಬಿಡುತ್ತೆ. ಫೆಟಿಕ್ ರೆಸಿಸ್ಟೆನ್ಸ್ ಅಂತ ಇಂಜಿನಿಯರಿಂಗ್ನಲ್ಲಿ ಬರ್ತಾ ಬರ್ತಾ ಮೊದಲೇನಿರುತ್ತೆ ಅದು, ಸರಿ ಬರ್ತಾ 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 ಹೋಗಿಬಿಡುತ್ತೆ ಆ ಕಡೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಮಾಡಬೇಕು ಯಾವಾಗಲೂ ಕೂಡ, ಇಲ್ಲದ್ರೆ ಈ ಬೆಂಡಾಗಿಬಿಡುತ್ತೆ. ಇವತ್ತು ನಮಗೆ ಯಾವಾಗಲೂ ಉದ್ಧರಣೆ ಎತ್ತಕ್ಕಂತೂ ಆಗೋದಿಲ್ಲ, ಸಂಧಾನೆ ಬಿಟ್ಟಿರೋದ್ರಿಂದ ಉದ್ಧರಣೆ ಎತ್ತಕ್ಕೂ ಆಗೋದಿಲ್ಲ, ಬೇರೆದಂತೂ ಸಾಧ್ಯನೇ ಇಲ್ಲ. ದೇವ್ರ ಪೂಜೆ ಇಲ್ಲ, ಗಂಟೆನೂ ಇಲ್ಲ. ಆದರೆ ದೇವರು ಶಂಖಚಕ್ರ ಕಥಾಪದ್ಮಗಳನ್ನ ಯಾವಾಗಲೂ ಹಿಡ್ಕೊಂಡಿದ್ದಾನೆ ಆರಾಧ್ಯರಂತ ಕಾಲದಲ್ಲಿ. ಅಂದಮೇಲೆ ದೇವರ ಸ್ಟ್ರೆಂತ್ ಎಷ್ಟು ಬಿಡು ಗೊತ್ತಾಗುತ್ತೆ. ಒಂದು ಚಕ್ರ ಹಿಡ್ಕೊಂಡಿದ್ದಾನೆ ಎಂಬುದಕ್ಕೆ ಸಾಕ್ಷಿ ನಮಗೆ. ಮುಂದೆ ಬರುತ್ತೆ ಇದರೊಳಗೆ ಅಶ್ವತ್ಥಾಮಾಚಾರ್ಯ ಏನಾಗಲಿಲ್ಲ, ಚಕ್ರ ಎತ್ತಲಕ್ಕಾಗಲಿ, ಎತ್ತಲಕ್ಕಾಗಲಿಲ್ಲ ಚಕ್ರನ. ಅಂಥದ್ದನ್ನು ಯಾವಾಗ ಹಿಡ್ಕೊಂಡಿರ್ಬೇಕಾದ್ರೆ ದೇವರು ಹೇಗಿರಬೇಕು? ಆದ್ದರಿಂದನೇ ಶಂಖಚಕ್ರ ಕದಾ ಪದ್ಮಧರಾಶ್ಚಿಂತ್ಯಾ ಹರೇಹೇ ಭುಜಾಹ. ಮತ್ತೆ ಪೀರವೃತ್ತ ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅನಿಶಂ. ಅನಿಶಂ ಯಾವಾಗಲೂ ಅದೊಂದೇ ಕೆಲಸ, ಯಾವಾಗಲೂ ಹಿಡ್ಕೊಂಡಿರ್ತಾರೆ, ಯಾವಾಗಲೂ ಚಿಂತನೆ ಮಾಡಬೇಕು ಅದಕ್ಕೇನೆ. ಆಗ ಆತನ ಚಿಂತನೆಯಿಂದ ನಾವು ಎಲ್ಲ ವಿಧವಾದ ರಕ್ಷಣೆಯನ್ನು ಪಡೀತೇವೆ. ದೇವರಿಗೆ ಶಂಖಚಕ್ರ ಬೇಕಾಗಿಲ್ಲ. ಯಾಕೆ ಹಿಡ್ಕೊಂಡಿದ್ದಾನೆ ಅಂದರೆ, ನಮಗೆ ಬರಿ ಕೈಯಲ್ಲಿ ಬಂದರೆ ನಂಬಿಕೆ ಬರೋದಿಲ್ಲ. ದುರ್ಯೋಧನ ಬರಲಿಲ್ವಲ್ಲ, ಅಯ್ಯೋ ಬರಿ ಕೈಯಲ್ಲಿ ಬಂದರೆ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಶಂಖಚಕ್ರ ತಂದರೆ ಭಾರಿ ಖುಷಿಯಾಗುತ್ತೆ. ಅವಾಗ ಅಷ್ಟೇ ಡಾಕ್ಟ್ರು ಬರೀ ಇಂಜೆಕ್ಷನ್ ಕೊಡೋದು, ನಮ್ಗೆ ಒಂದು ಇಂಜೆಕ್ಷನ್ ಇಷ್ಟು ಹೊಟ್ಕೊಂಡ್ಬಂದಿರ್ತಾನೆ ಕಿಟ್ನ. ಯಾತಕ್ಕೆ ನಮಗೆ ನಂಬಿಕೆ ಬರುತ್ತೆ, ಭಾಳ ದೊಡ್ಡ ಡಾಕ್ಟರ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಆ ಥರ ನಾವು ಒಂದೊಂದೇ ತಂದು ಜೋಬಲ್ಲಿ ಇಟ್ಕೊಂಡ್ಬಂದರೆ ಅಂತ ಅನಿಸೋದಿಲ್ಲ ನಮಗೆ, ಗೊತ್ತಾಯ್ತಾ? ಜನಸ್ಟರ್ ಸೈಕಾಲಜಿ ಈ ದೃಷ್ಟಿಯಿಂದ ಹರಿಸರ್ವೋತ್ತಮತ್ವ. ಯಾತಕ್ಕೆ ಉಳಿದವರೆಲ್ಲ ಮೂರ್ನಾಲ್ಕು ಇದೆ ಐತೆ ಅಷ್ಟು, ದೇವ್ರು ಎಲ್ಲ ಇದೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಯೋಚನೆ ಇಲ್ಲ, ಎಲ್ಲ ರಿವಾಲ್ವರ್ ಅನ್ನು ಕೊಡಬೇಕಷ್ಟೇ ದೇವ್ರ ಕೈಯಲ್ಲಿ, ಅಷ್ಟೇ ಹೊರತು ಇನ್ನೆಲ್ಲ ಅವು ಎಲ್ಲಿ ಇಲ್ಲ ಅಂತ ತಿಳ್ಕೊಂಡು ದೇವರಲ್ಲಿದ್ದರೆ ಬರೋದೇ ಇಲ್ಲ ಅವೆಲ್ಲ ಕೂಡ. ನಮಗೆ ಗೊತ್ತಾಗೋದ್ರೆ ಅಷ್ಟೇ, ಯಾವುದೋ ಹೆಸರು ಇರುತ್ತೆ ಅಷ್ಟೇ, ಇರೋ ಹೆಸರು ಇರೋದು ಹೆಸರು ಇರುತ್ತೆ ಅಷ್ಟೇ, ಇಟ್ಟರೆ ಹೊಡಿತಕ್ಕಂಥ ಹೆಸರು ಇರುತ್ತೆ. ಅಂತೂ ದೇವರಲ್ಲಿ ಎಲ್ಲ ಆಯುಧ ಇರೋದ್ರಿಂದ ನಮಗೆ ಸರ್ವರಕ್ಷಣೆ ಕೊಡ್ತಾನೆ ಅಂತ ಅರ್ಥ. ಅವ್ರ ಪ್ರತಿ ನಮ್ಮ ನಾಶ ಮಾಡತಕ್ಕಂಥ ವ್ಯಕ್ತಿಗಳು ಎಂಥ ಆಯುಧ ಹಿಡ್ಕೊಂಡು ಬಂದರೂ ಕೂಡ ಎದುರಿಸ್ತಕ್ಕಂಥ ಪ್ರತಿ ಆಯುಧ ದೇವರಲ್ಲಿದೆ. ಆದ್ದರಿಂದ ಆತನ ಹೇಳಲಿಕ್ಕೆ ಬರುತ್ತೆ, ಉಳಿದ ದುರ್ದರ್ಯ ತ್ರಿಶೂಲ ಮೂದೋಯ್ತು ಹೆಚ್ಚಿಲ್ಲ. ಅದೇ ರೀತಿ ಒಬ್ಬೊಬ್ಬ ದೇವರಿಗೆ ಒಂದೊಂದು ಆಯುಧಗಳಷ್ಟೇನೆ, ಒಂದು ಮೂರಾಕಿರ್ಬೋದು ಜಾಸ್ತಿ ಅಂದರೆ. ಲಕ್ಷ್ಮೀನಾರಾಯಣರೇ ಮಾತ್ರ ಇನ್ಫೈನೈಟ್ ವೆಪನ್. ಈ ಅರ್ಥದಲ್ಲೂ ಕೂಡ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ತಿಳ್ಕೊಳ್ಳೇಬೇಕು. ಹಾಗೆ ವರ್ಣನೆ ಮಾಡ್ತಾ ಮಾಡ್ತಾ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ದೇವರ ಕಂಠ ಎಂಥದ್ದು ಗೊತ್ತಾ? ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಆತನ ಕಂಠದಿಂದ ಎಲ್ಲ ವೇದಗಳು ಕೂಡ ಕಂಟಿನ್ಯೂಸ್ ಎವ್ವರಿ ಮೊಮೆಂಟ್ ಉಚ್ಚರಿಸಲ್ಪಡುತ್ತಂತೆ. ಎವ್ವರಿ ಮೊಮೆಂಟ್, ಒಂದು ಮೊಮೆಂಟ್ ಅಂದರೆ ಅನಂತ ವೇದ ಪರಮಾತ್ಮ ಉಚ್ಚಾರಣೆ ಮಾಡಿಬಿಡ್ತಾನೆ. ಅನಂತ ವೇದಗಳನ್ನು ಕೂಡ ಎಷ್ಟು ಕೆಪ್ಯಾಸಿಟಿ ಇರಬೇಕು ಅಲ್ರಿ? ಸಾಧ್ಯನಾ ಅಂತ ಕೇಳಿದರೆ, ನಾವು ಒಂದು ಮುಖದಲ್ಲಿ ಒಂದು ಅಕ್ಷರ ಹೇಳೋಣ. ದೇವ್ರಿಗೆ ಎಷ್ಟು ಮುಖ ಇದೆ? ಅನಂತ ಮುಖ ಇದೆ. ದೇವ್ರ ವೇದಗಳೆಷ್ಟಿವೆ? ಅನಂತ ಇದೆ. ಸೊ ಒಂದೊಂದು ಮುಖಕ್ಕೆ ಒಂದು ಅಕ್ಷರ ಬಿಟ್ಟಬಹುದು ಅಷ್ಟೇ. ದೇವರ ಅನಂತ ಮುಖ ಎಷ್ಟಾದರೂ ವೇದಗಳ ಅನಂತಕ್ಕೆ ದೇವ್ರ ಮುಖದ ಅನಂತ ಜಾಸ್ತಿ. ಎಷ್ಟೋ ಮುಖಗಳು ಅಕ್ಷರಗಳೇ ಇಲ್ಲ, ಅಷ್ಟು ದೊಡ್ಡವನು ದೇವರಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಈಗ ಸರ್ವವೇದ ಪ್ರತಿಪಾದ್ಯ ಅಂತ ಅರ್ಥ ಆಗುತ್ತೆ. ಎಲ್ಲ ವೇದಗಳನ್ನು ಪ್ರತಿಷ್ಠಾನದಲ್ಲಿ ಉಚ್ಚಾರಣೆ ಮಾಡೋ ಯೋಗ್ಯತೆಯೇ ಇಲ್ಲದೆ ಇದ್ದವರಿಗೆ ವೇದ ಪ್ರತಿಪಾದ್ಯ ಅಂತ ಹೇಗೆ ಬರುತ್ತೆ? ಸೊ ಸಕಲ ವೇದ ಉಚ್ಚಾರಣೆ ಮಾಡತಕ್ಕಂಥ ಸಾಮರ್ಥ್ಯ ಯಾರ್ದು ಅಂದರೆ ನಾರಾಯಣನ ಮಾತ್ರ. ದೇರ್ಫೋರ್ ಅವನೇ ವೇದ ಪ್ರತಿಪಾದ್ಯ. ಅದೇ ಅನೇಕ ರೀತಿಯಲ್ಲಿ ಹರಿಸರ್ವೋತ್ತಮತ್ವವನ್ನು ಅರ್ಥ ಮಾಡ್ಕೋಬೇಕು. ಬರೀ ಸ್ತೋತ್ರಗಳಲ್ಲ, ಅವೆಲ್ಲ ಪರಮಾತ್ಮನ ಗುಣಾನುಸಂಧಾನ ಅಂತ ಅರ್ಥ. ಸ್ತೋತ್ರ ಅಂದರೆ ಏನು? ವಿದ್ಯಮಾನ ಗುಣಕಥನಂ ಸ್ತುತಿ, ಇರೋ ಗುಣಗಳನ್ನು ಹೇಳೋದು ಅಂತ ಅರ್ಥ. ಇವತ್ತು ಸ್ತೋತ್ರ ಅಂದ್ರೆ ಏನು? ಇಲ್ದಿದ್ದನ್ನೆಲ್ಲ ಸೇರಿಸಿ ಹೇಳೋದು. ಸ್ತೋತ್ರ ಅಂದ್ರೆ ಏನೇನೋ ರಾಯರ ಒಳಗೊಂದರಲ್ಲಿ ಬರುತ್ತದೆ. ಕಣ್ಣೇ ಇಲ್ಲ, ಪುಂಡರೀಕಾಕ್ಷ ಅಂತ ಕರಿಬೇಕು ಅಂತ. ಯಾಕಂದ್ರೆ ದುಡ್ಡು ಕೊಡೋದಿಲ್ಲ ಎಲ್ಲ ಹೋದ್ರೂ ಪುಂಡರೀಕಾಕ್ಷ ಅನ್ಬೇಕು. ಅವ್ರು ಸಂಧ್ಯಾನ ಮಾಡಿ ಗೊತ್ತಿಲ್ಲ ಏನ್ರಿ ಯಜ್ಞ ಮಾಡ್ತಾರ್ರಿ ಯಜಮಾನರು, ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳೋದು. ಅದು ಸಂಧ್ಯಾನ ಅರ್ಥ ಕೊಡೋ ಗೊತ್ತಿಲ್ಲ. ಆ ರೀತಿಯಂದ್ರೆ ಜನ ಕೊಡೋದಿಲ್ಲ ಅಂತ ಹೇಳ್ತಾರೆ ತಮಾಷೆ, ಗೊತ್ತಾಯ್ತಾ? ರಾಘವದಿದ್ದಲ್ಲಿ ಬರುತ್ತೆ ಮಾತುಗಳೆಲ್ಲ. ದೇವ್ರು ಏನಾಗಿದ್ದಾನೆ? ಆತನ ಗುಣ ವಿದ್ಯಮಾನ ಗುಣ ಹೇಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಲ್ಪನೆ ಮಾಡೋ ನೆಸ್ಸಿಟಿನೇ ಇಲ್ಲ, ಬರೀ ಗುಣ 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 ಅದನ್ನು ಹೇಳುತ್ತಿದ್ದಾರೆ. ಪರಮಾತ್ಮನ ಈ ಮಹಿಮೆ ತಿಳ್ಕೊಂಡಾಗ ಆ ಭಕ್ತಿ ಬರೋದಕ್ಕೆ ಇತಿಮಿತಿಗಳೇ ಇರೋದಿಲ್ಲ. ಮತ್ತೆ ಕಂಠ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕಂಠ ಚೆನ್ನಾಗಿದೆ, ಎಲ್ಲರಿಗೂ ಕಂಠ ಇರುತ್ತೆ. ಕಂಠ ಚೆನ್ನಾಗಿ ಯಾಕೆ ಹೇಳೋದಿಲ್ಲ? ಕಂಠ ಚೆನ್ನಾಗಿದೆ ಅಂತ ಯಾವಾಗ ಹೇಳ್ತಾರೆ? ಒಳ್ಳೆ ಹಾಡ್ತಾನೆ, ಕಂಠ ಚೆನ್ನಾಗಿದೆ, ಒಳ್ಳೆ ಹಾಡ್ತಾನೆ, ಅದು ಕಂಠ ಚೆನ್ನಾಗಿದೆ ಅಂತ ಹೇಳ್ತಾರೆ. ದೇವ್ರು ಕಂಠ ಚೆನ್ನಾಗಿದೆ, ಅಷ್ಟು ವೇದ ಹೇಳ್ತಾನೆ, ಅದು ಕಂಠ ಭಾರಿ ಚೆನ್ನಾಗಿದೆ. ಇದು ಅರ್ಥ ಮಾಡ್ಕೊಂಡ್ರೆ ಕಂಠ ಊಟ ಭಾರಿ ಚೆನ್ನಾಗಿ ಊಟ ಮಾಡ್ತಾನೆ, ಕಂಠ ಇದೆ ಅಂತ ಹೇಳೋದಿಲ್ಲ. ಊಟಕ್ಕೂ ಕಂಠಕ್ಕೂ ಸಂಬಂಧ ಇಲ್ಲ. ಕಂಠಕ್ಕಿರೋ ಸಂಬಂಧ ಏನು? ಉಚ್ಚಾರಣೆ ಮಾಡೋದು ಕಂಠದ ವೈಶಿಷ್ಟ್ಯ. ಹೀಗೆಲ್ಲ ದೇವರು ಮಹಿಮೆ ಹೇಳ್ತಾ ಒಂದೊಂದು ಮಾತಿನಲ್ಲೂ ಕೂಡ ದೇವರ ಗುಣಗಳ ಅನುಸಂಧಾನಕ್ಕೆ ಬರ ಹೇಳ್ತಾರೆ. ದ್ವಾದಶ ಸ್ತೋತ್ರವನ್ನು ಸರಿಯಾಗಿ ಹೇಳ್ತಾ ಕೂತ್ಕೊಂಡ್ರೆ ಅದು ಕಪಿಲಗೀತೆಯ ಸಾರಾಂಶ ಇದ್ದಾಗ ಸಂಚಿಂತೆ ಭಗವತ ಶರಣಾರವಿಂದಂ ಅದಿಷ್ಟು ಬರೋ ರೀತಿಯಲ್ಲಿ ಅಲ್ಲಿ 13 ಶ್ಲೋಕ 12 ಶ್ಲೋಕ ಎಲ್ಲ ಸೇರಿಸಿಬಿಡ್ತಾರೆ ಆಚಾರ್ಯರು. ಆಪಾದಮೌಲಿ ಪರ್ಯಂತ ಧ್ಯಾನಕ್ಕೆ ವಿರಾಟ್ ರೂಪ ಚಿಂತನೆಗೂ ಬೇಕಿತ್ತು. ಮುಂದೆ ಪರಮಾತ್ಮನ ಮುಖ ಆಗಿದೆ. ಸ್ಪರೇತ ಯಾವಿನೀನಾಥ ಸಹಸ್ರಾಮಿತ ಕಾಂತಿ, ಮತ್ತು ಸಾವಿರಾರು ಚಂದ್ರರ ಕಾಂತಿಯನ್ನು ಮೀಸಿರ್ತಕ್ಕಂಥ ಮುಖ ಪರಮಾತ್ಮರದು. ಯಾವಿನಿಯ ಸಹಸ್ರ ಶಬ್ದಕ್ಕೆ ಅನಂತ ಅಂತ ಅರ್ಥ. ಅನಂತ ಚಂದ್ರರು ಬಂದರೂ ಕೂಡ ಪರಮಾತ್ಮನ ಮುಖದ ಮುಂದೆ ಏನೂ ಅಲ್ಲ. ಅದು ಅನಂತ ಈ ಚಂದ್ರ ಬಂದರೆ ಉಪಯೋಗನೇ ಇಲ್ಲ, ಕಳಂಕ ಇದೆ ಚಂದ್ರನಲ್ಲಿ. ನಿಷ್ಕಲಂಕ ಚಂದ್ರ ಅನಂತ ಆಗಬೇಕು, ಅಲ್ಲಿಗೇನಾಗುತ್ತೆ ಅಲ್ಲಿಗೆ? ಆಗ ಪರಮಾತ್ಮನ ಕಾಂತಿ ಸ್ವಲ್ಪ ಇಮ್ಯಾಜಿನ್ ಮಾಡಬಹುದು. ಪರಮಾತ್ಮನ ಮುಖ ಹೇಗಿದೆ, ಆತನ ಮಂದಹಾಸ ಹೇಗಿದೆ ಅಂತ ಹೇಳ್ತಾರೆ. ಪರಮಾತ್ಮನ ಮಂದಹಾಸ ಹೇಗಿದೆ, ಅವಲೋಕನ ಹೇಗಿದೆ? ಪೂರ್ಣಾನನ್ಯಸ್ಯ ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತ ಮಧೀಷಿತು. ಪೂರ್ಣಾನನ್ಯ ಸುಖ ಉದ್ಭಾಸಿ, ಮಂದಸ್ಮಿತದಲ್ಲಿ ಏನು ಕಾಣ್ತಾ ಇದೆ? ಪೂರ್ಣ ಸುಖ ಕಾಣ್ತಾ ಇದೆ. ಪರಮಾತ್ಮನ ಸಾನುರಾಗ ಅವಲೋಕನ ಸ್ಮರಾಮಿ, ಪರಮಾತ್ಮನ ಸಾನುರಾಗ ಅವಲೋಕನ ಸ್ಮರಾಮಿ, ಅನುರೋಗಪೂರ್ಣವಾದ ನೋಟ ಇದೆಯಲ್ಲ, ಸದಾ ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾರೆ ಆಚಾರ್ಯ. ಸದಾ ಸ್ಮರಣೆ ಮಾಡ್ತೇನೆ, ಈ ಪದಕ್ಕೆ ಎಷ್ಟು ಅರ್ಥ ಇದೆ ನೋಡಬೇಕು. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನ ಸ್ಮರಾಮಿ ಹೊಸಂತಾಪ ಹರಿದಾಮೃತ ಸಾಗರಂ. ಪರಮಾತ್ಮನ ಆ ಕಟಾಕ್ಷವನ್ನು ಸದಾಕಾಲ ಸ್ಮರಣೆ ಮಾಡ್ಕೋತೀನಿ ಅಂತ ಹೇಳಿದ ಮೇಲೆ ಸ್ಮರಣೆ ಮಾಡ್ಕೊಳ್ಳೋದು ಯಾವಾಗ? ನೋಡಿದ್ರೆ. ನೋಡಿದ್ರೆ ನೋಡದೆ ಸ್ಮರಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ರಾಮನ ಅನುರಾಗ ಅವಲೋಕವನ್ನು ಸ್ಮರಣೆ ಮಾಡ್ಕೋತೇನೆ ಅಂದರೆ ಹನುಮಂತನಾಗಿದ್ದಾಗೆ ನೋಡಿದ್ನೆಲ್ಲ ಅದನ್ನ ಈಗ ನೆನಪು ಮಾಡ್ಕೋತಾ ಇದ್ದೇನೆ ಅಂತ ಅರ್ಥ. ಅಂದರೆ ತಾವೇ ಹನುಮಂತ, ರಾಮನೇ ಕೃಷ್ಣ. ಇದು ವಾಸುದೇವ ಅಂತ ಶುರು ಮಾಡಿದ್ರು, ರಾಮಸ್ಯ ಅಂತ ಹೇಳ್ತಾರೆ. ವಾಸುದೇವ ರಾಮ ಹೇಗಾಗ್ತಾನೆ ಅಂದರೆ ಆಚಾರ್ಯ ರಾಮಾಯಣದಲ್ಲಿ ಬರೀತಾರೆ, ಪರಮಾತ್ಮನ ವಾಸುದೇವ ರೂಪವೇ ರಾಮ, ವಾಸುದೇವ ರೂಪವೇ ಕೃಷ್ಣ. ಅದಕ್ಕೆ ರಾಮ ಅಂದರು ಕೃಷ್ಣ, ವಾಸುದೇವ ಅಂದರು ಕೃಷ್ಣನೇ. ನಮ್ಮ ವಾಸುದೇವನ ಮಗ ಅಂತ ಅರ್ಥ ಇಟ್ಕೊಂಡು ಆಗೋದಿಲ್ಲ, ಆಗ ಸರ್ವತ್ರ ವಾಸ ಮಾಡ್ತಾನೆ ಅಂತ ಅರ್ಥ ಇಟ್ಕೊಂಡ್ರೆ ಅವಾಗಾಗುತ್ತೆ. ಅದೇ ನಿಜವಾದ ಅರ್ಥ. ಇಷ್ಟೆಲ್ಲ ಹೇಳಿ ಮುಂದೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ ಗೃಣಂತೋಂತಂ ಯದ್ಗುಣಾನಾಮಜಾದಯ. ಸಂತತಂ ಚಿಂತೆಯ ಇನಂತಂ, ಅದು ಎರಡು ರೀತಿ ಅರ್ಥ. ಸಂತತಂ ಚಿಂತೆಯೇ ಅನಂತಂ, ದೇವನು ಸದಾ ಚಿಂತನೆ ಮಾಡ್ತೇನೆ. ಅಂತಕಾಲೇ ವಿಶೇಷತಃ, ವಿದ್ಯಾರ್ಥಿ ಯಾವಾಗಲೂ ಓದ್ತಾನೆ, ಪರೀಕ್ಷೆಕಾಲದಲ್ಲಿ ಜಾಸ್ತಿ ಓದ್ತಾನೆ, ಓದ್ತಾನೆ ಯಾವಾಗಲೂ, ಪ್ರತಿನಿತ್ಯ ಓದ್ತಾನೆ, ಪರೀಕ್ಷೆಗಳಲ್ಲಿ ಜಾಸ್ತಿ ಓದ್ತಾನೆ. ಸಾವು ಅಂತ್ಯಕಾಲ ಅಂದ್ರೇನು? ಸಾವಿನ ಕಾಲ ಅಂದರೆ ಪರೀಕ್ಷಾ ಕಾಲ ಇದ್ದಾಗ. ಆ ಕಾಲದಲ್ಲಿ ಏನು ಸ್ಮರಣೆ ಮಾಡಿಸ್ತಾ ಇರ್ತಾನೋ ಅಂಥ ಒಂದು ವ್ಯಕ್ತಿಯ ಜನ್ಮ ಬರುತ್ತೆ ಅವನಿಗೆ. ಅದಕ್ಕೆ ಅಂತ್ಯಕಾಲದಲ್ಲಿ ಏನು ಮಾಡಬೇಕಾಗ? ವಿಶೇಷ ಚಿಂತನೆ ಮಾಡಬೇಕು. ಅದು ವಿಶೇಷ ಚಿಂತನೆ ಮಾಡಿದರೆ ಅವಾಗ ನಮಗೆ ಸದ್ಗತಿ ಆಗುತ್ತೆ. ಸರಿ, ಅಂತ್ಯಕಾಲಕ್ಕೆ ವಿಶೇಷ ಚಿಂತನೆ ಮಾಡಿಬಿಡೋಣ. ಅದು ಈಗ ಯಾಕೆ ಮಾಡಬೇಕು ಅಂದರೆ ಅದಕ್ಕೆ ಉತ್ತರ, ಸಂತತಂ ಚಿಂತೆ ಏನಂತಂ ಅಂತ್ಯಕಾಲೇ ವಿಶೇಷ. ಸಂತತ ಚಿಂತನೆ ಮಾಡಿದರೆ ಅಂತ್ಯಕಾಲ ಚಿಂತನೆ ಮಾಡೋಕ್ಕೆ ಬರುತ್ತೆ. ಪರೀಕ್ಷೆ ಅಂದರೆ ಬರೆಯೋದು 3 ಗಂಟೆ, ಓದೋದು ಎಷ್ಟು ಗಂಟೆ ಓದಿರ್ತಾನೆ? 106 ಗಂಟೆ ಓದಿರ್ತಾನೆ. ಇಷ್ಟಾರು 3 ಗಂಟೆ ಬರೋದು ಕಷ್ಟ ಆಗುತ್ತೆ ಕೆಲವು ಸಲ, 106 ಗಂಟೆ ಓದಿದ್ರು ಕೂಡ ಬರಲಿಕ್ಕಾಗೋದಿಲ್ಲ. ಅಂತ ಹೊತ್ತಿನಲ್ಲಿ ಒಂದು ಕ್ಷಣದ ಪರೀಕ್ಷೆ ಪರಮಾತ್ಮನದು. ಆಗ ನಾವು ಎಷ್ಟು ದಿವಸ ಪ್ರಯತ್ನ ಪಟ್ಟಿರಬೇಕು? ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪಂಚ, ಅಷ್ಟು ಕಷ್ಟಪಟ್ಟಿರಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ಅದು ನಾನು ಮಾಡ್ತೇನೆ ಅಂತ ಹೇಳ್ಕೊಂಡಾಗ ಸಂತತಂ ಚಿಂತೆಯೇನಂತಂ ಆ ರೀತಿ. ಇನ್ನೊಂದು ಅರ್ಥ ಮಾಡಿಕೊಂಡ್ರೆ ಸಂತತ ಚಿಂತೆಯ ಇನಂ ತಂ, ಚಿಂತೆಯ ಇನಂ ತಂ, ಇನ ಅಂದರೆ ಸ್ವಾಮಿ, ಸ್ವಾಮಿಯಾದ ಪರಮಾತ್ಮನ ಉದ್ದೇಶ ಮಾಡ್ತಾರೆ. ಅದು ಸಂತತ ಚಿಂತನೆ ಮಾಡಿ ದೇವರನ್ನ. ಸಂತತಂ ಚಿಂತೆಯ ಇನಂ ತಂ ಅಂತ್ಯಕಾಲೇ ವಿಶೇಷತಃ, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಚಿಂತನೆ ಮಾಡಿ. ವಿಶೇಷತಃ ಚಿಂತೆಯ ಅಂದ್ರೇನು? ವಿಶೇಷತಃ ವಿಶೇಷವಾಗಿ ಅಂತ ಸಾಮಾನ್ಯ ಅರ್ಥ. ವಿಶೇಷತಃ, ವಿ ಅಂದರೆ ಗರುಡ, ಶೇಷ ಅಂದರೆ ಶೇಷದೇವರು, ಅವರು ಮೇಲಿದ್ದಾನೆ ಅಂತ ಚಿಂತನೆ ಮಾಡಿ ಅಂತ ಅರ್ಥ. ಗರುಡೋತ್ತವ, ಗರುಡವಾಹನ, ಅದಕ್ಕೋಸ್ಕರ ವೀತಃ, ವಾಹನದಾಗಿದ್ದ ಮೇಲೆ, ವಾಹನಕ್ಕಿಂತ ಕೂತೊಂದ ಮೇಲೆ ತಾನೆ. ಶೇಷತಃ ಪರಮಾತ್ಮ ಶೇಷಶಾಹಿ, ಅದರ ಮೇಲಿದ್ದಾನೆ ಅಂತ ಚಿಂತನೆ ಮಾಡಿ. ಇನ್ನೊಂದು ಅರ್ಥ, ಗರುಡ ಮಾರ್ಗ ಶೇಷ ಮಾರ್ಗ ಅಂತ ಎರಡು ಮಾರ್ಗ ಇದೆ. ವಿಶೇಷತಃ ಚಿಂತೆಯ ಗರುಡ ಮಾರ್ಗ ಶೇಷ ಮಾರ್ಗ ಗಮ್ಯ ಅಂತ ಚಿಂತನೆ ಮಾಡು. ಬ್ರಹ್ಮಸೂತ್ರ ಭಾಷೆ ಆಗುತ್ತ. ವಿಶೇಷತ ಸಾಮಾನ್ಯ ಪದ ಅದಕ್ಕೆ ಎಷ್ಟು ಅರ್ಥ ಇಡ್ತಾರೆ ಆಚಾರ್ಯರು? ಹೊಸ ಹೊಸ ಅರ್ಥ ಬರ ಬರ್ತಾರೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ತಮ್ ಅನಂತಂ ಸಂತತಂ ಚಿಂತೆಯ. ಅದು ಅಡ್ಜೆಕ್ಟಿವ್ ಹೌದು, ಅಡ್ವರ್ಬ್ ಹೌದು. ಸಂತತಂ ಯಾವಾಗಲೂ, ಸಮ್ಯಕ್ ತತಂ ಅಡ್ಜೆಕ್ಟಿವ್, ಸರ್ವತ್ರ ವ್ಯಾಪ್ತರಾಗಿದ್ದೇನೆ ಅಂತ ಅನಂತನ ಚಿಂತನೆ ಮಾಡು. ಮತ್ತೆ ಆಚಾರ್ಯ ಹೇಳ್ತಾರೆ ಮತ್ತೆ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅನಂತಂ ಶಬ್ದಕ್ಕೆ ಅನಂತೇಶ್ವರ ಅಂತಲೂ ಅರ್ಥ. ನಾಮೈಕ ದೇಶೇ ನಾಮಗ್ರಹಣ ನ್ಯಾಯ ಅಂತ ಕರೀತಾರೆ. ಸಂತತಂ ಚಿಂತೆಯೇ ಅನಂತಂ, ಅನಂತೇಶ್ವರನ ಯಾವಾಗಲೂ ಚಿಂತನೆ ಮಾಡ್ತಾನೆ. ಅಂತ್ಯಕಾಲೇ ವಿಶೇಷ, ಅದೃಶ್ಯರಾಗಬೇಕಾದ್ರೆ ಇನ್ನೂ ಜಾಸ್ತಿ ಚಿಂತನೆ ಮಾಡ್ತಾನೆ, ಅಲ್ಲೇ ಅದೃಶ್ಯರಾಗ್ತಾರೆ ಆಚಾರ್ಯರಾದ್ರಿಂದ. ಅಂತ್ಯಕಾಲದಲ್ಲೇ ಅನಂತೇಶ್ವರನ ಹತ್ರ ಅದೃಶ್ಯನಾಗ್ತೇನೆ ಅಂತ ಹೇಳೋದಕ್ಕೋಸ್ಕರ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಮುಂದೆ ಆಗಿದ್ದ ಹಾಗೇನೆ, ಅಲ್ಲಿ ಪಾಠ ಹೇಳ್ತಾ ಹೇಳ್ತಾ ಹಾಗೆ ಅದೃಶ್ಯರಾಗ್ತಾರೆ. ಅದರಿಂದ ಅಂತ್ಯಕಾಲೇ ವಿಶೇಷತಃ ನೈವೋದಾಪುರ ಗೃಣಂತೋ ಅಂತಂದು ಯದ್ಗುಣಾನಾಮಜಾದಯ. ಅಷ್ಟೆಲ್ಲ ಬೇಡ, ಬೇಜಾರಾಗದೇವೇಂದ್ರೆ ಸ್ವಾಮಿ ಎಷ್ಟು ಚಿಂತನೆ ಮಾಡೋದು ಅಂತ ಕೇಳಿದರೆ, ಹೌದು ಸ್ವಲ್ಪ ಇದ್ದಿದ್ದರೆ ಬೇಜಾರು ಮಾಡೋದ್ರೆ ಕಷ್ಟನೇ, ಸ್ವಲ್ಪ ಇರುತ್ತೆ, ಹೆಚ್ಚಳಕ್ಕೂ ವಿಷಯ ಮುದೋಗ್ಬಿಟ್ಟಿರು, ಹೇಳೋಕ್ಕಾಗೋದಿಲ್ಲ. ಈ ಕಾಲೇಜಲ್ಲಿ ಪಾಠ ಮಾಡ್ತೀವಲ್ಲ, ಕಾಳಿದಾಸಾದಿಗಳದ್ದು ಫಸ್ಟ್ ಇಯರ್ ಭಾರಿ ಇಯರ್ ಸುಮಾರು ಮಾಡಿಬಿಡ್ತೀವಿ, ಸೆಕೆಂಡ್ ಥರ್ಡ್ ಸಿಲೆಬಸ್ 10 ವರ್ಷದ ಚೇಂಜೇ ಮಾಡೋದಿಲ್ಲ, ಅಭ್ಯಾಸ ಇರೋದು ಹಾಗೆ ಇರುತ್ತೆ. ಬೋರ್ ಹೊಡೆದು ಪಾಠ ಮಾಡಿದ್ರೆ ಬೋರ್ ಹೊಡೆದು ಹೋಗ್ಬಿಡುತ್ತೆ ನಡಿ ಅಂತೇಳಿ, ಏನು ಹೇಳ್ಬೇಕು, ಹೇಳಿದ್ದೆ ಹೇಳಬೇಕು ಅಂತೇಳಿ. ಸುಧಾರಿಗೆ ಅಂತ ಕಾಲ 108 ಸತ್ಮಗಳು ಹೇಳ್ತಿರೋದೇ ಹೇಳ್ತಿರೋದೇನೆ, ಪ್ರತಿಸರಿಸಿ ಹೇಳಿದಾಗ ಏನಾಗ್ತಿರುತ್ತೆ? ಹೊಸ ಹೊಸ ಅರ್ಥ ಬರುತ್ತೆ, ಅದು ಅರ್ಥ ಬರೋದಿಲ್ಲ. ಅದು ಶಾಸ್ತ್ರಗ್ರಂಥಕ್ಕೆ ಹೊಸ ಹೊಸ ಅರ್ಥ ಬರಬೇಕಾದ್ರೆ, ಮಹಾಲಕ್ಷ್ಮಿಗೆ ಪರಮಾತ್ಮ ಹೊಸ ಹೊಸದಾಗ ಕಾಣಬೇಕಾದ್ರೆ ನಮಗೆ ಬೋರ್ ಹೊಡೆಯುತ್ತೆ? ಚಾನ್ಸೇ ಇಲ್ಲ. ಸಂತತಂ ಅಂತ ನೈವೋದಾಪುರ ಗೃಣಂತೋಂತಂ ಯದ್ಗುಣಾನಾಂ ಅಜಾದಯ. ಅಜಾದಯ ಬ್ರಹ್ಮಾದಿಗಳು ಸಂತತಂ ಗೃಣಂತಹ, ಯಾವಾಗಲೂ ಲೆಕ್ಕ ಹಾಕ್ತಿದ್ರು ಕೂಡ ಯದ್ಗುಣಾನಾ ಮಂತಂ ನಾ ಉದಾಪುರೇವ, ಆ ಥರ ಗುಡಗಡ ಕೊನೆಯನ್ನು ಕಂಡೇ ಇಲ್ಲ ಅಂದಮೇಲೆ ನಮಗೇನು ಕಾಣುತ್ತೆ, ಚಿಂತನೆ ಮಾಡ್ತಾನೆ ಇರಬೇಕು. ಅಜಾದಯ ಅಜ ಆದಯ ಅಜಾದಯ ಅಜಾ ಆದಯ ಅಜಾದಯ ಅಜ ಅಂದ್ರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಬ್ರಹ್ಮದೇವರಿಂದ ಇಬ್ಬರು ಬಂದಿರ್ತಾರೆ. ಅಜಾದ ಶಬ್ದಕ್ಕೆ ಶ್ರೀಲಿಂಗ ಪುಲ್ಲಿಂಗ ಎರಡೂ ಬರೋದ್ರಿಂದ ಇಬ್ಬರು ಎಲ್ಲರೂ ಕೂಡ ಎಣಿಸಿದರೂ ಕೂಡ ಆಗೋದಿಲ್ಲ. ಗುಣಂತೂ ಅಂತಂ ಯದ್ಗುಣಾನ ಅಜಾದಯ, ಇನ್ನೂ ಸಾರಸ್ಯ ಪರಮಾತ್ಮ ಎಲ್ಲ ಗುಣಗಳ ಕೊನೆಯನ್ನು ಎಲ್ಲರೂ ಸೇರಿ ಕಂಡಿಲ್ಲ ಅಲ್ಲ, ಒಂದು ಗುಣದ ಕೊನೆಯನ್ನು ಯಾರೂ ಕಂಡಿಲ್ಲಂತೆ. ಪರಮಾತ್ಮರು ಒಂದು ಗುಣದ ಕೊನೆಯನ್ನು ಕೂಡ ಎಲ್ಲರೂ ಸೇರಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅದೊಂದೇ ಕೆಲಸ ಮಾಡಿ ಎಣಿಸ್ತಾ ಇದ್ರು ಕೂಡ ಅದರ ಕೊನೆ ಕಂಡಿಲ್ಲ ಅಂದಮೇಲೆ ದೇವರ ಮಹಿಮೆ ಎಷ್ಟಿರ್ಬೋದು. ಇಂಥ ಮಹಿಮೆ ರಮಾದಿಗಳೇ ಕೊನೆ ಕಾಣದ ಮಹಿಮೆಯ ಪರಮಾತ್ಮನನ್ನ ನಿರ್ಗುಣ ಅಂತ ಕರೆದು ಎಷ್ಟಾಗಬಹುದು, ಅವ್ರು ನಾವು ಆಗ್ತೇವೆ ಅಂದ್ರೆ ಎಷ್ಟಾಗ್ಬೋದು ಯೋಚನೆ ಮಾಡಿ. ಇದು ನಿರ್ಗುಣ ಅಂತ ಕರಲಿಕ್ಕೆ ಆಗತ್ತಾ, ಮತ್ತೆ ನಾವು ಅವ್ರು ಆಗ್ಲಿಕ್ಕೆ ಸಾಧ್ಯ ಇದೆಯಾ, ಏನಾದ್ರು ಯೋಚನೆ ಮಾಡಕ್ ಬರುತ್ತಾ? ಇದೆಲ್ಲ ಕೂಡ ಇದು ಯೋಚನೆ ಮಾಡ್ತಾ ಹೋದರೆ ಆಚಾರ ಅದ್ವೈತ ಖಂಡನೆಯ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ, ದೇವರು ಸಣ್ಣವನಾಗಿಬಿಡ್ತಾನೆ ಅದ್ವೈತ ತಿಳ್ಕೊಂಡ್ಬಿಟ್ರೆ. ನಾವೇ ದೇವರು, ನಮ್ಮ ಮನೆ ಬಳಿ ಎಷ್ಟೊಂದು ಗೊತ್ತಲ್ಲ, ಈಗ ನಾವೇ ದೇವರು ಅಂದ್ರೆ ಏನಾಯ್ತು ಅಲ್ಲಿಗೆ, ದೇವರು ನಮ್ಮಂತೆ ಅಂತ ಆಯ್ತು ಅಷ್ಟೆ. ದೇವ್ರು ಏನು ಮಾಡಿದಾಗಾಯ್ತಾಗ, ಅವಮಾನ ಮಾಡಿದಾಗಲಿಲ್ಲ, ದೇವ್ರಿಗೆ ಎಷ್ಟು ಬೈದಾಗಲ್ಲ. ಆ ರೀತಿಯಲ್ಲಿ ಯೋಚನೆ ಮಾಡಿಬಿಟ್ರೆ ಎಷ್ಟು ತಪ್ಪಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಮಾತುಗಳಲ್ಲ, ನಿರ್ಪೂರ್ಣ ಮಾಡಿ ದೊಡ್ಡ ತಪ್ಪುಗಳು. ಮುಂದೆ ಎರಡನೇ ಅಧ್ಯಾಯದಲ್ಲಿ ಸುಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವ ಅಮಂದಾ ಸಾಂದ್ರೋ ಅಮಂದಾನಂದ ಸಾಂದ್ರೋನಃ ಪ್ರಿಯತಾ ಮಿಂದಿರಾಪತಿ, ಪ್ರತಿಯೊಂದಕ್ಕೂ ಒಂದು ಶ್ಲೋಕ ವಿಶ್ವಾಸ ಅರ್ಥ ಇಟ್ಟಿದ್ದಾರೆ. ಮೊದಲನೇದರಲ್ಲಿ ಆಪಾದ ಮೌಲಿ ಪರ್ಯಂತ ವರ್ಣನೆ, ಎರಡನೇದರಲ್ಲಿ ಪರಮಾತ್ಮನ ಸ್ವರೂಪ ವರ್ಣನೆ ಅಷ್ಟೇನೆ. ಪರಮಾತ್ಮ ಸ್ವರೂಪ ಹೇಗಿದೆ? ಸುಜನೋದಧಿ ಸಮೃದ್ಧಿ ಪೂರ್ಣಚಂದ್ರ ಗುಣಾರ್ಣವ, ಪರಮಾತ್ಮ ಸುಜನ ಉದಧಿ ಸಮೃದ್ಧಿ ಪೂರ್ಣಚಂದ್ರ, ಸಜ್ಜದರು ಅಂತಕ್ಕಂಥ ಸಮುದ್ರವನ್ನು ಉಕ್ಕೇರಿಸ್ತಕ್ಕಂಥ ಚಂದ್ರನಾಗಿದ್ದಾನೆ. ಈ ಸಮುದ್ರಕ್ಕೆ ಎಷ್ಟು ನೀರು ಹಾಕಿದರೂ ಕೂಡ ಉಕ್ಕೇರೋದಿಲ್ಲ, ಚಂದ್ರ ಅಲ್ಲಿ ಕಾಣಿಸ್ತಾನೆ. ಎಷ್ಟು ಕೋಟ್ಯಂತರ ಮೇಲೆ ದೂರ ಇದ್ದಾನೆ, ನೋಡಿದ ತಕ್ಷಣ ಉಕ್ಕೇರುತ್ತದೆ. ಇವ ಸೈಂಟಿಫಿಕಲಿ ಕರೆಕ್ಟ್ ಅದು. ಕುಂಡು ವಿಧಿಸಿದ ಚಂದ್ರ ಏನಾಗ್ತಾನೆ, ಸಮುದ್ರ ಏನಾಗುತ್ತೆ, ಉಕ್ಕೇರುತ್ತದೆ. ನೀರು ಹಾಕ್ತಾನೆ ಉಕ್ಕೇರ್ತಾ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಚಂದ್ರ ಇಲ್ಲಿರೋ ಸಮುದ್ರವನ್ನು ಉಕ್ಕೇರಿಸ್ತಾನೆ. ಯಾವ ನೀರುಗಳಿಗೂ ಆಗೋದಿಲ್ಲ ಕೆಲಸ. ಅದೇ ರೀತಿಯೇ ಸಜ್ಜನರ ಗುಂಪಿದೆಯಲ್ಲ, ಸಜ್ಜನರ ಗುಂಪು ಸುಜನೋದಧಿ ಸಮೃದ್ಧಿ ಅನಂತಾನಂತ ಸಜ್ಜನರಿದ್ದಾರೆ. ಅವರು ಏನು ಮಾಡಿದ್ರೂ ಖುಷಿಯಾಗೋದಿಲ್ಲ, ದೇವರು ಕಥೆ ಕೇಳಿದಾಗಿಬಿಡುತ್ತೆ, ಕಷ್ಟ ಖುಷಿಯಾಗಿಬಿಡುತ್ತೆ. ದೇವರು ಎಲ್ಲಿದ್ದಾನೆ, ಎಲ್ಲೋ ಇದ್ದಾನೆ ಪೂರ್ಣಚಂದ್ರ. ದೇವರ ಸ್ಮರಣೆ ಮಾಡಿದ್ರೆ ಸಾಕು, ಮನಸ್ಸಿಗೆ ಉಲ್ಲಾಸ ಬರುತ್ತೆ. ಆದ್ದರಿಂದಾಗಿನೇ ಅದು ದೇವರ ವೈಭವ. ನಮ್ಮ ನಿಜವಾದ ಅರ್ಥದಲ್ಲಿ ನೀರು ತುಂಬಿಸಿ ಸಮುದ್ರ ಉಕ್ಕೇರಿಸಲು ಸಾಧ್ಯ ಇಲ್ಲವೋ, ಲೌಕಿಕದಿಂದ ಎಷ್ಟು ನಮ್ಮ ಮನಸ್ಸನ್ನು ಆನಂದ ಪಡಿಸಲು ಸಾಧ್ಯ ಇಲ್ಲ. ದೇವರು ಕಥೆ ಕೇಳಿದಾಗ ಏನಾಗುತ್ತೆ, ಭಾರಿ ಆನಂದ ಆಗಿಬಿಡುತ್ತೆ. ಆ ಸಿನಿಮಾಕ್ಕೆ ಹೋಗಿ ಎಷ್ಟು ನಿಂತ್ಕೊಂಡು ಒದ್ದಾಡಿ ಬರ್ತಾರಲ್ಲ, ಬಂದೆಲ್ಲ ಬರ್ತಾರೆ. ಸಿನಿಮಾ ಎಷ್ಟೊತ್ತು ನೋಡ್ತಾರೆ, ಹೋಗಿಬಿಟ್ಟು ಒಂದು ನಿಮಿಷ ಎರಡು ನಿಮಿಷ ಅಷ್ಟೆ, ಅದೇ ನೆನೆಸ್ಕೊತಿರ್ತಾರೆ, ನೆನೆಸಿರ್ತಾರೆ, ಆನಂದ ಪಡ್ತಿರ್ತಾರೆ. ಆ ಆನಂದ ಯಾವುದರಲ್ಲೂ ಮೂರು ತಾಸು ಕೊಟ್ಟು ಕೂತ್ರೂ ಆಗಿರೋದಿಲ್ಲ. ಕೆಲವು ದುಃಖ ಆಗುತ್ತೆ, ಇಲ್ಲೇನು ಪ್ರಸಂಗ, ಶ್ರೀನಿವಾಸನ ದೇವರು ನೋಡಿ ಯಾರಾದರೂ ಕೂಡ ಏನು ಅಷ್ಟಕ್ಕೆ ಅಷ್ಟೇ ಬಂದವರು ಇದ್ದಾರಾ, ಏನೇ ಬಿಡಿ ಸಿನಿಮಾ ಅಷ್ಟಕ್ಕೆ ಬೈಕೊಂಡು ಬಂದವರು ಇದ್ದಾರೆ, ಯಾಕೆ ಹೋಗ್ಬೇಕಾಗಿತ್ತು ನಾವು ಇದಕ್ಕೆ, ಬುದ್ಧಿನೇ ಇಲ್ಲ ಅಂತ ಹೇಳ್ತಾರೆ. ಶ್ರೀವಾಸ ಗುಡಿ ನೋಡಿದವರು ಎಂಥ ನಾಸ್ತಿಕ ಕೂಡ ವರ್ತಿ ಹಿಂಗೆ ಅಂತ ನಾಸ್ತಿಕ ಕೂಡ. ಮತ್ತು ಶ್ರೀನಿವಾಸ ದೇವರಿಗೆ ಇಂಥ ಅಲಂಕಾರ ಉಡುಪಿ ಕೃಷ್ಣನ ಮಾಡದೆ ಮಾಡೋದಿಲ್ಲ ಅಲಂಕಾರನ, ಒಂದೇ ಅಲಂಕಾರ ಸಮ ಒಂದೇ ರೀತಿ ಇರುತ್ತೆ ಅಷ್ಟೇ, ನೋಡಿದಾಗ ಹಾಗೆ ಇರುತ್ತೆ. ಒಂದೇ ರೀತಿ ಅಲಂಕಾರ ಹೇಗಿರ್ತಾನೆ ಅಲ್ಲಿ ನೋಡಬೇಕು, ಅಲಂಕಾರ ಬೇರೆ ಮಾಡಿದ ಹೇಗಿರ್ತಾರೆ ಇಲ್ಲಿ ನೋಡ್ಬೇಕು ಅಷ್ಟೇ. ದಿವಸ ಬೇರೆ ಬೇರೆ ಅಲಂಕಾರ, ಉಡುಪಿ ಕೃಷ್ಣನಿಗೆ ವರಹದೇವರ ಅಲಂಕಾರ ಮಾಡೋದಿಲ್ಲ, ಯಾಕೆ ಮುಖ ಚೇಂಜ್ ಆಗಿಬಿಡುತ್ತೆ, ಮುಖ ಹಾಗೆ ಇರಬೇಕು ಅಂತಾರೆ, ಮುಖ ಹಾಗೆ ಚೇಂಜ್ ಮಾಡಬೇಕು. ಆದ್ದರಿಂದ ಕೆಲವು ಅವತಾರಗಳನ್ನು ಹಾಕಿದರೆ ಮುಖ ಫೇಸ್ ಕವರ್ ಮಾಡದಂತೆ ಅಲಂಕಾರ ಮಾಡ್ತಾರೆ. ಅದು ಅಲಂಕಾರದ ವೈವಿಧ್ಯ, ಅನಂತ ರೂಪನ ನಿದರ್ಶನ ಆದವಂತ. ಎಷ್ಟು ನೋಡಿದರೂ ಕೂಡ ಪರಮಾತ್ಮ ವಿಚಿತ್ರವಾಗಿ ಕಾಣ್ತಾ ಇರ್ತಾನೆ, ಇದು ಒಂದೇ ಬಹುರೂಪ. ಅಂಥ ಪರಮಾತ್ಮನ ಆ ವೈಭವ ಕಂಡಾಗ ಯಾರಿಗೆ ಆನಂದ ಆಗೋದಿಲ್ಲ? ಮತ್ತೆ ಹೇಳ್ತಾರೆ, ರಮಾಚಕೋರಿ ವಿಧವೇ ದುಷ್ಟ ದರ್ಪೋದ ವನ್ಹಯೇ ಸತ್ಪಾಂಥ ಜನ ಗೇಹಾಯ ನಮೋ ನಾರಾಯಣಾಯತೆ. ಎಷ್ಟು ಸುಲಭದ ಶ್ಲೋಕಗಳು, ಮಕ್ಕಳು ಹೇಳ್ಕೊಟ್ರೆ ನಿಜ. ಎಂತೆಂಥ ಸ್ತೋತ್ರಗಳು ನೋಡಿ, ರಮಾಚಕೋರಿ ವಿಧವೇ ದುಷ್ಟ ದರ್ಪೋದ ವನ್ಹಯೇ ಸತ್ಪಾಂಥ ಜನ ಗೇಹಾಯ ನಮಃ ನಾರಾಯಣಾಯ ತೇ. ದೇವರು ದೇವರು ಸ್ತೋತ್ರ ಮಾಡ್ತಾರೆ, ತೇ ನಿನಗೆ ನಮಸ್ಕಾರ. ರಮಾಚಕೋರಿ ವಿಧವೆ, ವಿಧು ಅಂದರೆ ಚಂದ್ರ, ರಮಾಚಕೋರಿ ರಮಾದೇವಿ ಎಂಬ ಚಕೋರ ಪಕ್ಷಿ, ಚಂದ್ರನ ಕಂಡರೆ ಚಕೋರ ಪಕ್ಷಿ ಕುಣಿಯುತ್ತಂತೆ. ಮಹಾಲಕ್ಷ್ಮಿ ಆನಂದ ಪಡೋದು ಯಾವಾಗ, ಪರಮಾತ್ಮ ಚಂದ್ರನ ನೋಡಿದಾಗ. ಅದಕ್ಕೆ ರಮಾಚಕೋರಿ ವಿಧವೆ. ದುಷ್ಟ ದರ್ಪ ಉದವನ್ಹಯೇ, ದುರ್ಯೋಧನಾದಿ ದುಷ್ಟರು ಇದ್ದಾರಲ್ಲ, ಅವರ ದರ್ಪವನ್ನು ಅಳಿಸ್ತಕ್ಕಂಥ ರೀತಿಯಲ್ಲಿ ಪರಮಾರ್ಥ ಆಗಿದ್ದಾನೆ. ಉದವನ್ಹಿ, ಉದವನ್ಹಿ ಅಂದ್ರೇನು, ಬಡವಾನಲ ಅಂತ ಕರೀತಾರೆ, ಸಮುದ್ರದಲ್ಲಿರತಕ್ಕಂಥ ಬೆಂಕಿನ ಬಡವಾನಲ ಅಂತ ಕರೀತಾರೆ. ಅದು ಅದರ ಪೂರ್ತಿ ನೀರನ್ನ ಶೋಷಣೆ ಮಾಡಿಬಿಡುತ್ತಂತೆ. ದುಷ್ಟರ ದರ್ಪವನ್ನು ನಾಶ ಮಾಡತಕ್ಕಂತಹ ಉದವನ್ಹಿಯಾಗಿ ಪರಮಾತ್ಮ ಇದ್ದಾರೆ. ಉದವನ್ನೇ ಅಂತ ಯಾಕೆ ಹೇಳಬೇಕು? ಉದವನ್ನೇ ಅಂದರೆ ತಮಾಷೆ, ಹೊರಗಿನಿಂದ ಬೆಂಕಿ ಅಲ್ಲ, ಒಳಗಿದ್ದೇ ಬೆಂಕಿ ಸುಡುತ್ತಂತೆ. ದುಷ್ಟರ ದರ್ಪರ ಪರ್ವತ ಒಳಗಿಂದನೇ ಬರ್ನ್ ಮಾಡ್ತಾನೆ. ಅದಕ್ಕೋಸ್ಕರ ದೇವರಿಗೆ ಏನಂತ ಹೆಸರಿಟ್ಟಿದ್ದಾರೆ? ಉದವನ್ನಿ ಅಂತ ಕರೆದಿದ್ದಾರೆ. ದೇವರು ಅಂತೆಯೋ ಅಂತಃಪ್ರವೇಶ, ಆದ್ದರಿಂದ ಸಜ್ಜನರಿಗಾದರೆ ಅಂತಃಪ್ರವೇಶ ಮಾಡಿ ಆನಂದ ಕೊಡ್ತಾನೆ, ದುರ್ಜನರಿಗೆ ಒಳಗಿದ್ದವರಿಗೆ ದುಃಖವನ್ನು ಕೊಡ್ತಾನೆ. ಎಂಥ ಸುಂದರ ದೃಶ್ಯ ಕಂಡು ಮನಸ್ಸಿಗೆ ಆನಂದ ಆಗಬಾರದು, ಇವರಿಗೆ ಸಾಮಾನ್ಯ ಕಂಡು ಆನಂದ ಆಗಬೇಕು. ದೇವರು ಒಳಗಿದ್ದ ಪ್ರೇರೇಪಣೆ ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಉದವನ್ನಿ. ಸತ್ಪಾಂಥ ಜನ ಗೇಹಾಯ, ಪಾಂಥರು ಅಂದರೆ ಸಂಚಾರಿಗಳು, ಪ್ರಯಾಣಿಕರು. ಸತ್ಪಾಂಥರು ಅಂಥ ಜನಗಳಿಗೆ ಮಧ್ಯ ಮಧ್ಯ ರೆಸ್ಟ್ ಹೌಸ್ ಬೇಕಾಗುತ್ತೆ. ಅದಕ್ಕೆ ಗೇಹಾಯ, ಸತ್ಪಾಂಥ ಜನರಿಗೆ ವಿಶ್ರಾಂತಿ ಧಾಮನಾಗಿದ್ದಾನೆ. ಸತ್ಪಾಂಥ ಅಂದ್ರೇನು? ಸತ್ಪಾಂಥ ಸನಿತ್ ಸದಿತಿ ಪ್ರಾಣ, ಆಚಾರ್ಯ ಸಿದ್ಧಾಂತ ಅನುಸರಿಸಿ ನಡೀತಕ್ಕಂಥವರಿಗೆಲ್ಲ ಪರಮಾತ್ಮ ಏನಾಗಿದ್ದಾನೆ? ವಿಶ್ರಾಂತಿ ಧಾಮವಾಗಿದ್ದಾನೆ ಅಂತ. ನಮೋ ನಾರಾಯಣಾಯತೆ ವಶೀವಶೇ ನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತಾ ನ ಕ್ರಿಯತೆ ತನ್ನಮಾಮಿ ರಮಾಪತಿ. ವಶೀ ವಶೇ ನ ಕಶ್ಯಾಪಿ ಯಹ ಅಜಿತ ವಿಜಿತ ಅಖಿಲ ಸರ್ವಕರ್ತ ನ ಕ್ರಿಯತೆ ತನ್ನಮಾಮಿ ರಮಾಪತಿ. ಎರಡು ಕಾಂಟ್ರಾಸ್ಟ್ ಮಾಡ್ತಾ ಹೋಗ್ತಾರೆ. ವಶಿ ಎಲ್ಲ ಅವನ ವಶದೊಳಗಿದೆ, ವಶೇ ನ ಕಶ್ಯಾಪಿ ಯಾರ ವಶದಲ್ಲೂ ಅವನಿಲ್ಲ, ಎಲ್ಲವೂ ಅವನ ವಶ, ಆದರೆ ಯಾರ ವಶದಲ್ಲೂ ಅವನಿಲ್ಲ. ಆಮೇಲೆ ಯೋ ಅಜಿತ ಯಾರೋ ಅವನು ಸೋಲೋದಿಲ್ಲ, ವಿಜಿತ ಅಖಿಲ ಎಲ್ಲವನ್ನು ಗೆದ್ದಿದ್ದಾರೆ. ಒಂದೊಂದೇ ಹೇಳ್ತಾ ಹೋಗ್ತಾರೆ. ವಶಿ ವಶೇ ನ ಕಶ್ಯಾಪಿ ಯೋ ಅಜಿತ ವಿಜಿತ ಅಖಿಲ ಸರ್ವಕರ್ತ ಎಲ್ಲವನ್ನು ಮಾಡ್ತಾನೆ, ನ ಕ್ರಿಯತೆ ಅವನು ಮಾಡಿದವರು ಯಾರೂ ಇಲ್ಲ, ದೇವರು ಮಹಿಮೆ ಅಂತ. ರಮಾಪತಿಂ ಒಂದೇ, ರಮಾಪತಿ ನಮಸ್ಕಾರ ಮಾಡ್ತೇನೆ. ಈಗ ಅನೇಕ ವಿಷಯಗಳನ್ನು ಹೇಳ್ತಾ ಪರಮಾತ್ಮನನ್ನ ಈ ರೀತಿ ಆರಾಧನೆ ಮಾಡಬೇಕು. ಮುಂದೆ ವರ್ಣನೆ ಮಾಡ್ತಾ ಅಮಂದಾನಂದ ಸಾಂದ್ರೋನ ಪ್ರಿಯತಾಂ ಇಂದಿರಾಪತಿ ನಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೈ ನಮಃ. ಇಂದಿರಾಮಂದ ಸಾಂದ್ರಾಗ್ರ ಕಟಾಕ್ಷ ಪ್ರೇಕ್ಷಿತಾಸ್ಮನೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಇಂದಿರಾ ಅಮಂದ ಸಾಂದ್ರ ಅಗ್ರ ಕಟಾಕ್ಷ ಪ್ರಾ ಈಕ್ಷಿತ ಆತ್ಮನೆ. ಮಹಾಲಕ್ಷ್ಮಿ ದೇವಿ ತಮ್ಮ ಕುಡಿನೋಟದಿಂದ ಪರಮಾತ್ಮ ನೋಡ್ತಾ ಇರ್ತಾರಂತೆ. ಹೊಸ ಹೊಸ್ತ ಕಾಣ್ತಾ ಹೋಗ್ತಾರಂತೆ ಪರಮಾತ್ಮ. ಹೀಗೆ ನೋಡ್ತಾ ಹೋದ್ರೆ ಹೊಸ ಹೊಸ್ತ ಕಾಣ್ತಾ ಹೋಗ್ತಾರೆ. ಹೀಗೆ ನೋಡ್ತಾ 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 ಹೋಗ್ತಾರೆ. ನಾ ಕಾಡು ಜ್ಯೋತಿ ಹ್ಯಾ ಕಾಡುತ್ತೆ ಅಂದರೆ ಅದು ಆರತಿ ಆಗಿಬಿಡುತ್ತೆ, ಪರಮಾತ್ಮರಿಗೆ ಆರತಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಪರಮ ಕಣ್ಣಲ್ಲಿ ಆರತಿ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಸುತ್ತ ಪ್ರದಕ್ಷಿಣಾಕಾರ ನೋಡಿ ಹೊಸ್ತಾಗಿ ನೋಡಿದ ಏನಾಗುತ್ತೆ ನಮಗೆ? ಮೈಂಡ್ ಆ ಕಡೆ ಹೋಗ್ತಾ ಬರುತ್ತೆ. ಮೇಲೆ ನೋಡ್ತಾ ಹೋದಂತೆ ಆಶ್ಚರ್ಯವಾಗಿ ಬಂದಾಗೆಲ್ಲ ಇಂದಿರಾ ಅಮಂದ ಸಾಂದ್ರಾಜ್ಯ ಕಟಾಕ್ಷ ಪ್ರಾ ಇಚ್ಛಿತ ಆತ್ಮನೇ ಅಸ್ಮದಿಷ್ಟೈಕ ಕಾರ್ಯಾಯ. ದೇವರಿಗಿರೋದು ಒಂದೇ ಕೆಲಸ, ನಮ್ಮ ಇಷ್ಟಪೂರೈಸೋದು ಒಂದೇ ಕೆಲಸ. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಪೂರ್ಣನಾದ ಪರಮಾತ್ಮನಿಗೆ ನಮೋ ನಮಃ. ಮುಂದೆ ಕುರುಭುಂಸಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಇದು ಉಪದೇಶ. ಇದು ಕುರು ಭುಂಸಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಕುರು ಭುಂಕ್ಷ ಹೇಳ್ತಾರೆ, ಕುರು ಭುಂಕ್ಷ ಮಾಡು ತಿನ್ನು ಅಷ್ಟೇ, ಮಾಡು ತಿನ್ನು. ಕರ್ಮಫಲವನ್ನು ಕರ್ಮಗಳನ್ನು ಮಾಡು, ಫಲವನ್ನು ಎಂಜಾಯ್ ಮಾಡು ಅಷ್ಟೇ, ಕೇಳಬೇಡ ಕೊಟ್ಟಿದ್ದಂತ ಅಷ್ಟೇ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ನೀನು ನಿಯತ ಕರ್ಮಗಳನ್ನು ಮಾಡಬೇಕು. ಎಂಥ ಕರ್ಮ? ನಿಜಂ ನಿಯತಂ ಕುರು, ನಿಜಂ ನಿಯತಂ ಭುಂಕ್ಷ. ಎರಡು ಕರ್ಮ ಏ ಮತ್ತೆ? ನಿಜಂ ನಿಯತಂ ಕುರು, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋ ಯ ಕರ್ಮಣಃ. ಯಾವ ಕರ್ಮ ಮಾಡಬೇಕು ಅಂತ ನೀನು ಪ್ರಿಸ್ಕ್ರೈಬ್ ಆಗಿದೆ ಅದನ್ನು ಮಾಡು, ಬೇರೆ ಮಾಡಾಗಿಲ್ಲ. ಏನು ಫಲ ಕೊಡ್ತಾ ಆ ಫಲ ತಗೋ, ಬೇರೆ ಕೇಳಿಬೇಡ. ತೇರ ತಕ್ತೇರ ಭುಂಜೀತ. ವಿದ್ಯಾರ್ಥಿ ರಿಸರ್ವ್ ಫೀಸ್ ಕೊಟ್ಟದ್ದು ಎಲ್ಲೆಲ್ಲೂ ಕೊಡಾಗಿಲ್ಲ, ನಂಬರ್ ಹಾಕಿದಲ್ಲೇ ಕೊಡಬೇಕು ಅವನು, ಬೇರೆ ಕಡೆ ಕೊಡಾಗಿಲ್ಲ. ಅವ್ನು ಬೇರೆ ಕಡೆ ಕೂತ್ರೆ ಏನು ಮಾಡ್ತಾನೆ ಅವನು? ತನ್ನ ಜಾಗ ಓದಲ್ಲ, ಆರಿಸ್ಕೋಬೇಕಾರೆ ಕಿಟಕಿ ಆಗಬೇಕು, ಪೇಪರ್ ಬರೆದಿಟ್ಟಿರಬೇಕು, ಎರಡೂ ಆರಿಸ್ಕೊಂಡ್ಬಿಡ್ತಾನೆ. ಅದು ಕೊಟ್ಟ ಜಾಗದಲ್ಲಿ ಕೊಡಬೇಕಷ್ಟೇ, ಅದು ಹಾಗೇನೆ ಕೊಡಬೇಕು ಕೊಡಬೇಕು. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಹರಿಪಾದ ವಿನಮ್ರಧಿಯ ಸತತಂ ಕುರು, ಹರಿಪಾದ ವಿನಮ್ರಧಿಯ ಸತತಂ ಭುಂಕ್ಷ. ಹರಿಪಾದ ವಿನಮ್ರಧಿ ಅಂದರೆ ಭಕ್ತಿ, ಭಕ್ತಿಯಿಂದ ಪರಮಭಕ್ತಿ. ಏನೇ ಕೆಲಸ ಮಾಡಿದರೂ ಕೂಡ ಭಕ್ತಿಯಿಂದ ಮಾಡಬೇಕು. ಮತ್ತೆ ಏನೇ ಪರಮಾತ್ಮ ಕೊಟ್ಟರೆ ಹೇಗೆ ಸ್ವೀಕಾರ ಮಾಡಬೇಕು? ಭಕ್ತಿಯಿಂದ ತಗೋಬೇಕು, ಗೌರವಿಸ್ಬೇಕು. ಪ್ರಸಾದ ತಗೋಬೇಕಾದ್ರೆ ಆಗಿರ್ತೀವಿ ನಾವೀಗ, ಗೌರವವನ್ನು ತಗೋತೇವೆ, ಆಸರ ತಗೋಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಒಳ್ಳೆಯದಾದರೂ ಅಷ್ಟೇ, ಕೆಟ್ಟದಾದರೂ ಅಷ್ಟೇ, ಸ್ವಾಮಿಗಳು ಮಂತ್ರ ಅಷ್ಟೇ ಕೊಡ್ತಿರ್ತಾರೆ, ಫಲ ಕೊಡ್ತಿರ್ತಾರೆ. ನಿಮ್ಮ ನಿಂತ್ಕೊಂಡೋದು, ಅವರು ಯಾಪಲ್ ತೊಗೊಂಡ ಹತ್ರ ಹೋಗೋಣ, ಬಾಳೆಹಣ್ಣು ತೊಗೊಂಡ ಹತ್ರ ಹೋಗೋಣ, ದೊಡ್ಡ ತೊಗೊಂಡ ಹೋಗೋಣ, ಅದೆಲ್ಲ ಮಾಡೋದು ಏನು ಮಾಡ್ತೇವೆ ನಾವೀಗ? ಈಗ ಕೊಟ್ಟರೆ ತಗೊಂಡು ಹೋಗ್ಬಿಡ್ಬೇಕು ಅಷ್ಟೇ ಹೊರತು, ಸಿಕ್ಕರೆ ಸಾಕಷ್ಟೇ. ಮತ್ತು ದೊಡ್ಡ ಹಣ್ಣು ಚಿಕ್ಕ ಹಣ್ಣು ಫ್ರೆಶ್ ಇರಬೇಕು, ಆ ಲೆಕ್ಕಾಗಿ ಬೋಚಿ ಬಂದರೆ ತೊಗೊಳಕ್ಕೆ ಆಗಲ್ಲ ಯಾರಿಗೂ ಕೂಡ. ಹಾಗೆ ನೋಡೋದೇ ಇಲ್ಲ, ಇಸ್ಕೊಂಡು ಹೋಗ್ಬಿಡ್ತೇವೆ ಆ ಕಡೆಗೆ. ಆಮೇಲೆ ಏನಾಗುತ್ತೆ, ನಮಗೆ ಚಿಕ್ಕ ಹಣ್ಣು ಕೊಟ್ಬಿಡ್ತಾರೆ ಸ್ವಾಮಿಗಳು, ದುಡ್ಡು ಕೊಟ್ಟಿರ್ತಾರೆ ಯಾರು, ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಬೋಣ ಅಂತ ಕೇಳ್ತೇವೆ. ಇಲ್ಲ, ಏನು ಮಾಡ್ತೇವೆ, ಅವ್ರು ಕೇಳಿದ್ರು ಕೊಡೋದಿಲ್ಲ. ಅವು ದೊಡ್ಡದು ಕೊಡ್ತೀನಿ, ಚಿಕ್ಕದು ಕೊಡಿ ಕೊಡೋದು, ನಮಗೆ ಕೊಟ್ಟಿದ್ದು ನನಗೆ ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ದೊಡ್ಡದು ಸಣ್ಣದು ಮುಖ್ಯ ಅಲ್ಲ, ಏನು ಮುಖ್ಯ ಅಲ್ಲಿ, ಅನುಗ್ರಹ ಮುಖ್ಯ. ಅದನ್ನು ಆ ರೀತಿಯಲ್ಲಿ ಹರಿಪಾದ ವಿನಮ್ರತೆಯ ಸತತಂ ಕುರು, ಹರಿಪಾದ ವಿನಮ್ರತೆಯ ಸತತಂ ಪುಂಕ್ಷ್ವ. ಎಷ್ಟು ಒಳ್ಳೆ ಮಾತು, ಬದುಕಿ ಮನುಷ್ಯ ಬದುಕೋಗ್ಬಿಡ್ತಾನೆ ಮಾತು ಕೇಳಿಬಿಟ್ರೆ ಅಂತ ಮಾತು ಹೇಳ್ತಾರೆ. ನಿಜಂ ನಿಯತಂ, ನಿಜಂ ಕುರು ನಿಯತಂ ಕುರು, ನಿಜಂ ಪುಂಕ್ಷ್ವ ನಿಯತಂ ಪುಂಕ್ಷ್ವ. ಆಚಾರ ಮಾತು ಬಿಡಿಸ್ತಾ ಹೋದಂತೆ ಒಂದೊಂದೇ ದೊಡ್ಡ ಗ್ರಂಥ ಆಗಿಬಿಡುತ್ತೆ. ನಮ್ಮಿದ್ರೆ ಪ್ರಿಂಟ್ ಆಗಿದೆ, ಇಷ್ಟ ಆಗಿದೆ. ಬರೀ ದ್ವಾದಶಸ್ತೋತ್ರ ಒಂದೇ, ಬರೀ ಕನ್ನಡ ಏನು ಬರೀ, ಬರೀ ಸಂಸ್ಕೃತ ಅಷ್ಟೇ ಆಗಿರೋದು. ಅದು ಕನ್ನಡ ಇಷ್ಟಪ್ಪ ಪುಸ್ತಕ ಆಗಿದೆ ದ್ವಾದಶಸ್ತೋತ್ರ ಒಂದೇ. ಒಂದೊಂದು ಪದ ಎಷ್ಟು ಅರ್ಥ ಇಡ್ತಾರೆ ಆಚಾರ ಲೆಕ್ಕನೇ ಇಲ್ಲ. ಟೀಕಾರಾಯರ ಮಾತಿಗೆ ರಾಯರು ಹೇಳ್ತಾರೆ ಪ್ರತ್ಯಕ್ಷರಂ ಪ್ರತಿಪದಂ ಅಂತ. ಟೀಕಾರಾಯರ ಮಾತು ಹೇಳಿದಾಗ ಇನ್ನು ಆಚಾರ ಮಾತಿಗೆ ಏನು ಹೇಳ್ಬೋದು ಲೆಕ್ಕ ಆಗಿ. ಅವರು ಸಾಕ್ಷಾತ್ ಮುಖ್ಯ ಪ್ರಾಣ ಅವರು, ಸ ಭಾರತೀಪತಿ. ಅವ್ರ ಮಾತುಗಳಿಗೆ ಎಷ್ಟು ಅರ್ಥ ಇರಬಹುದು ಅಂತ ನಮ್ಮ ಕೆಪಾಸಿಟಿ ಹೋಗುತ್ತೆ ಹೊರತು ಅವ್ರ ಮಾತು ಮುಗಿಯೋದೇ ಇಲ್ಲ. ಯಾವಾಗಲೂ ಅಷ್ಟೇ ಇರೋದು, ನೀರು ಎಷ್ಟು ಸೇರ್ತೇವೆ ಕೈಲಿ ಆದರೆ ಸೇರ್ತೇವೆ ಅಷ್ಟೇ ಹೊರತು ಅಲ್ಲಿರೋದೆಷ್ಟು ಅಂತ ಕೇಳಿದರೆ ಯಾರೂ ಮುಗಿಸ್ತಕ್ಕಾಗೋದಿಲ್ಲ. ಅದು ಆಚಾರ ಹೇಳ್ತಾ ಅವರೇ ಹೇಳ್ತಾರೆ, ಗಂಥೋ ಎಂಬಿ ಬಹ್ವರ್ಥ ಭಾಷ್ಯಂಚ ಅತ್ಯರ್ಥ ವಿಸ್ತಾರಂ ಬಹುಜ್ಞಾಯೇವ ಜಾನಂತಿ ವಿಶೇಷೇಣ ಅರ್ಥಮೇತಯೋ. ಈ ಮಾತನ್ನು ಅರ್ಥ ಮಾಡಿಕೊಂಡು ನಾವು ಎಂಥ ಪುರುಷಾರ್ಥ ಇದೆ ಇಟ್ಕೊಂಡ್ಬಿಟ್ರೆ ಸಾಕು, ಉದ್ಧಾರ ಆಗ್ತೇವೆ. ಹೇಳೋದಿಲ್ಲ, ಕೇಳೋದಿಲ್ಲ, ಮನೆ ಪುಸ್ತಕ ಕೂಡ ಇರೋದಿಲ್ಲ. ಎಷ್ಟು ತಪ್ಪು ಮಾಡ್ತಾರೆ, ಅವೆಲ್ಲ ಮಂತ್ರ ತುಲ್ಯವಾದ ಗ್ರಂಥಗಳು. ಮಂತ್ರ ಅಂದರೆ ವೇದ. ಮುಂದೆ ಹೇಳ್ತಾರೆ, ಯಾತಕ್ಕೆ ಹರಿಯನ್ನೇ ಹಸಿಡಿಬೇಕು ನಾವೀಗ, ಬೇರೆಯವ್ರನ್ನಾಗಬಾರ್ದೆ. ಇಲ್ಲ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಹರಿಯೇ ಸರ್ವೋತ್ತಮ, ಪರಹ ಅಂದರೆ ಸರ್ವೋತ್ತಮ, ಹರಿರೇವ ಪರಹ ಊರದು ಸರ್ವೋತ್ತಮರು, ಹರಿಯೇ ಸರ್ವೋತ್ತಮ, ಹರಿಯೇ ವಿಷ್ಣುವೇ ಸರ್ವೋತ್ತಮ, ಹರಿರೇವ ಗುರುಹು ಅವನೇ ಗುರು, ಹರಿರೇವ ಜಗತ್ ಪಿತೃ ಮಾತೃಗತಿ. ಹರಿ ಬರೀ ನಮಗೆಷ್ಟೇ ತಂದೆ ಅಲ್ಲ, ಜಗತ್ತಿಗೆ ಪಿತೃ ಮಾತೃಗತಿ. ಪಿತೃ ಮಾತೃಗತಿ ಏನೇನಿದೆ, ಮಾತರಮೇ ಮಾತರೀಶ್ವರ ಅಂತ ವಾಯುದೇವರಿಗೆ ಹೇಳ್ತೇವೆ, ಇನ್ನು ದೇವರಿಗೆ ಎಷ್ಟು ಹೇಳಬೇಕು. ಆದ್ದರಿಂದ ಆತರಿಗೋಸ್ಕರನೇ ಮಾಡಬೇಕು, ಆತ ಕೊಟ್ಟದ್ದನ್ನೇ ತಗೋಬೇಕು. ಒಬ್ಬ ತಂದೆ ಕೊಟ್ಟರೆ ತಗೋತೀರಿ, ತಾಯಿ ಕೊಟ್ಟರೆ ತಗೋತೀರಿ, ಗುರುಗಳು ಕೊಟ್ಟರೆ ತಗೋತೀರಿ, ಎಲ್ಲ ಆಗಿರೋ ಪರಮಾತ್ಮ ಕೊಟ್ಟರೆ ಏನು ಮಾಡಬೇಕಾಗ, ತಗೊಳ್ಳೇಬೇಕು. ಒಬ್ಬರು ಮಾತು ಕೇಳ್ತೇವೆ, ಎಲ್ಲ ಆಗಿರೋ ಪರಮಾತ್ಮ ಮಾತು ಕೇಳಲೇಬೇಕಲ್ಲ. ಆದರೆ ದೇವ್ರ ಮಾತನ್ನು ಕೇಳಬೇಕು, ದೇವರು ಕೊಟ್ಟದ್ದನ್ನು ತಗೋಬೇಕು. ಅದಕ್ಕೆ ಇಟ್ಟಂಗೆ ಇರೋವೇನೋ ಹರಿಯೇ, ಒಂದು ಚೂರು ಬೈಕೋಬಾರದು, ಬೈಕೊಂಡ್ರೆ ದೇವ್ರು ಬೈದಾಗತ್ತೆ, ಅರ್ಥ ಆಯ್ತಾ? ಈಗ ಎಲ್ಲಿ ನಾವಂತೂ ಏನು ಮಾಡ್ಕೊಂಡಿದ್ದಲ್ಲ, ಈಗ ತೇನವಿನ ತೃಣಮಪಿನ ಚಲತಿ. ದೇವ್ರು ಮಾಡ್ತಾನೆ ಅಂದ್ರೆ ಒಂದು ಗ್ಯಾರಂಟಿ ಇಟ್ಕೋಬೇಕು, ಏನಂತ, ಒಳ್ಳೇದಕ್ಕೆ ಮಾಡ್ತಾನೆ ಫಸ್ಟ್. ದೇವ್ರು ಎಂದೂ ಈ ಕೆಟ್ಟದ್ದು ಯಾಕೆ ಮಾಡೋದಿಲ್ಲ ದೇವ್ರು ಹೇಳಿ ನೋಡಂತೆ, ಕೆಟ್ಟದ್ದು ಯಾರು ಮಾಡ್ತಾರೆ, ದೋಷ ಇರೋರು ಮಾಡ್ತಾರೆ. ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ, ಮುಗಿದು ಸಿಂಪಲ್ ಅಂತಾರೆ. ಏ ಅವ್ರ್ಯಾಕೆ ಮಾಡ್ತಾರೆ, ಹೋಗಿ ನಾವೇ ಹೇಳ್ತೀವಿ ಎಷ್ಟೋ ಸಲ, ಅವ್ರ್ಯಾಕೆ ಸರಿ ಹೋಗೋ ಒಳ್ಳೆಯವರು ಅಂತ ಹೇಳ್ತಾರಲ್ಲ ಆ ಥರ. ದೇವರಷ್ಟು ಒಳ್ಳೆಯವ್ರು ಯಾರೂ ಇಲ್ಲ, ಅದರಿಂದ ಕೆಟ್ಟದ್ದು ಅವ್ನು ಮಾಡೋದೇ ಇಲ್ಲ, ನಮಗಾಗಿದೆ ಈಗ. ಮತ್ತೇನು ಕಾರಣ ಅದಕ್ಕೆ, ಈ ಥರ ಆತ್ಮ ಪಾಪೋತ್ತ, ನಾವೇ ಜವಾಬ್ದಾರರಿಗೆ. ಅದಕ್ಕೆ ಪರಮಾತ್ಮ ಮಾಡಿದ್ದಾನೆ ಹೊರತು ದೇವ್ರ ಭಯ ಆಗಿಲ್ಲ. ನಾವೀಗ ಈ ಮಾತು ತಿಳ್ಕೊಂಡ ತಕ್ಷಣ ಏನಾಗುತ್ತಾಗ, ನಾನು ಜೀವನದ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ನಾವು ಇನ್ನೊಬ್ಬರು ಬೈದು ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಸಾಮಾನ್ಯ ನಮ್ಮಲ್ಲಿ ತಪ್ಪು ಹುಡುಕೋ ಅಭ್ಯಾಸ ಇಟ್ಕೊಂಬೋದಿಲ್ಲ, ಯಾಕೆ ತಪ್ಪಿಲ್ಲ ತಿಳ್ಕೊಂಡು ಆಗಿರದೆ ಆಗಿದೆ. ಆದ್ದರಿಂದ ಹುಡುಗರಲ್ಲೇ ತಪ್ಪು ಹುಡುಕೋದು, ಅತಿ ಸುಲಭ ಸಿಗೋ ತಪ್ಪು ಯಾರಲ್ಲಿ, ದೇವರಲ್ಲೇನೆ. ದೇವರ ನ್ಯಾಯ ಮಾಡಿಬಿಟ್ಟ, ದೇವ್ರಿಗೆ ಕಣ್ಣೇ ಇಲ್ಲ, ದೇವ್ರ ನಮ್ಮ ರಿಮಾರ್ಕ್ ದೇವ್ರ ಮೇಲೆ, ವಿಶ್ವದ ಚಟ್ಟರು ಕಣ್ಣೇ ಇಲ್ಲ ದೇವರಿಗೆ, ದೇವ್ರು ಭಾರಿ ಅನ್ಯಾಯ ಮಾಡಿಬಿಟ್ಟ, ನಾವು ಭಾರಿ ನ್ಯಾಯ ಮಾಡೋರಾಗಿದ್ರೆ ಎಷ್ಟು ತಪ್ಪಿದೆ ಅಂದರೆ, ಏನೋ ಮಾಡಕ್ಕೆ ಹೋಗಿ ದೇವ್ರು ಬೈದು ಬಿಡ್ತೇವೆ, ಮಾಡಬಾರ್ದು ಹಾಗೆಲ್ಲ ಕೂಡ. ಅದಕ್ಕೆ ಕುರು ಹುಂಕ್ಷತೆ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ತಿಸರು ಮಾತೃಗತಿ. ಮುಂದೆ ಹೇಳ್ತಾರೆ ಆಚಾರ್ಯರು, ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಘಮಾಶುಲಯಂ ವೃಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟ ಮೇಷ್ಯತಿ ತತ್ ಕಿಮ ಪಾಕ್ರಿಯತೆ. ಅಯ್ಯೋ ಎಷ್ಟೋ ಪಾಪ ಮಾಡಿದ್ದೇವೆ ಸ್ವಾಮಿ, ದೇವರ ತಾಗೋಣ ಅಂತ ಕೇಳಿದ್ರೆ ಯೋಚನೆ ಮಾಡಬೇಡಿ. ದೇವರ ಸ್ಮರಣೆ ಮಾಡಿ ಅಲ್ಲ, ದೇವರ ಸ್ಮರಣೆ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿ, ನಿಮ್ಮ ಪಾಪ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಪ್ರಯತ್ನ ಮಾಡಿದಾಗಲೇ ಅದೇ ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಪ್ರಯತ್ನ ಮಾಡಲಿಕ್ಕೆ ಹೋದಾಗಲೇ ಎಲ್ಲ ಪಾಪನೂ ಪರಿಹಾರ ಆಗಿಬಿಡುತ್ತೆ. ಇದು ಪ್ರಯತ್ನ ಮಾಡಿದ್ರೆ ಕೇಳಬೇಕಾ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಪ್ರಯತ್ನ ಮಾಡಕ್ಕೆ ಹೊರಟಾಗ ಪಾಪ ಹೋಯಿತು, ಪ್ರಯತ್ನ ಮಾಡಿದ ಮೇಲೆ ಮೋಕ್ಷ ಸಿಕ್ತು, ಮುಗಿದೋಯ್ತಾನೆ. ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಏನು ಸುಲಭ, ಬರೀ ಸಂಕಲ್ಪ ಮಾತ್ರ ಸಿದ್ಧ ಮಾಡ್ತಾನೆ ಅಂತ ದೇವರು. ಅದನ್ನು ಅರ್ಥ ಮಾಡಿಕೊಂಡು ಆಚಾರ್ಯ ಹೇಳಿದ ಒಂದೊಂದು ಅದು ಮಾತುಗಳು ಅಪೂರ್ವ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ತದಲಂ ಬಹುಲೋಕ ವಿಚಿಂತನಯ, ಬಹುಲೋಕ ಚಿಂತನೆ ಮಾಡ್ಲಿಕ್ಕೆ ಹೋಗಬೇಡ, ಒಂದು ಲೋಕ ಸಾಕು ಅಂತ ಹೇಳ್ತಾ. ಒಂದು ಲೋಕ ಸಾ, ಯಾವುದು ಪರಮಾತ್ಮನ ಪಾದ ಹಿಡಿದು ಬಿಡು ಸಾಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶ ಪದೇ. ಮಾನಸಂ ಮನಸ್ಸನ್ನ ಈಶ ಪದೇ ಕುರು, ಎಚ್ಚೆತ್ತು ಇರು ಕಂಡೆ ಮನವೇ. ಆ ಮಾತೆಲ್ಲ ಇದಕ್ಕೆ ಬಂದಿತ್ತು. ತದಲಂ ಬಹುಲೋಕ ವಿಚಿಂತನೆ, ಬಹುಲೋಕ ಚಿಂತನೆ ಮಾಡಬೇಡ. ಲೋಕ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಲೆಕ್ಕನೇ ಇಲ್ಲ. ಲೋಕ ಅಂದರೆ ಶಾಸ್ತ್ರ, ತುಂಬ ಶಾಸ್ತ್ರವು ತಲೆ ಕೆಡ್ಕೋಬೇಡ, ದೇವ್ರ ಪಾದ ಹಿಡ್ಕೊಂಬಿಡು ಸಾಕಷ್ಟೇ. ಬಹುಲೋಕ ವಿಚಿಂತನೆ, ಆ ಲೋಕ ಈ ಲೋಕ ಏನೇನು ಯೋಚನೆ, ಇವತ್ತೊಂದು ಆ ದೇಶ ಈ ದೇಶ ತಲೆ ಕೆಡಿಸ್ಕೊಂಡ್ಬಿಡಬೇಡ. ಲೋಕ ಚಿಂತನೆ ಮಾಡಬೇಡ ಅಂತ ಹೇಳ್ತಾರೆ. ದೇಶ ಚಿಂತನೆ ಯಾತಕ್ಕೆ ಮಾಡ್ತೀಯಾ, ಪರಮಾತ್ಮನ ಪಾದ ಹಿಡ್ಕೊಂಬಿಡು ಸಾಕು. ತದಲಂ ಬಹುಲೋಕ ವಿಚಿಂತನಯ. ಅದು ಇನ್ನೊಂದು ಅರ್ಥ, ಬಹುಲೋಕ ವಿಚಿಂತನ ಅನಯಂ. ಲೋಕ ಅಂದ್ರೆ ಜ್ಞಾನ, ಬಹು ಅಂದ್ರೆ ಪೂರ್ಣ, ಬಹುಲೋಕ ಅಂದ್ರೆ ಪೂರ್ಣ ಪ್ರಜ್ಞೆ ಶಾಸ್ತ್ರ. ಅದೊಂದು ಸಾಕು, ಬೇರೆ ಕಿಟ್ಕೋತೀಯ. ತದಲಂ, ಯಾವ ಧರ್ಮನ ಒಂದು ಸಾಕು, ಯಾವುದು ಬೇಕಾಗಿಲ್ಲ. ತದಲಂ ಬಹುಲೋಕ ವಿಚಿಂತನಯ, ಪ್ರವಣಂ ಕುರು ಮಾನಸ ಮೀಶ ಪದೇ. ಶಾಸ್ತ್ರ ಓದು, ದೇವರಲ್ಲಿ ಪದ ಹಾಕಿಬಿಡು, ದೇವ್ರ ಪದದಲ್ಲಿ ಮನಸ್ಸು ಹಾಕಿಬಿಡು, ಏನು ಬೇಡಿಕೆ ಬೇಕಾಗಿಲ್ಲ. ನಮಗೆ ಆಶ್ಚರ್ಯ, ಈಶ ಪದೇ ಪ್ರವಣಂ ಕುರು ಅಂದ್ರೇನು? ಈಶ ಪದೇ ಪ್ರವಣಂ ಕುರು, ಈಶನ ಪಾದದಲ್ಲಿ ಮನಸ್ಸನ್ನು ಹಾಕುವಂತ ಸಾಮಾನ್ಯ ಅರ್ಥ. ಈಶ ಪದೇ ಪದ ಅಂದರೆ ಶಾಸ್ತ್ರ, ಈಶ ಅಂದರೆ ವೇದವ್ಯಾಸ ದೇವರು. ಅವರ ಶಾಸ್ತ್ರದಲ್ಲಿ ಮಾನಸಂ ಪ್ರವಣಂ ಕುರು, ಸದಾ ಮನಸ್ಸು ಹಾಕಿಬಿಡು ಸಾಕಿ, ಏನು ಯೋಚನೆ ಮಾಡಬೇಡ. ವೇದವ್ಯಾಸರ ಪಾದ, ವೇದವ್ಯಾಸರ ಪದ, ಅಷ್ಟು ಮಾಡಿದರೆ ಬದುಕಿ ಹೋಗ್ತಾನೆ ಮನುಷ್ಯ. ಇಷ್ಟೆಲ್ಲ ಹೇಳ್ತೀರಲ್ಲ, ಬೇರೆ ದಾರಿ ಇಲ್ವಾ ಅಂದರೆ ಇಲ್ಲ ಇಲ್ಲ. ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣಾತ್. ಶಪಥ ಮಾಡಿ ಹೇಳ್ತೇನೆ ಕೇಳಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅದಲ್ಲ, ನೋಡೇ ನಿನ್ನಿಷ್ಟ, ನಾನೇ ರಿಸ್ತೋಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶೃಣುತ ಅಮಲ ಸತ್ಯವಚ ಪರಮಂ, ಅಮಲವಚ ಸತ್ಯವಚ ಪರಮಂ ಸತ್ಯವಚ. ಸ್ಟ್ರೆಸ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಬರೀ ಇಷ್ಟು ಹೇಳ್ಬಾರ್ದೆ. ಶಪ ಶೃಣುತಾಮಲ ಸತ್ಯವಚ ಪರಮಂ ಶಪಥಾನುವಿದ್ಧ, ಹೇಗೆ ಮಾಡ್ತೇನೆ ಗೊತ್ತಾ? ಈಗ ಶಪಥೇರಿತ ಶಪಥ ಮಾಡಿ ಹೇಳ್ತಾ ಇದ್ದೇನೆ. ಉಚ್ಛ್ರಿತ ಬಾಹುಯುಗಂ, ಎರಡು ಕೈ ಎತ್ತಿ ಹೇಳ್ತೇನೆ. ಮತ್ತೆ ಎರಡು ಕೈ ಎತ್ತಿ ಶಪಥ ಮಾಡಿ ಸತ್ಯ ಮಾತನ್ನು ಹೇಳ್ತಾ ಇದ್ದೇನೆ ಕೇಳು. ಇಷ್ಟಾದರೂ ಕೂಡ ಎಷ್ಟು ಜನ ಕೇಳ್ತಾರೆ ಲೆಕ್ಕ ಹಾಕಿ? ಇವತ್ತು ಕೇಳು ಅಂದರೆ ಆಚಾರ್ಯರು ಜೈತೀರ್ಥರಂಥವ್ರು ಕೇಳಬೇಕು, ಅವ್ರು ತುಳಿದವ್ರು ಏನು ಮಾಡ್ತಾರೆ ಆ ಕಡೆ ಗಮನ ಕೊಡೋದಿಲ್ಲ ಅಂದರೆ ಎಷ್ಟು ತಪ್ಪು ಮಾಡ್ತಿದ್ದೇನೆ. ಯಾತಕ್ಕೆ ಹೇಳ್ತೀರಿ? ನಹರೇ ಪರಮಃ ನಹರೇ ಸದೃಶಃ, ಹರಿಸರ್ವೋತ್ತಮತ್ವವನ್ನು ಶಪಥ ಮಾಡಿ ಹೇಳ್ತಾರೆ. ಇವತ್ತು ಗುರು ಹುಂಚು ಮುಂದೆಲ್ಲ ಇಡೀ ಬ್ರಹ್ಮಸೂತ್ರ ಭಾಷ್ಯ ಮುಂದಿಂದೆಲ್ಲ ಕೂಡ. ನಚ ಕರ್ಮ ವಿಮಾ ಮಲ ಕಾಲ ಗುಣ ಪ್ರಭೃತಿ ಶಮ ಚಿತ್ತನು ತದ್ಧೀಯತಃ, ಇಡೀ ಒಂದು ಸಮನ್ವಯ ಅಧ್ಯಾಯ ಅವಿರೋಧ ಎಲ್ಲ ಬರಹ ಹೇಳ್ತಾ ಹೋಗ್ತಾರೆ. ಎಲ್ಲ ಮತಗಳು ಖಂಡನೆ ಮಾಡ್ತಾರೆ. ನಚ ಕರ್ಮ ವಿಮಾ ಮಲ ಶುರು ಮಾಡಿಬಿಟ್ಟು ಮುಂದೆ ಚತುರಾರಣ ಪೂರ್ವ ವಿಮುಕ್ತ ಗಣ ಹರಿಮೆತ್ಯ ಪೂರ್ವವ ದೇವ ಸದಾ ವಿನಿಶೋತ್ ನೇತೋಚ್ಯ ವಿನೀಚತೈವ ನಿಜಾಂ ಸ್ಥಿತಿ ಮಾಪುರಿಸ್ಮ ಪರಂ ವಚನ. ವಿಶಿಷ್ಟಾದ್ವೈತ ಮತದವರೆಗೆ, ಚಾರ್ವಾಕ ಮತದಿಂದ ಪ್ರಾರಂಭ ಮಾಡಿ ವಿಶಿಷ್ಟಾದ್ವೈತ ಮತದವರೆಗೆ ನಾಲ್ಕು ಶ್ಲೋಕದಲ್ಲಿ ಖಂಡನೆ ಮಾಡ್ತಾರೆ. ನಾಲ್ಕೇ ಶ್ಲೋಕಗಳು, ಯದಿ ನಾಮ ಪರೋ ನಭವೇತ್ಸ ಹರಿ ಕಥಮಶ್ಯ ವಶೇ ಜಗದೇತದಹು, ಯದಿ ನಾಮನತಶ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನಭವೇತ್. ಎಂತ ಆರ್ಗ್ಯುಮೆಂಟ್ ಅದು! ದೇವರು ಸರ್ವೋತ್ತಮ ಅಲ್ಲ, ಹೋದಲ್ಲಿ ನಿನ್ನ ಪ್ರಕಾರ ಹೋಗ್ರಿ ಬಿಡು. ನೀನು ಸರ್ವೋತ್ತಮ ಅಲ್ಲ ಅಂತ ಆಗೋದಾಗಿದ್ದರೆ ಇದ್ಯಾಕೆ ಆಗ್ತಾ ಇಲ್ಲ? ಕಥಮಸ್ಯ ವಶೇ ಜಗದೇತದಹು, ಆ ನಧೀರದಲ್ಲಿ ಜಗತ್ ಯಾತಕಯ ಇರ್ತಿತ್ತು? ಹರಿ ಸರ್ವೋತ್ತಮ ಆಗದೆ ಹೋಗಿದ್ರೆ ಇಡೀ ಜಗತ್ತು ಅನಿಸಲ್ಲಿ ಯಾಕಯ ಇರ್ತಿತ್ತು? ನಾವೇನು ಮಾಡ್ತೇವೆ ಆಗ? ಎಲ್ಲಿದೆ ಅಂತ ಯಾರು ಹೇಳಿದ್ರೆ ನಿಮಗಿದೆ ಅಂತ ಕೇಳ್ತಾನೆ. ಯಾಕೆ ಇದ್ರೆ ತಾನೇ ಸರ್ವೋತ್ತಮ ಎಲ್ಲಿದೆ ಅಂತ ಕೇಳಿದ್ರೆ, ಇಲ್ಲ ಹೌದಲ್ಲೋ, ನಿನ್ನ ಕೈಲಿದೆ ತಾನೇ. ಹಾಗಿದ್ರೆ ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ನಿನಗೇನಪ್ಪ ಬೇಕು? ನಿತ್ಯ ಸುಖ. ನೀನು ಯಾರ ವಸ್ತಲ್ಲಿ ಇಲ್ಲ ಹೌದಲ್ಲೋ, ಸುಖ ಯಾಕೆ ಆಗ್ತಾ ಇಲ್ಲ ನಿನಗೆ? ಹಾಗಿದ್ರೆ ಈಗ ಮುಗಿದೋಯ್ತು, ನಮ್ಮಲ್ಲಿ ಸುಖ ಬೇಕು ಆಗ್ತಾ ಇಲ್ಲ ಅಂದೇನರ್ಥ? ಬೇರೆಯವ್ರ ಕೈಯಲ್ಲಿದೆ ಅಂತ. ಫೈಲ್ ಯಾರ ಕೈಲಿದ್ರು ಒದ್ದಾಡ್ತಿದ್ದಾರೆ, ಫೈಲ್ ಇದೆ ಇವ್ರು ಒದ್ದಾಡ್ತಿದ್ದಾರೆ ನೋಡಿ ಪಾಪ. ಯಾರು ಫೈಲ್ ಸೇರ್ಕೊಂಡ್ಬಿಟ್ಟಿದೆ, ಬಜೀತೋ ಬಜೀತ ಆಗಿಬಿಟ್ಟಿದೆ ಈಗ. ಹೋಗ್ತಾನೆ, ಇನ್ನೊಬ್ಬರ ಕೈಲಿದ್ದಾಗ ಎಷ್ಟು ಕಷ್ಟ ಆಗುತ್ತೆ ನಮಗೆ. ನಮ್ಮ ಕೈಲಿ ಇದ್ರೆ ಹೋಗಯ್ಯ ಅಂತ ಹೇಳ್ತಿದ್ವಿ. ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ, ಯಜಿನಾಮನ ತಶ್ಚ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಆಚಾರ್ಯ ಕೇಳಬೇಕಾದ್ರೆ ಒಂದು ಶೋಗ ಎಷ್ಟು ಅರ್ಥ ಹೇಳ್ತಾರೆ. ದೇವರ ದಿನ ಇಲ್ಲದೆ ಹೋದ್ರೆ ಯಾಕೆ ಇಂಜಿನಿಯರ್ ಆಗಲಿಲ್ಲ? ದೇವರ ದಿನ ಇಲ್ಲದೆ ಹೋದ್ರೆ ಯಾಕೆ ಡಾಕ್ಟರ್ ಆಗಲಿಲ್ಲ ಅದಕ್ಕೆ ಏನು ಹೇಳ್ತೀವಿ ನಾವಾಗ? ಡಾಕ್ಟರ್ ಆಗೋದು ಬೇಕಿಲ್ಲ ನನಗೆ ಅಂತ ಹೇಳ್ತೀವಿ. ಹೋಗ್ತಾರೆ, ಇಂಜಿನಿಯರ್ ಬೇಕಿಲ್ಲ ನಮಗೆ, ಏನೇನು ಬೇಕಿಲ್ಲ, ಸುಖ ಬೇಕಿಲ್ಲ ಅಂತ ಹೇಳೋಗಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡಿದ್ದಾರೆ, ಸುಖ ಯಾಕೆ ಆಗ್ತಿಲ್ಲ ಅಂತ ಕೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಪಾಯಿಂಟ್ ಹಾಕ್ಬೇಕು ಅನ್ನೋ ಪಾಯಿಂಟ್ ಆಗ್ತಾರೆ. ಈಗ ಬೇರೆ ಏನು ಹೇಳಿದ್ರು ಕೂಡ ಅದು ನಮ್ಗೆ ಬೇಕೇ ಇಲ್ಲ ಅಂತ ಎಸ್ಕೇಪ್ ಆಗುವ ನಾವು. ಸುಖ ಬೇಕಿಲ್ಲ ಎಸ್ಕೇಪ್ ಆಗೋಗಿಲ್ಲ. ಯಾತಕ್ಕೆ? ನಾವು ಬೇಕಾಗಿರೋದೇ ಅದು. ಇಹಕಾಲು ಸುಖಮೇವೇ ಸ್ಯಾತ್ ದುಃಖ ಮನಾಗಪಿ ಮಾವು. ಇದೆಲ್ಲ ಯೋಚನೆ ಮಾಡಿದರೆ ಶಾಸ್ತ್ರದ ಪರ್ಫೆಕ್ಷನ್ ಹೇಗಿರುತ್ತೆ ಯೋಚನೆ ಮಾಡಬೇಕು. ಶಾಗುತ್ತೆ ಮೋಕ್ಷ ಆನಂದ ಸಿಗುತ್ತೆ. ಬೇಡ ಅಂತ ಹೇಳಿದ್ರೆ ಯಾರು ಕೂಡ ಈಗ ಏನೋ ಸಿಗುತ್ತೆ ಅಂದ್ರೆ ಏನು ಮಾಡ್ತಾರೆ? ನಮಗೆ ಅದು ಬೇಡ ಅಂದರೆ ಮುಗಿದೋಯ್ತು ಅಷ್ಟೇ. ನಮಗೆ ಆನಂದ ಬೇಡ ಅಂತ ಹೇಳೋದಕ್ಕೆ ಬರೋದಿಲ್ಲ, ಅದರಿಂದ ಮೋಕ್ಷ ಬೇಕು ಅಂತ ಹೇಳಲೇಬೇಕು. ಮೋಕ್ಷ ನಮಗೆ ಸಿಕ್ಕಿಲ್ಲ ಅಂದ್ರೆ ಕೊಡೋನೊಬ್ಬರು ಇದ್ದಾನೆ, ಕೊಡೋನು ಯಾರು? ಪರಮಾತ್ಮ. ನೋಡ್ರಿ, ಕರ್ಮ ಇದೆ ರೀ, ಕರ್ಮ ಮಾಡ್ತಾ ಇದೆ, ಅದನ್ನು ಕಾಲ ಮಾಡ್ತಾ ಇದೆ. ಮೀಮಾಂಸಕರು ಕೇಳಿ, ಎಲ್ಲದಕ್ಕೂ ಕರ್ಮ ಕಾರಣ ಅಂತ ಹೇಳ್ತಾರೆ. ಜ್ಯೋತಿಷ್ಯರತ್ರ ಹೋಗಿಬಿಡಿ, ಕವಡಿ ಹಾಕಿದ್ದು ಹಾಕಿದ್ದೆ ಶುರು ಮಾಡಿದ್ದೆ, ನಿಮಗೆ ಆ ಗ್ರಹ ಇದೆ, ಈ ಗ್ರಹ ಇದೆ, ಇವನೇ ಗ್ರಹ, ಯಾವ ಗ್ರಹನೂ ಇರೋದಿಲ್ಲ ಪಾಪ, ಇವ್ರು ಹಿಡ್ಕೊಂಡ್ಬಿಡ್ತಾನೆ. ಅದು ಸುಮ್ಮನೆ ಕೈ ಮುಗಿದು ಹೇಳ್ತಿರ್ತಾನೆ ಪಾಪ. ಕಾಲಗುಣ, ರಾವ ಕಾಲದಲ್ಲಿ ಗುಡಿಕೆಗಳ ಎಲ್ಲ ಅಲ್ಲ, ಇವೆಲ್ಲ ಏನು ಗೊತ್ತಾ? ಅಚಿತ್ತನು ತದ್ಧೀಯತಃ. ಎಂಥ ಪವರ್ಫುಲ್ ಆರ್ಗ್ಯುಮೆಂಟ್ ಅದು. ಇವೆಲ್ಲ ಅಚೇತನ, ಇವಕ್ಕೇನು ಶಕ್ತಿನೇ ಇಲ್ಲ ಗೊತ್ತಾಯ್ತಾ? ಇದು ಪ್ರಸಾರ ಕಾರಣ ಅಲ್ಲ ಇದು. ಮತ್ತೆ ಯಾರೀಗ ನಮ್ಮಂತೆ ಇರಬಾರದು, ಜಡ ಆಗಿರಬಾರದು, ಅವನು ಯಾರು ಅಂದ್ರೆ ಪರಮಾತ್ಮ ಒಬ್ಬನೇ. ಚಿರಚಿತ್ತನು ಸರ್ವಮಸೌತು ಹರಿಹಿ ಯಮಯೇದಿತಿ ವೈದಿಕ ಮಸ್ತಿವಚ. ಎಲ್ಲ ತತ್ವಸಂಖ್ಯಾನ ಅದಿಷ್ಟು ಕೂಡ ಬಂತ. ಸ್ವತಂತ್ರ ಮಸ್ವತಂತ್ರ ವಿಧ ವಿವಿಧ ತತ್ವ ಮಿಷ್ಯತೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಮುಂದೆ ಇದೇನು ಉಪದೇಶ ಇದು? ಇದು ಸ್ತೋತ್ರ ಅಂತ ಕರಿತೀರಲ್ಲ ಅಂತ ಕೇಳಿದರೆ ಈ ನಮಗೆ ಅರ್ಥ ಆಗಿದೆ. ನಮಗೆ ಸ್ತೋತ್ರ ಅಂದ್ರೆ ಏನು ಗೊತ್ತಾ? ನಮಃ ಅಂತಿಲ್ಲದವರು ಸ್ತೋತ್ರ ಅನ್ನೋದು ನಮ್ಮ ಪ್ರಕಾರ ನಮಃ ಅಂತ ಇರಬೇಕು ನಮಗೆ, ಅವಾಗ ಸ್ತೋತ್ರ ಅಂತ ಅರ್ಥ ಆಗೋದು. ಪಾತು ಅಂದರೆ ನಮಗೆ ಸ್ತೋತ್ರ ಅಲ್ಲ, ನಮಃ ಅಂತಿದ್ರೆ ಸ್ತೋತ್ರ. ಆಚಾರ್ಯ ಹೇಳ್ತಾರೆ ದೇವರ ಗುಣವನ್ನು ಏನು ಹೇಳಿದರೂ ಸ್ತೋತ್ರನೇ, ಆಯಿತಾ? ನೀವು ಚಿಂತನೆ ಇನ್ನೊಬ್ಬರಿಗೆ ಹೇಳಿದ್ರು ಸ್ತೋತ್ರನೇ. ಅದು ಕರಿದಾಸರ ಹಾಡುಗಳಲ್ಲಿ ಇದೆ, ಚಿರಜೀವಿಯಾಗೆಲ್ಲವೋ ಚಿನ್ನ ನೀನು ಪರಮ ಭಾಗವತರ ಪದಧೂಡಿ ಧರಿಸಿತಲಿ. ಸ್ತೋತ್ರ ಅಲ್ಲದು ದೇವ್ರ ನಾಮ ಅದು. ಯಾತಕ್ಕೆ ಒಳ್ಳೆ ದೇವರ ಮಹಿಮೆ ಹೇಳ್ತಕ್ಕಂಥ ಏನು ಮಾತು ಹೇಳಿದ್ರು ಸ್ತೋತ್ರನೇ. ವಿದ್ಯಮಾನ ಗುಣಕಥನಂ ಸ್ತುತಿ ಅಷ್ಟೇ. ನೀನು ಈ ದೇವ್ರ ಬಗ್ಗೆ ಮಾಡು, ಅದು ಸ್ತೋತ್ರ ಆಗುತ್ತೆ. ನಾವು ದಾಸ ಸ್ತೋತ್ರ ಹೇಳ್ತಾ ಇದ್ದು ಯಾರೋ ಬರ್ತಾರೆ, ಆ ಸಂಧ್ಯಾನೆ ಮಾಡಬೇಕಾಗಿರುತ್ತೋ. ನಾವೇ ಸಂಧ್ಯಾನೆ ಮಾಡು ಅಂತ ಹೇಳ್ತಾ ಏನು ಮಾಡ್ತೀವಿ? ಅಯ್ಯೋ ಪ್ರಾಯಶ್ಚಿತ್ತ ಮಾಡ್ಕೊಂಡು ಸ್ತೋತ್ರ ಬಿಟ್ಟುಬಿಟ್ಟೆ ಅಂತೇಳಿ. ಸಂಧ್ಯಾನೆ ಮಾಡು ಸ್ತೋತ್ರ ಗೊತ್ತಾಯ್ತಾ? ಸತ್ಯಂವದ ಸ್ತೋತ್ರ, ಧರ್ಮಂಚರ ಸ್ತೋತ್ರ, ಆಚಾರ ಶಾಸ್ತ್ರ ಓದು ಸ್ತೋತ್ರ. ನಮಗೆಲ್ಲ ಅರ್ಥ ಆಗೋದಿಲ್ಲ, ಆದ್ರಿಂದ ಏನು ಮಾಡಿಬಿಡ್ತೇವೆ? ಸ್ತೋತ್ರ ಅಂದರೆ ಕೂಗಬೇಕು, ಒದರಬೇಕು, ಫಲಶ್ರುತಿ ಕಿವಿ ಬಿಡಬೇಕು, ಅವಾಗ ಆ ಇದು ಸ್ತೋತ್ರ ಅಂತ ಕರೀತಾರೆ. ತಪ್ಪು, ಒಳ್ಳೆ ಮಾತೆಲ್ಲ ಸ್ತೋತ್ರನೇ. ತದ್ಧಿ ತಪಃ ತದ್ಧಿ ತಪಃ ಅರ್ಥ ಮಾಡಿಕೊಂಡು ಉಪದೇಶನೂ ಸ್ತೋತ್ರ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಾಗ ಅನೇಕ ಹೇಳ್ತಾರೆ ನಾನು ವಿಷ್ಣು ಸಹಸ್ರ ಹೇಳಬೇಕು, ಪಾಠ ಗಿಟ್ಟ ಕೇಳಕ್ಕೆ ಆಗೋದಿಲ್ಲ, ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ. ಇದು ಸ್ತೋತ್ರನೇ, ಪಾಠ ಕೇಳೋದೇನದು? ಸ್ತೋತ್ರ. ಮತ್ತೆ ಸ್ತೋತ್ರ ಆಮೇಲೆ ಹೇಳಕ್ಕೆ ಬರುತ್ತೆ, ಮೊದಲು ಹೇಳಕ್ಕೆ ಬರುತ್ತೆ, ಪಾಠದ ಕಾಲಕ್ಕೆ ಹೇಳಬೇಕು ಅಂತೇನಿಲ್ವಲ್ಲ. ಮತ್ತೆ ಪಾಠ ಕೇಳಿದ್ರೆ ಸ್ತೋತ್ರ ಚೆನ್ನಾಗಿ ಮಾಡಕ್ಕೆ ಬರುತ್ತೆ. ಆದ್ರಿಂದಾಗೇನೆ ಅದು ನಿಜವಾಗ್ಲೂ ಏನದು? ಪಾಠ ಪ್ರವೃತ್ತಿ ದೊಡ್ಡ ಸ್ತೋತ್ರ ಇಲ್ಲ. ಅದೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಜೀವನದ ಫ್ರೇಮ್ ಮಾಡ್ಕೋಬೇಕು. ಬಹಳ ಜನ ಗೊತ್ತಿಲ್ಲ, ಮಕ್ಕಳು ಅಡ್ತಾ ಇರ್ತಾರೆ, ಕೆಲವು ಹೆಂಗಸರು ಇರ್ತಾರೆ, ಮಕ್ಕಳು ಅಡ್ತಾ ಇರ್ತಾರೆ, ಕೊಂಡು ಕಣ್ಣು ಚಂಗು ಹೋಗ್ಬಿಟ್ಟಿರ್ತಾರೆ. ಯಾಕೆ ನಾವು ದೇವ್ರ ಸ್ತೋತ್ರ ಮಾಡ್ತಿದ್ದೇನೆ, ಒಳಗೆ ದೇವರಿದ್ದಾರೆ, ಅಲ್ಲಿ ಹಾಕಿದ ತಕ್ಷಣ ಏನಾಗ್ತಾನೆ ದೇವರಾಗ ಸುಖ ಕೊಟ್ಬಿಡ್ತಾನೆ. ನಮಗೆ ಅರ್ಥ ಆಗೋದಿಲ್ಲ ಅದೆಲ್ಲ ಕೂಡ. ಮೆಕ್ಯಾನಿಕ್ ಕಡಿ ಮಾಡ್ತಿರ್ತಾರೆ, ತಂದೆ ತಾಯಿ ಒದ್ದಾಡ್ತಿರ್ತಾರೆ, ಬದರಿಗೆ ಹೋಗಿ ಕುತ್ಕೊಂಡ್ಬಿಟ್ಟಿರ್ತಾನೆ, ಆರಾಮ ಮಗ ಬದರಿಗೆ ಹೋಗ್ಬಿಟ್ರೆ ಯಾತ್ರೆ ಮಾಡ್ತಿರ್ತಾರೆ. ಏನು ನಾರಾಯಣ ಇಲ್ಲಿರ್ತಾ ಅಲ್ಲೇ ಇರ್ತಾರೆ ನಾರಾಯಣ, ಇಲ್ಲಿರ್ತಾರೆ ನಾರಾಯಣ ಅಂತ ಹೇಳ್ತಾರೆ. ನಿಮಗೆ ಅನುಸಂಧಾನ ಗೊತ್ತಿಲ್ಲ, ಹಾಗಾಗಿಬಿಟ್ಟಿದೆ. ದೇವ್ರನ್ನ ಒಪ್ಪದ ನಾಸ್ತಿಕರು ದೇವ್ರನ್ನ ಒಪ್ಪಿಯೂ ನಾಸ್ತಿಕರು ಆಗಿಬಿಡ್ತಾರೆ. ವಿಮಾ ಅಂದರೆ ನಚ ಕರ್ಮ ವಿಮಾ, ಮಾ ಅಂದರೆ ಜ್ಞಾನ, ವಿಮಾ ಅಂದರೆ ಮಿಥ್ಯಾ ಜ್ಞಾನ, ಅವಿದ್ಯಾ ಅಂತ ಹೆಸರದು. ವಿದ್ಯಾ ಅವಿದ್ಯ, ಅದ್ವೈತರು ಅವಿದ್ಯಾ ತಾನೇ ಹೇಳ್ತಿರೋದು, ಅದಕ್ಕೆ ಅವಿದ್ಯಾ ಅಂತ ಹೆಸರದು. ಮುಂದೆ ಹೋಗಿ ನೋಡಿಗ ಇಷ್ಟು ಹೇಳಿ ಆನಂದ ತೀರ್ಥ ಮುನಿನಾ ಪೂರ್ಣ ಪ್ರಜ್ಞಾಭಿದಾಯುಜ ಕೃತ್ಯಂ ಹರಷ್ಟಕ ಹರ್ಯಷ್ಟಕಂ ಭತ್ಯ ಪಠತಃ ಪ್ರಿಯತೆ ಹರಿ. ಈ ಉಪದೇಶ ಏನಂತ ಕರೆದಿದ್ದಾರೆ ಆಚಾರ್ಯರು? ಹರ್ಯಷ್ಟಕ ಅಂತ ಹೆಸರು ಇಟ್ಟಿದ್ದಾರೆ. ಅದಕ್ಕೆ ಮೂರನೇ ಅಧ್ಯಾಯಕ್ಕೆ ಏನಂತ ಹೆಸರು? ಹರ್ಯಷ್ಟಕ, ಹರಿಸ್ತೋತ್ರ ಎಂಟು ಶ್ಲೋಕ, ಅಷ್ಟಕ ಎಂಟು ಶ್ಲೋಕ. ಅಂದರೆ ಮುಂದೆ ಕಂಟಿನ್ಯೂ ಮಾಡ್ತಾರೆ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ ಅಜರಾವರಣ ಸಕಲಾರ್ತಿ ಹರಃ ಕಮಲಾಪತಿ ಇಡ್ಯತಮಃ ಅವತುನಃ. ದೇವರು ಯಾರು? ಅಜರಾಮರಣ, ಅಜರ ಅಮರಣ. ಜರ ಅಂದ್ರೆ ಮುಪ್ಪು, ಅಜರ ಮುಪ್ಪಿಲ್ಲದವನು, ಮರಣ ಸಾವು, ಅಮರಣ ಸಾವಿಲ್ಲದವನು. ಅಜರಾಮರಣ ಕಮಲಾಪತಿ ಇಡ್ಯತಮಃ ಅವತುನಃ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಪರಮಾತ್ಮ ಅನಂತ ಶಕ್ತಿ, ಅನಂತ ಗುಣ. ಯಾತಕ್ಕೆ ಎಷ್ಟು ಚಿತ್ರ ವಿಚಿತ್ರ ಜಗತ್ತನ್ನು ನೋಡಿ ಸಾಕು ಅಂತ ಹೇಳ್ತಾ. ಬಹುಚಿತ್ರ ಜಗತ್ ಬಹುಧಾ ಕರಣ, ಅತ್ಯಂತ ಚಿತ್ರ ವಿಚಿತ್ರವಾದ ಜಗತ್ತನ್ನು ಪರಮಾತ್ಮ ಜನ್ಮಾದ್ಯಶ್ಯ ನಿರ್ಮಾಣ ಮಾಡಿದ್ದಾನೆ. ಅಂದಮೇಲೆ ಏನಾಗಿರ್ಬೇಕು? ಅವನು ಅನಂತ ಗುಣನಾಗಿರ್ಬೇಕು. ಒಬ್ಬನೇ ಕಾರ್ಪೆಂಟ್ರಿ ಮಾಡ್ತಾನೆ, ಇದು ಮಾಡ್ತಾನೆ, ಪೇಂಟ್ ಹೊಡಿತಾನೆ ಅಂತ ಇದರ್ಥ ಅವನಿಗೆ ಎಲ್ಲ ಬರುತ್ತೆ ಅಂತ ಆಯ್ತಲ್ಲ. ಈಗ ಒಬ್ಬನೇ ಮಾಡಿದಾಗ ಎಲ್ಲ ಬರುತ್ತೆ ಅಂದ್ರೆ ಎಲ್ಲನೂ ಒಬ್ಬನೇ ಪರಮಾತ್ಮ ಮಾಡ್ತಾನೆ ಅಂದಮೇಲೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿದ್ದಾನೆ. ಅದೊಂದೊಂದು ಶ್ಲೋಕಗಳು ಭಾರಿ ದೊಡ್ಡವು ಅವೆಲ್ಲ ಕೂಡ. ಉಪದೇಶ ಮಾಡ್ತಾರೆ ವಿಮಲೈ ಶ್ರುತಿ ಶಾಣ ನಿಶಾ ತತಮೈಹಿ ಸುಮನೋ ಶಿಭಿ ರಾಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣ ಮಾತ್ಮತಮೋ ಭಿದಮೀಶಂ ಅನಂತಂ ಉಪಾಸ್ವ ಹರಿಂ. ಹರಿಂ ಅನಂತಂ ಉಪಾಸ್ವ, ಹರಿಯನ್ನು ಆರಾಧನೆ ಮಾಡು. ವಿಮಲೈಹಿ ನಿರ್ಮಲವಾದ ಮನಸ್ಸಿನಿಂದ ಆರಾಧನೆ ಮಾಡು. ಶ್ರುತಿಶಾಣ ನಿಶಾತತಮೈಹಿ ಮನಸ್ಸು ಖಡ್ಗ, ಅದು ಶಾರ್ಪ್ ಆಗಬೇಕು. ಅದು ಮನಸ್ಸು ಖಡ್ಗ ಶಾರ್ಪ್ ಆಗಬೇಕು. ಶಾರ್ಪ್ ಆಗಬೇಕು, ಏನು ಮಾಡಬೇಕು? ಸಾಣೆ ಹಿಡಿಬೇಕು. ಸಾಣೆ ಹಿಡಿದ್ರೆ ಶಾರ್ಪ್ ಆಗುತ್ತದೆ. ಸಾಣೆ ಹೇಗಿಡಬೇಕು ಮನಸ್ಸಿಗೆ ಅಂತ ಕೇಳಿದರೆ ಶ್ರುತಿ, ಪ್ರತಿ ಶ್ರವಣ ಮಾಡಿ 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 ಏನಾಗುತ್ತೆ? ಶಾರ್ಪ್ ಆಗುತ್ತೆ ಅಂತ ಹೇಳ್ತಾ. ಪ್ರತಿನಿತ್ಯ ಹರಿಕಥಾ ಶ್ರವಣ ಮಾಡೋ ನಿರಂತರ ಶಾರ್ಪ್ ಅಂತ ಹೊಡೆದು ಏನಾಗುತ್ತಾಗ ಸಂಸಾರ ಕಟ್ಟಾಗಿಬಿಡುತ್ತೆ ಅಂತ ಹೇಳ್ತಾ. ಶಾರ್ಪೆಸ್ಟ್ ವೆಪನ್ ಆಗಬೇಕಾದ್ರೆ ಸಾಣೆ ಹಿಡಿಬೇಕು. ಶಾಸ್ತ್ರ ಶ್ರವಣವೇ ಸಾವಣೆ ಹಿಡಿಯೋದು. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಧರಾಧರ ಧಾರಣ ವೇಧುರ ಧರ್ತಃ ಸೌಧೃತಿ ದೀತಿ ವೇಧ್ರುವಿದಾತಃ. ದೇವರನ್ನು ಸ್ತೋತ್ರ ಮಾಡ್ತಾ ಕೇಶವಾದಿ ರೂಪಗಳನ್ನು ಸ್ತೋತ್ರ ಮಾಡ್ತಾ. ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾತ್ಯಿತ ಶೂರವರೇಶ ನಾರಾಯಣಾಮರ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೆಣ್ಯ. ಮನೆಯಲ್ಲಿ ದ್ವಾಸೋತ್ರ ಮಕ್ಕಳಿಗೆಲ್ಲ ಸಂಸ್ಕೃತ ಬಂದ್ಬಿಡುತ್ತೆ. ಹಾಗೇನೆ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾತ್ಯಿತ ಶೂರವರೇಶ ನಾರಾಯಣಾಮರ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೆಣ್ಯ. ಮಾಧವ ಮಾಧವ ಸಾಧಕ ಒಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತ ಪಾದ. ಎರಡನೇ ವ್ಯಾಸಸ್ತೋತ್ರ ಹೇಳ್ತಾ ಹೋದಾಗ ಮನಸ್ಸಿನಲ್ಲಿ ವಾತಾವರಣನೇ ಚೇಂಜ್ ಆಗಿಬಿಡುದು. ಮಕ್ಕಳಿಗೆ ಬೇಡ ಅಂದ್ರೆ ಕರೀತಾರೆ ವ್ಯಾಸಸ್ತೋತ್ರ, ಗೊತ್ತಾಯ್ತಾ? ಬೇಡ ಅಂತ ಹೇಳಿದ್ರು ಬಂದೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆ ರೀತಿ ಹೇಳ್ತಾ ಇವೆಲ್ಲ ಏನವು ಕೇಶವಾದಿ 12 ರೂಪಗಳು ಯಾವ ಸ್ತೋತ್ರ ಮಾಡ್ತಾರೆ ಅಂದ್ರೆ ಮಾಸ ನಿಯಾಮಕ ರೂಪಗಳು. ಕೇಶವಾದಿ ರೂಪಗಳು ಮಾಸ ನಿಯಾಮಕ ರೂಪ, ಕಾಲ ನಿಯಾಮಕ ಪರಮಾತ್ಮನೇ. ನಚ ಕರ್ಮ ವಿಮಾಮದ ಕಾಲ ಗುಣ ಅಂತ ಹೇಳಿದ್ರಲ್ಲ, ಕಾಲಗಳು ಆಟೋಮೆಟಿಕ್ ಅಲ್ಲ, ದೇವರು ನಿಯಮನ ಮಾಡ್ತಿದ್ದಾರೆ, ಅದಕ್ಕೆ ನಡೀತೀನಿ ಅದು ವರ್ಣನೆ ಮಾಡ್ತಾ. ಕಾಲಗಳು ಒಟ್ಟು 12 ತಿಂಗಳಾಯ್ತು ಅಲ್ಲಿಗೆ, ಮೊದಲು ಸ್ತೋತ್ರ ಮಾಡ್ತಾರೆ. 12 ತಿಂಗಳು ಸರಿ, ಅಧಿಕ ಮಾಸ ಬಿಟ್ಟೋಯ್ತಲ್ಲ ಅಂತ ಕೇಳ್ಬೋದು ಯಾರು ಕೂಡ. ಅದಕ್ಕೆ ಅಧಿಕ ಬಂಧಂ ರಂಧಯ ಬೋಧ ಚಿಂದಿ ಪಿಧಾನಂ ಬಂದು ಅಧಿಕ ಹೆಸರೇ ಇಟ್ಬಿಟ್ಟಿದ್ದಾರೆ. ಅಧಿಕ ಆದ್ರೆ ಪುರುಷೋತ್ತಮ ಅಂತಾರೆ, ಅಧಿಕ ಶ್ರೇಷ್ಠ ಉತ್ತಮ. ಅದು 13 ಮಾಸನ ಸ್ತೋತ್ರ ಮಾಡಿದಾಗಾಯ್ತು. ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂದಿ ಪಿಧಾನಂ ಬಂಧುರ ಬದ್ಧ ಪರಮಾತ್ಮ. ನಮಗೆ ದೊಡ್ಡ ಪಿಧಾನ ತೆರೆ ಇದೆ ಅಡ್ಡ, ಅದನ್ನು ಚಿಂದಿ ಕಟ್ ಮಾಡುವಂತ ಕೇಳ್ತಾರೆ. ದ್ವಾದಶೋತ್ರ ಹೇಳ್ತಾ ಹೋದಾಗ ಏನಾಗುತ್ತೆ, ಬಂಧವನ್ನು ಬಿಡುಗಡೆ ಮಾಡು. ವಾಸುದೇವ ರೂಪ ಇದು, ಮೋಕ್ಷ ಕೊಡೋ ರೂಪ, ಅದಕ್ಕೆ ಬಿಡುಗಡೆ ಮಾಡುವಂತ ಆ ರೂಪ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಕಲೋಚಿತ ಸುಂದರಿ ಕಾಂತ. ವಾಸುದೇವ ಶುರು ಮಾಡಿದ್ರೆ ವಾಸುದೇವ ಮತ್ತೆ ಹೇಳ್ತಾರೆ. ಈಗ ಆಚಾರ್ಯರು ವಾಸುದೇವ ಸ್ತೋತ್ರ ವಿಶೇಷ ಯಾತಕ್ಕೆ ಮಾಡ್ತಾರೆ. ಮುಂದೆ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ, ಅದಕ್ಕೆ ಮೋಕ್ಷ ಕೊಡ್ತಕ್ಕಂಥ ರೂಪ. ಆದ್ರಿಂದಾಗಿನೆ ಆಚಾರ್ಯರಿಗೆ ಆ ಸ್ತೀತಿ ಸ್ತೋತ್ರ ಮಾಡಿ 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 ನಮಗೇನಾಗಬೇಕು, ಮೋಕ್ಷ ಕೊಡದ ರೂಪವನ್ನು ಮೆಚ್ಚಿಸಬೇಕು ಅಂತ ಅರ್ಥ. ಅದಕ್ಕೆ ಆಚಾರ್ಯ ಪೂರ್ವಾಶ್ರಮದ ಹೆಸರು ಏನಾಗಿತ್ತು, ವಾಸುದೇವ ಅಂತಾನೆ. ಯಾತಕ್ಕೆ ಹೆಸರಿಟ್ರು, ದಾನಾರ್ಥಮೇವ ಇರಬಹುದು ವಸುದೇವ ಏಷ, ದಾನ ಕಾರ್ಯಕ್ಕೋಸ್ಕರ ಬಂದ ಪ್ರಾಣದೇವರ ರೂಪ ಆಗಿದ್ದರಿಂದಾಗಿನೇ ವಾಸುದೇವ ಅಂತ ಹೆಸರಾಯಿತು. ಅರ್ಥ ಮಾಡಿಕೊಂಡು ಆಚಾರ್ಯರನ್ನ ದ್ವಾದಶ ಸ್ತೋತ್ರ ಬರೆದಂತಹ ಈ ಹಿನ್ನೆಲೆಯಲ್ಲಿ ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶಾಮನ ತಾನೋ ಶುಶಿಕೇಶ ಸುಖೇಶ ಪರೇಶ ವಿ ಒಂದೇ ಶರಣೇಶ ಕಲೇಶ ಫಲೇಶ ಸುಖೇಶ. ಒಂದೊಂದು ನೋಡಿದ್ರೆ ಹಾಗೆ ಕಾಣುತ್ತೆ, ಬಿಡಿಸ್ತಾ ಹೋದ್ರೆ ಒಂದೊಂದಕ್ಕೆ ಎಷ್ಟು ಅರ್ಥ ಲೆಕ್ಕನೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ 100 ಅರ್ಥವಲ್ಲ ಶುರುವಾಗಿಬಿಡುತ್ತೆ. ವಿಷ್ಣು ಸಹಸ್ರಾವಾಗ 100 ಅರ್ಥ ಹೇಳಿದವರು ಆಚಾರ್ಯರಾದ್ರಿಂದಾಗಿನೇ ಪ್ರತಿಯೊಂದಕ್ಕೂ ಹೊಸ ಹೊಸ ರೀತಿ ಅರ್ಥ, ಅನ್ವಯ ಬೇರೆ ಮಾಡ್ತಾ ಹೋದ ಅಂತೆಲ್ಲ ಅರ್ಥ ಬೇರೆ ಆಗ್ತಾ ಹೋಗುತ್ತೆ. ಆನಂದ ತೀರ್ಥ ಬುರೀಂದ್ರ ಕೃತ ಹರಿಗೀತಿರಿಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಪರಶ್ರುತಿ ಹೇಳ್ತಾರೆ, ಇದು ಓದಿ. ಹರಿಭಕ್ತಿ ವಿವರ್ಧನ ಶೌಂಡತಮ, ಭಕ್ತಿ ಜಾಸ್ತಿ ಆಗುತ್ತೆ ಹೇಳ್ತಾರೆ. ಇನ್ನು ಕೇಳ್ತಾ ಕೇಳ್ತಾ ಹೋದಂತೆ ಏನಾಗುತ್ತೆ, ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದೆ ದಶಾವತಾರ ಸ್ತೋತ್ರ ಮಾಡ್ತಾರೆ. ಮಚ್ಚಕ ರೂಪ ಲಯೋಧ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಭೂಮಿ ವಿಧಾರಕ ಲೋಕ ವಿಧಾರಕ ದೇವವರೆಣ್ಯ. ಮಚ್ಚಕ ರೂಪ ಕೂರ್ವ ಸ್ವರೂಪಕ ಸೂಕರ ರೂಪಕ ದೇವ ನೃಸಿಂಹ ವಾಮನ ವಾಮನ ಮಾನವ ವೇಷ ದೈತ್ಯವರಾಂತಕ ಕಾರಣ ರೂಪ. ಅದೆಲ್ಲ ಹೇಳಬೇಕಾದ್ರೆ ಆಚಾರ್ಯರು ಮಚ್ಚಕ ರೂಪ, ಹೇ ಮತ್ಸ್ಯ, ಹೇ ಕರೂಪ ಬಿಡಿಸ್ಬೇಕಾಗ, ಮತ್ಸ್ಯಕ ರೂಪ. ಮತ್ಸ್ಯಕಾದ ಚಿಕ್ಕ ಮೀನಾಗಿ ಬರ್ತಾರೆ, ಅದಕ್ಕೆ ಮತ್ಸ್ಯಕ ರೂಪ. ಕಾ ಕುತ್ಸನೆ ಅಂತ ಕರೀತಾರೆ, ಚಿಕ್ಕ ಮೀನಾಗಿದ್ದರಿಂದ ಮತ್ಸ್ಯಕ ರೂಪ. ಆಮೇಲೆ ಮತ್ಸ್ಯ ಕರೂಪ, ಕಾ ಅಂದ್ರೆ ಆನಂದ, ಆನಂದ ರೂಪನಾದ ಮತ್ಸ್ಯನೇ. ಮತ್ಸ್ಯನಾಗಿದ್ದವ್ರು ಪರಮಾತ್ಮ ಜ್ಞಾನಾನಂದಾದಿ ಪೂರ್ಣ, ಮತ್ಸ್ಯಕ ರೂಪ. ಲಯೋದ ವಿಹಾರಿನ್, ಲಯೋದಕದಲ್ಲಿ ಪ್ರಯೋದಕದಲ್ಲಿ ಮನ್ವಂತರ ಪ್ರಯೋದಕದಲ್ಲಿ ವಿಹಾರ ಮಾಡ್ತಕ್ಕಂಥ ರೂಪವೇ ನಮಗೆ ಕೊಡು. ಜ್ಞಾನ ವೇದ ವಿನೇತ್ರ ಚತುರ್ಮುಖ ವಂದ್ಯ, ಹೈಗ್ರೀವಾಸುರ ರಾಕ್ಷಸ ವೇದಗಳನ್ನು ಕದ್ದೊಯ್ದಿರ್ತಾನೆ, ಮತ್ಸ್ಯ ರೂಪದಿಂದ ಅವನನ್ನು ಕೊಂದು ವೇದಗಳನ್ನು ಬ್ರಹ್ಮದೇವರು ತಂದು ಕೊಡ್ತಾರೆ. ಅದು ಕಥೆ. ವೇದ ವಿನೇತ್ರ ಚತುರ್ಮುಖ ವಂದ್ಯ ಲೋಕ ವಿಧಾರಕ ದೇವವರೆಣ್ಯ ಪೂರ್ವ ರೂಪಕ್ಕೆ ವಾಮನ ವಾಮನ ಬಾಣವ ವೇಷ ರಾಘವ ರಾಘವ ರಾಕ್ಷಸ ಶತ್ರು ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿ ನಾಥ. ಇಲ್ಲಿ ಸ್ವಾರಸ್ಯ ಅಂದರೆ ಎಲ್ಲರ ಮೇಲೆ ಒಂದೊಂದು ಶ್ಲೋಕ ಅರ್ಧರ್ಧ ಇದೆ, ಕೃಷ್ಣನ ಮೇಲೆ ಭಾರಿ ಶ್ಲೋಕಗಳಿವೆ. ಯಾತಕ್ಕೆ ಬರೀತಾರೆ, ವಿಶ್ವಪತಿ ತೀರ್ಥರು ವ್ಯಾಖ್ಯಾನ ಬರೀತಾರೆ ಅವರು. ಆಚಾರ್ಯರು ಸ್ತೋತ್ರ ಮಾಡ್ತೇವೆ, ಒಂದು ದಿವಸ ಏನು ಮಾಡಿದ್ದಾರೆ, ಉಡುಪಿಯಿಂದ ಹೊರಟಿದ್ದಾರೆ. ಒಂದೇ ವಂದ್ಯಂ ಸದಾನಂದಂ ದಾಸಸ್ತೋತ್ರ ಬರೀತಾ ಹೋಗ್ತಿದ್ದಾರೆ. ಆಗ ಮಲ್ಪೆಗೆ ಬಂದರು, ಅಲ್ಲಿ ಧ್ಯಾನ ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಹಡಗಿನ ಕಥೆ ಬಂತು, ಅವರೇ ಬರೀತಾರೆ, ವಿಶ್ವತೀರ್ಥ ಬರೀತಾರೆ. ಅವಾಗ ಏನು ಹೋ ಅಂತ ಕಾಪಾಡಿ ಅಂತ ಕೇಳಿದ ಆಚಾರ್ಯ. ಎಲ್ಲಿ ಬಂದಿದ್ದಾರೆ ಗೊತ್ತಾಗ, ಎಲ್ಲಿ ಬಂದಿದ್ದಾರೆ, 4 ಅಧ್ಯಾಯ ಮುಗಿದೋಗಿದೆ, 5, 6 ಶುರು ಮಾಡ್ತಿದ್ದಾರೆ ಈಗ. ಅಷ್ಟೊತ್ತು ಸರಿಯಾಗಿ ಕೃಷ್ಣ ಬಂದುಬಿಡ್ತಾನೆ. ಏನು ಮಾಡಿದ್ರಂತೆ, ದೇವಕಿ ನಂದನ ನಂದಕುಮಾರ ಅಂತ ಹೇಳ್ಬಿಟ್ಟು ಜಾಸ್ತಿ ಹೇಳಿ ಆಮೇಲೆ ಇದನ್ನು ಮಾಡ್ತಾರೆ. ಅಂದರೆ 5 ಶ್ಲೋಕ ಹೇಳೋವತ್ತಿಗೆ 6ನೇ ಪದ್ಯ ಹೊತ್ತಿಗೆ ಏನಾಗಿದೆ, ಆಗಲೇ ಕೃಷ್ಣ ಬಂದುಬಿಟ್ಟಿದ್ದಾರೆ. ದ್ವಾದಶೋತ್ರ ಪೂರ್ತಿ ಮುಗದೇ ಇಲ್ಲ, ದೇವರು ಬಂದುಬಿಟ್ಟಿದ್ದಾನೆ ಆಗಲೇ. ಸೊ ಆಚಾರ್ಯ ದೇವ ದ್ವಾದಶೋತ್ರ ಹೇಳ್ತಾ ಏನಾಗುತ್ತೆ ಅಂದರೆ, ದೇವರು ದರ್ಶನ ಕೊಡ್ತಾನೆ ಅಂತ ಗ್ರಂಥ ಇದು. ಅಪರೋಕ್ಷ ಜ್ಞಾನ ಕೊಡ್ತಕ್ಕಂಥ ಗ್ರಂಥ, ಸ್ವತಃ ಆಚಾರ್ಯರಿಗೆ ಸದಾ ಅಪರೋಕ್ಷನೇ, ನಿಮಗೆ ತೋರಿಸಿಕೊಡ್ತಾರೆ. ಪೂರ್ತಿ ಕೂಡ ಆಗೋದಕ್ಕಿಂತ ಮುಂಚೆ ಪರಮಾತ್ಮ ಬಂದಲ್ಲ, 6 ಅಂದ್ರೆ 1 ಹಾಫ್ 12 ಅಷ್ಟರೊಳಗೆ ದೇವರು ಸಿಕ್ಕಿದ್ದಾನೆ. ಅದು ಆ ದೃಷ್ಟಿಯಿಂದ ಹೆಚ್ಚು ಸ್ತೋತ್ರ ಅದನ್ನು ಮಾಡಿಬಿಟ್ಟು ಮುಂದುವರಿಸ್ತಾ ಇದ್ದಾರೆ. ನಮ್ಮ ಹಣ್ಣಿನ ಕತೆ ಸುಳ್ಳು ಅಂತ ಹೇಳ್ತಾರಲ್ಲ, ವಿಶ್ವಪತಿ ತೀರ್ಥರು ಬರೆದ ಕಥೆ, ಅದು ಯಾರೋ ಬರೆದಿದ್ದಲ್ಲ, ವಿಶ್ವಪತಿ ತೀರ್ಥರು ಬರೀತಾರೆ. ಅವ್ರು ಯಾರು ಗೊತ್ತೇನು, ಕೃಷ್ಣನ ಪೂಜೆ ಮಾಡಿದವರು, ಪೇಜಾವರ ಮಠದ ಸ್ವಾಮಿಗಳವರು, ಗೊತ್ತಾಯ್ತಾ? ರಾಯರಿಗಿಂತ ಯಂಗರ್ ಕಂಟೆಂಪರಿ ರಾಘವೇಂದ್ರ ಸ್ವಾಮಿ, ಅಷ್ಟು ಪ್ರಾಚೀನರು ಅವ್ರು. ಹೇಳ್ತಾರೆ ಈ ಕಥೆನೆ ಅಂದಮೇಲೆ, ಆ ಹಣ್ಣಿನ ಕತೆ ಸುಳ್ಳೇ ಸುಳ್ಳು ಅಂತ ವಾದ ಮಾಡೋರಿಗೆ ಅರ್ಥ ಇಲ್ಲ, ಸ್ಪಷ್ಟವಾಗಿ ಇದರಲ್ಲೇ ಬಂದಿರೋ ವಿಚಾರ. ಅದರಲ್ಲಿ ಕೆಳಗೆ ಕೊಟ್ಟಿದೆ ವಾಕ್ಯಗಳನ್ನೆಲ್ಲ ಕೆಳಗೆ ಕೊಟ್ಟಿದೆ. ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗಾಥ ಪಾಪಹರ ಶುಭ ನಿತ್ಯ ಸುಖಾರ್ಥ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಕಲವ ಮಾತ್ರತ ಊರ್ಜಿತಾಸ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಬ್ರಹ್ಮೇಶ ಚಕ್ರರ ವಿಧರ್ಮ ಶಶಾಂಕ ಪೂರ್ವ ಗಿರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತ್ಯ ಚಿಂತ್ಯ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಲಕ್ಷ್ಮೀ ಶ್ರೀಸ್ತುತಿ ಅಂತ ಹೇಳಿದಕ್ಕೆ ಅದು ಹರಿಯಷ್ಟಕ, ಇದು ಶ್ರೀಸ್ತುತಿ, ಲಕ್ಷ್ಮೀ ಸ್ತೋತ್ರ. ಇದು ಯಾರು ಉಪಯೋಗಿಸ್ತಾರೆ ಲಕ್ಷ್ಮೀ ಸ್ತೋತ್ರಕ್ಕಿದನ? ಪ್ರತಿನಿತ್ಯ ಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆಗೆ ಉಪಯೋಗಿಸ್ಬೇಕು, ಪ್ರತಿ ಲಕ್ಷ್ಮೀ ಪೂಜೆಗೆ ಉಪಯೋಗ ಆರತಿಗೆ ಉಪಯೋಗಿಸ್ಬೇಕಿದನ? ಅದು ಹೇಳಿದರೆ ವಿಶ್ವಸ್ಥಿತಿ ಜೋಗಳದ ಹಣ್ಣಂತ ಶೈಲಿಯಲ್ಲಿ ಹಾಡಕ್ಕೆ ಬರುತ್ತದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಜೋಗಳದ ಶೈಲಿಯಲ್ಲಿ ಹಾಡಬಹುದು. ಅನೇಕ ಜಾಸ್ತಿ ಹೋದ್ರೆ ಮತ್ತೊಂದು ವೈಶಿಷ್ಟ್ಯ ಅಂದರೆ ಒಂದೊಂದು ಹೊಸ ಹೊಸ ರಾಗತಾಳಗಳು, 12 ಒಂದು ರೀತಿ ಇಲ್ಲ, ಹೊಸ ಹೊಸ ರಾಗತಾಳಗಳು. ಹರಿದಾಸ ಸಾಹಿತ್ಯಕ್ಕೆ ನಾಂದಿ ಹಾಡಿದ ಗ್ರಂಥ ಇದು. ಇದರಿಂದ ಹರಿದಾಸರು ಎಷ್ಟು ಹಾಡು ಬರೆದ ಲೆಕ್ಕನೇ ಇಲ್ಲ. ಲಕ್ಷಗಟ್ಟಲೆ ಹಾಡಿ ಸ್ಫೂರ್ತಿ ಕೊಟ್ಟಂಥ ಸ್ತೋತ್ರ ದ್ವಾದಶ ಸ್ತೋತ್ರ, ಆ ಛಂದೋ ವೈವಿಧ್ಯಗಳು. ಅದೇ ರೀತಿಯಲ್ಲಿ ಪ್ರಾಸ, ಆದಿಪ್ರಾಸ, ಅಂತ್ಯಪ್ರಾಸ ಎಲ್ಲವನ್ನೂ ತಂದವರು ಶ್ರೀಮದ್ ಆಚಾರ್ಯರು. ಮುಂದೆ ಹೇಳ್ತಾರೆ ಅದು ವರ್ಣನೆ ಮಾಡಬೇಕಾದ್ರೆ ಇಂಥ ಸ್ತೋತ್ರ ಸಿಗೋದೇ ಇಲ್ಲ. ಯಾಕೆ ಗೊತ್ತಾ? ಮೊದಲನೇದಾಗಿ ಹೇಳಿದರು ಲಕ್ಷ್ಮೀದೇವಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ಎಲ್ಲ ಮಾಡಿಬಿಡ್ತಾರೆ. ಅಬ್ಬಬ್ಬಬ್ಬ ಹೇಳಿದ ತಕ್ಷಣ ಮಾಡ್ತಾ ಹುಷಾರಾಗಿರಿ. ಇಷ್ಟು ಹೇಗೆ ಮಾಡ್ತಾರೆ ಗೊತ್ತಾ? ಅವರು ಪರಮಾತ್ಮನ ಕಟಾಕ್ಷ ಮಾತ್ರದ ಶಕ್ತಿಯಿಂದ ಮಾಡ್ತಾರೆ ಅಂತ ಹೇಳ್ತಾರೆ. ಆ ದೇವರೇ ಆಗಿರ್ಬೇಕು ಲೆಕ್ಕ ಹಾಕಿ. ಇಷ್ಟದಲ್ಲಿ ಎಫರ್ಟ್ಲೆಸ್ ಆಗಿ ಇವ್ರು ಮಾಡ್ತಿರ್ಬೇಕು. ಇವರೆಲ್ಲ ಹೇಗೆ ಮಾಡ್ತಾರೆ ಗೊತ್ತಾ? ಮಹಾಲಕ್ಷ್ಮಿ ಓಡಾಡಿ ಮಾಡೋದಿಲ್ಲ, ನೋಡಿದಷ್ಟೆಲ್ಲ ಆಗಿಬಿಡುತ್ತೆ. ಮಹಾಲಕ್ಷ್ಮಿ ನೋಡಿಬಿಟ್ರೆ ಗೊತ್ತಾಯ್ತಾ? ಅಂಥ ಲಕ್ಷ್ಮಿ ಶಕ್ತಿಯಲ್ಲಿ ಮತ್ತು ದೇವ್ರು ನೋಡಿದ ತಕ್ಷಣ ಬರುತ್ತಂತೆ. ನಮಗೆಲ್ಲ ಲಕ್ಷ್ಮಿ ಕಟಾಕ್ಷ ಬೇಕು, ಲಕ್ಷ್ಮಿಗೆ ಭಗವತ್ ಕಟಾಕ್ಷ ಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀ ಕಟಾಕ್ಷ ಉಳಿದವರಿಗೆ ಬೇಕು, ಲಕ್ಷ್ಮಿಗೆ ಭಗವಂತನ ಕಟಾಕ್ಷ ಬೇಕು. ಆದರೆ ತಾರತಮ್ಯ ಕ್ರಮದಲ್ಲಿ ಸ್ತೋತ್ರ ಆಗ ಪ್ರತ್ಯೇಕ ಲಕ್ಷ್ಮೀ ಸ್ತೋತ್ರ ಮಾಡಬಾರ್ದು. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರೆಲ್ಲ ಏನೇನು ಮಾಡ್ತಿದ್ದಾರೆ ಗೊತ್ತಾ? ವಿಶ್ವ ಹೇಳ್ತಾರೆ ಇದೇ ಬ್ರಹ್ಮದೇವರು ಮಾಡ್ತಕ್ಕಂಥ ಸೃಷ್ಟಿ. ಶೇಷಾಹಿ ವೈರಿ ವಿವಶಕ್ರ ಬರುಪ್ರಧಾನ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶಂ. ಇಡೀ ಜಗ ಸೃಷ್ಟಿ ಮಾಡಿ ಹಾಕಿಬಿಡ್ತಾರೆ, ಹುಷಾರಾಗಿರಿ, ಸ್ವಂತ ಮಾಡೋದಿಲ್ಲ. ಯದಪಾಂಗಲೇಶಂ ಆಶ್ರಿತ್ಯ ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೆಲ್ಲ ಬಂದಿದೆ ಶಕ್ತಿ ಅವರಿಗೆ. ಅಂಥ ಮಹಾಲಕ್ಷ್ಮಿಗೆ, ಮಹಾಲಕ್ಷ್ಮಿ ಪರಮಾತ್ಮನ ಕಟಾಕ್ಷದಿಂದ ಬಂದಿದೆ ಅಂತ ಅಜಿತಂ ನಮಾಮಿ ಅಂತ ಶ್ರೀಹರಿಗೆ ನಮಸ್ಕಾರ. ಒಬ್ಬ ದೇವರು ಮಹಾಲಕ್ಷ್ಮಿ ನಾರಾಯಣ, ಆಯಾ ದೇವತೆಗಳು ಮಹಾಲಕ್ಷ್ಮಿ ನಾರಾಯಣ, ರುದ್ರದೇವರು ಮಹಾಲಕ್ಷ್ಮಿ ನಾರಾಯಣ, ಶೇಷದೇವರು ಮಹಾಲಕ್ಷ್ಮಿ ನಾರಾಯಣ, ಗರುಡ ಮಹಾಲಕ್ಷ್ಮಿ ನಾರಾಯಣ, ಫೈನಲ್ ಎಲ್ಲಿಗೆ ಹೋಗ್ಬೇಕದು? ಅಜಿತಂ ನಮಾಮಿ. ಅಲ್ಲ, ಕೃಷ್ಣ ಅಜಿತನಾಗ್ತಾನ ಅಂತ ಕೇಳಿದರೆ, ಕೃಷ್ಣನ ಅಜಿತ ಅಂತ ಕರೆಯಬಹುದು ಅಂತ ಕೇಳಿದರೆ, ಧ್ಯಾಯೇ ಧರಿನ್ಮಣಿ ನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿಶಂಖ ವರಾಭಯಾನಿ ದುರ್ಭಿರ್ಧದಾನಂ ಅಜಿತಂ ಸರಸಂಚ ಲಕ್ಷ್ಮೀ ಭೈಷ್ಮೀ ಸತ್ಯಾ ಸಮೇತ ಅಖಿಲ ಪ್ರತ ಮಿಂದಿರೇಶಂ. ಅಜಿತ ಅಂತ ವಿಷ್ಣು ಕೃಷ್ಣನಿಗೆ ಹೆಸರು, ಆದ್ದರಿಂದಾಗಿನೇ ಅಜಿತ. ಮತ್ತು ಇನ್ನೊಂದು ಸ್ವಾರಸ್ಯ ಅಂದರೆ, ಪರಮಾತ್ಮ ಸಮುದ್ರ ಬಸವನವನ್ನು ಮಾಡ್ತಾನಲ್ಲ, ಆ ರೂಪ ಯಾವುದು? ಅಜಿತ ರೂಪ. ಸಮುದ್ರ ಬಸವ ಮಾಡಿ ಏನು ತಂದು ಕೊಡ್ತಾನೆ? ಅಮೃತವನ್ನು. ಈ ರೂಪ ಏನು ಕೊಡ್ತಾ ಇದೆ? ಮೋಕ್ಷವನ್ನು. ಅದಕ್ಕೇನೆ ಅಜಿತಂ ನಮಾಮಿ ಅಂತ ಆಚಾರ್ಯ ಸ್ತೋತ್ರ ಮಾಡ್ತಾ ಇದ್ದಾರೆ. ಮನೆಗೆ ಹೇಳ್ತಾರೆ, ಭಾರಿ ಕಷ್ಟಪಡಲಿಕ್ಕೆ ಹೋಗಬೇಡಿ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾದ್ರವ ಹರಿಮನಃ ಪ್ರಿಯ ಮುತ್ತಮಾರ್ಥಂ ಭಕ್ತ್ಯಾಪಠ ತ್ಯಜಿತಮಾತ್ಮನಿ ಸನ್ನಿಧಾಯ ಯ ಸ್ತೋತ್ರ ಮೇತದಭಿಯಾತಿ ತಯೋರಭೀಷ್ಟಂ. ಈ ಸ್ತೋತ್ರ ಹೇಳಿಬಿಡಿ, ಬೇಕಾದಾಗ ಹೋಗುತ್ತೆ ಅಂತ ಹೇಳ್ತಾರೆ. ನಾವು ಬೇಕಾದಾಗಲೇ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅದೇ ಭಜಿ, ಬೇಕಾದಾಗಲೇ ಬೇಕಾದಾಗುವುದು ಹೇಳಿಬಿಡಿ, ಅಂದ್ಕೊಂಡ್ಬಿಡಿ ಸಾಕು ಅಂತ ಹೇಳ್ತಾರೆ. ಅಂದರೆ ಕಲ್ಪವೃಕ್ಷ ಆಚಾರ್ಯ ಸಾಮಾನ್ಯವಾಗಿ ದೊಡ್ಡವರು ಏನು ಮಾಡ್ತಾರೆ ಗೊತ್ತಾ? ಮಕ್ಕಳು ಸುಖವಾಗಿರೋದು ಆಸ್ತಿ ಪಾಸ್ತಿ ಮಾಡ್ತಾರೆ. ಆಚಾರ್ಯ ಎಂಥ ಆಸ್ತಿ ಕೊಟ್ಟೋಗಿದ್ದಾರೆ ಗೊತ್ತೇನು? ಏನು ಕೊಟ್ಟರು ಕಳ್ಕೊಂಡ್ಬಿಡ್ತಾರೆ, ಸ್ಲೋ ಬಾಯಿ ನಡೆಯ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಅಷ್ಟೆ. ಸುಮ್ಮನೆ ಹೇಳೋದು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಉಪಯೋಗ ಮಾಡಿಕೊಳ್ಳದೆ ಮನುಷ್ಯ ಕಷ್ಟಪಡ್ತಿದ್ದಾರೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಅಂತವ್ರು ಹೇಳಿದ್ದು, ಸುಧಾ ಗ್ರಂಥಕ್ಕೇನೆ ಶ್ರೀಕರತ್ವ ಹೇಳಿದಾಗ ದ್ವಾದಶ ಸ್ತೋತ್ರಕ್ಕೆ ಪರಮ ಶ್ರೀಕರತ್ವ ಹೇಳಬೇಕು ಅಂತ ಗ್ರಂಥಗಳು. ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಹಿಂದಿನ ಶ್ಲೋಕದಲ್ಲಿ ಏನು ಮಾಡಿದ್ರು ಫಸ್ಟ್ ಟೈಮ್ ಅಂದರೆ, ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮ, ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಪಲ್ಲವಿ ಟೈಪ್ ಮಾಡಿದರು. ಅದರಲ್ಲೇ ಸೇರಿತ್ತು ಪಲ್ಲವಿ, ಸಪರೇಟ್ ಪಲ್ಲವಿ ಮಾಡ್ತಾರೆ ಪ್ರೀಣ. ಇದೆಲ್ಲ ದಾಸ್ತಾಹಿತ್ಯಕ್ಕೆ ಉಪಯೋಗ ಆಯ್ತು. ಆಮೇಲೆ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ನಮ್ಮ ಜೀವನದ ಗುರಿ ಏನಾಗಿರಬೇಕು ಅಂದರೆ ವಾಸುದೇವರನ್ನು ಒಲಿಸೋಣ ಅಷ್ಟೆ. ವಾಸುದೇವನ ಸಂತೋಷ ಪಡು, ವಿಷ್ಣು ಪ್ರೀತ್ಯರ್ಥಂ. ವಿಷ್ಣು ಪ್ರೀತ್ಯರ್ಥಂಗೆ ಅರ್ಥ ಇದೆ ಇಷ್ಟು ಕೂಡ. ಏನೇ ಕೆಲಸ ಆಫೀಸಲ್ಲಿ ಮಾಡಿದ್ರು ಯಾರು ಮೆಚ್ಚಬೇಕು ಅದನ್ನು? ಆಫೀಸಲ್ಲಿ ಮೆಚ್ಚುವ ಮಾಡಿದ್ದೆಲ್ಲ ವೆಸ್ಟ್. ಇಡೀ ದಿವಸ ಲೆಕ್ಕ ಹಾಕಿದ ಅವನು, ಹೇಳಿದ ಥೂ ಅಂದ, ಕೆಲಸ ಮುಗಿದೋಯ್ತಾನೆ. ಇವನು ಏನೋ ಬರ್ಕೊಂಡು ಡೌಟ್ ಇತ್ತು, ಹೋದ ಗುಡ್ ಅಂದ್ಬಿಟ್ಟ, ಕತೆ ಮುಗೀತು, ಆನಂದ ಪಟ್ಟುಬಿಟ್ಟ. ಅದು ಯಾರು ಮೆಚ್ಚಬೇಕು ಅದನ್ನು? ಯಾರು ಮೆಚ್ಚಬೇಕು? ಯಾರಿಗೋಸ್ಕರ ಮಾಡ್ತೇವೋ ಮೆಚ್ಚಬೇಕು. ಅದಕ್ಕೋಸ್ಕರನೇ ಪರಮಾತ್ಮ ಮೆಚ್ಚಬೇಕು. ಪ್ರಾಣಾಯಾಮೋ ವಾಸುದೇವೋ. ಆ ಗುರಿ ಇಲ್ಲದೆ ಹೋದರೆ ಇವತ್ತು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ, ಆರ್ಡರ್ ಕೊಟ್ಟವನು ಮೆಚ್ಚಬೇಕಾದ್ರೆ ಆರ್ಡರ್ ಕೊಡ ಓಕೆ ಅಂತಷ್ಟು ದುಡ್ಡು ಬರುತ್ತೆ. ಇಲ್ಲಿ ಸರಿ ಅಂದರೆ ದುಡ್ಡು ಹೋಯ್ತು ಇದು ಹೋಯ್ತು ಬಯಸ್ಕೊಂಡು ಹೋಗ್ತಾನೆ, ಬೇರೆ ಆರ್ಡರ್ ಬರೋ ನಿಂತು ಹೋಗುತ್ತೆ. ಮತ್ತೆ ಅದು ಕೇಳಬೇಡಿ, ತೋಚಿದ್ ಮಾಡ್ತಾನೆ ರೀ, ಕೊಡಬೇಡಿ ಅಂತ ಹೇಳ್ಬಿಡುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ದೇವರನ್ನು ಮೆಚ್ಚೋದು ನಮ್ಮ ಜೀವನದ ಗುರಿ. ಯಾವ ಯಾರನ್ನು ಮೆಚ್ಚಿಬಿಡ್ತೀವೋ ನಾವೀಗ, ನಮ್ಮ ಫ್ರೆಂಡನ್ನು ಮೆಚ್ಚಿ ಏಕಾಸಿ ಊಟ ಮಾಡ್ಕೊಂಡು ಫ್ರೆಂಡನ್ನು ಮೆಚ್ಚಿಬಿಡ್ತಾನೆ ಹೋಗ್ಬಿಟ್ಟು. ನಮ್ಮ ಫ್ರೆಂಡ್ ಊಟಕ್ಕೆ ಕರೆದ ಗ್ರೂಪ್ ಎಷ್ಟು ಅಂತೆ, ಪಾಪ ಬೇಜಾರಾಗುತ್ತೆ ಅಂತ ಊಟ ಮಾಡ್ಕೊಂಬಂದೆ. ಹೇಳಿದವ್ರು ಇದ್ದಾರೆ ಗೊತ್ತೆ, ಆ್ಯಕ್ಚುಲಿ ಸುಳ್ಳು ಹೇಳ್ತಾ ಕರೆ ಹೇಳ್ತಿರೋದು. ಫ್ರೆಂಡಿಗೆ ಬೇಜಾರಾಗಬಾರ್ದು, ದೇವ್ರಿಗೆ ಬೇಜಾರಾಗ್ಬೋದಾಗಿದ್ರಲ್ಲ, ದೇವ್ರಿಗೆ ಬೇಜಾರಾಗ್ಬೋದು, ಆಚಾರ್ಯ ಬೇಜಾರಾಗ್ಬೋದು, ಇವ್ ಫ್ರೆಂಡಿಗೆ ಬೇಜಾರು. ಇವನೆಂಥ ಫ್ರೆಂಡ್ ಇವನು ನರಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ಬಿಡೋದು, ಬೇಜಾರಾಗಬಾರ್ದು ಅಂತ ಹೇಳಿ. ಏನು ಮಾಡ್ಬೇಕು ಹೇಳಿ? ಬೇಜಾರಾಗೋದು ಮುಖ್ಯ ಅಲ್ಲ. ಆಫೀಸ್ಗೆ ಹೋಗ್ತಾನೆ, ಎಷ್ಟು ಕಷ್ಟಪಟ್ಟು ಆಫೀಸ್ಗೆ ಹೋಗ್ತಾನೆ, ಅದಕ್ಕೆ ಸಂಬಳ ಕೊಡೋದು ಅವ್ರು, ಇವ್ರು ಕೊಡೋದಾರೆ ಫ್ರೆಂಡ್ ಸಂಬಳ ಕೊಡೋದಿಲ್ಲ, ಆಫೀಸರ್ ಸಂಬಳ ಕೊಡ್ತಾರೆ. ದೇವ್ರ ರಕ್ಷಣೆ ಮಾಡೋದು ನಮ್ಮನ್ನು, ಆ ಕಂಡವ್ರ ಮಾತು ಯಾಕೆ ಹೇಳೋಕ್ಕಾಗುತ್ತೆ ನಾವೀಗ? ಬೇರೆ ದೇವರನ್ನು ಒಲಿಸ್ಬೇಕವ್ರು, ಬೇರೆಯವರನ್ನಲ್ಲ. ಎಷ್ಟು ಹೇಳ್ತಾರೆ, ಹಾ, ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ, ದೃಶ್ಯತಾಂ ದೃಶ್ಯತಾಂ ಇತ್ಯದೇ ಶಾರ್ಚಿತಂ, ನಶ್ಯತಾಂ ದೂರಗಂ ಸರ್ವದಾ ಪ್ಯಾತ್ಮಗಂ, ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇ ಸ್ವಾಗತಂ. ಪಶ್ಯತಾಂ ದೃಶ್ಯತಾಂ ನಶ್ಯತಾಂ ವಶ್ಯತಾಂ ಎಲ್ಲ ಪ್ರಾಸಬದ್ಧವಾಗಿ ಹೇಳ್ತಾ ಹೋಗ್ತಾ. ಇನ್ನು ನೋಡಿ, ವಂದಿತಾ ಶೇಷ ವಂದ್ಯೋರು ವೃಂದಾರಕಂ, ಚಂದನಾ ಚರ್ಚಿತೋದಾರ ಪೀನಾಂಸಕಂ, ಇಂದಿರಾ ಚಂಚಲಾಪಾಂಗ ನೀರಾಜಿತಂ, ಮಂದರೋದ್ಧಾರಿ ವೃತ್ತೋ ಧ್ವಜಾ. ಆದಿಪ್ರಾಸವನ್ನು ತರ್ತಾರೆ. ಇಂದಿರಾ ಚಂಚಲಾಪಾಂಗ ನೀರಾಜಿತಂ, ಮಂದರೋದ್ಧಾರಿ ವೃತ್ತೋ ಧ್ವಜಾ ಭೋಗಿನಂ. ದಾಸ ಸಾಹಿತ್ಯದ ಸ್ಪೆಷಾಲಿಟಿ ಅಂದರೆ ಯಾವ ಪದ್ಯ ಬೇಕಾದ್ರೆ ನೋಡಿ, ಹರಿದಾಸರು ಬರೆದಿರೋದಲ್ಲ, ಆದಿಪ್ರಾಸ ಇರಲೇಬೇಕು. ಆದಿಪ್ರಾಸ ಅಂದ್ರೆ ಏನು? ಎರಡನೇ ಅಕ್ಷರ ಯಾವಾಗಲೂ ಒಂದೇ ರೀತಿ ಇರುತ್ತೆ. ಶ್ರೀರಮಣಿ ಕನಕವನ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನೂತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪು ಜಮಗೆ ಮಂಗಳವ. ಯಾವ ಪದ್ಯ ಅದು ಬರೆದಿಲ್ಲ, ಅದಿಲ್ಲ ಅಂದ್ರೆ ದಾಸರಾಡಲ್ಲ ಅಂತ ಅರ್ಥ. ನವೀ ಕವಿಗಳು ಯಾವುದೇ ಇರೋದಿಲ್ಲ, ಅರ್ಥನೇ ಇರೋದಿಲ್ಲ ಪಾಪ, ಇನ್ನೇನಿರ್ಬೇಕು ಅದಕ್ಕೆ? ಹೀಗಾಗಿ ಅವ್ರು ಏನು ಬರೆಯೋದಿಲ್ಲ, ಎಲ್ಲ ಆದಿಪ್ರಾಸ ಅಂತ್ಯಪ್ರಾಸ ಎರಡು ಇದೆ ಇದರೊಳಗೆ. ವಂದಿತಾಶೇಷ ವಂದ್ಯೋರು ವೃಂದಾರಕಂ, ಚಂದನಾ ಚರ್ಚಿತೋದಾರ ಪೀನಾಂಸಕಂ, ಇಂದಿರಾ ಚಂಚಲಾಪಾಂಗ ನೀರಾಜಿತಂ, ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ, ಪ್ರಾಣಾಯಾಮೋ ವಾಸುದೇವ. ಈ ರೀತಿ ಎಲ್ಲ ರೀತಿ ಪ್ರಾಸವನ್ನು ಕೊಟ್ಟು ದಾಸ ಸಾಹಿತ್ಯಕ್ಕೆ ಸೂರ್ತಿ ಕೊಟ್ಟಿದ್ದೀವಿ. ಮುಂದೆ ಹೇಳ್ತಾರೆ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ, ಅಕ್ಷರೋ ಯೋಜರ ಸರ್ವದೈವಾಮೃತ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ, ಪ್ರಾಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಅವದಲ್ಲಿ ಅರ್ಪಿಸಿಬಿಟ್ರೆ ಕರ್ಮ ಅಕ್ಷಯ ಆಗಿಬಿಡುತ್ತೆ, ಅಡಂತ ಮಡಿ ಮಾಡಿ ಕೊಟ್ಟು ಬಿಡ್ತಾನೆ. ಪ್ರಕ್ಷಯಮ್ಮೆ ಅಂತಿ ದುಃಖಾನಿ ಎನ್ನಾಮತಃ, ಅವ್ರ ಹೆಸರು ಹೇಳಿದ್ರು ಸಾಕು ದುಃಖಗಳೇನಾಗುತ್ತೆ, ಪೂರ್ತಿ ಬರೀ ಕ್ಷಯಮಲ್ಲ ಪ್ರಕ್ಷಯಂ ಯಾಂತಿ. ಮತ್ತು ಇದೆಲ್ಲ ಹೇಳಬೇಕಾದ್ರೆ ದೇವರು ಮಹಿಮೆಯನ್ನು ಹೇಳ್ತಾ ಹೇಳ್ತಾನೆ, ಅಂಥ ದೇವರನ್ನು ಸಂತೋಷಪಡಿಸೋಣ. ನಂದಿ ತೀರ್ಥೋರು ನಂದಾಮಿನೋ ಸಂತತಂ ಸಂತಧಾರಾಹ ಸದಾ ನಂದ ದೇವೇ ಬತಿಂ ಅಂತ ವರ್ಣನೆ ಮಾಡಿ ತಮ್ಮ ಹೆಸರನ್ನು ಆನಂದ ತೀರ್ಥರು ಅಂತ ಹೇಳ್ತಾರೆ. ಮುಂದೆ ಅತಿಮತ ತಮೋಗಿರಿ ಸವಿತಿ ವಿಭೇದರ ಪಿತಾಭ ಭೂತಿದ ಗುಣಗಣ ನಿಲಯ ಶುಭತಪ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರವಾರವಣ. ಅದಿಷ್ಟು ಪಲ್ಲವಿ, ಪ್ರತಿಯೊಂದು ಹಾಡಿಗೂ ಕೂಡ ಹೊಸ ಪಲ್ಲವಿಗಳು. ಶುಭತಪ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಅದು ಎಷ್ಟು ದೊಡ್ಡದು, 19-16 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶಹೇ ಭವಮ ಶರಣಂ. ದಶಾವತಾರ ಸ್ತೋತ್ರ, ಇನ್ನೊಂದು ದಶಾವತಾರ ಸ್ತೋತ್ರ, ಅದೊಂದು ದಶಾವತಾರ ಸ್ತೋತ್ರ, ಮತ್ಸ್ಯಕ ರೂಪದ ಯೋಧ ವಿಹಾರ, ಇದೊಂದು ದಶಾವತಾರ ಸ್ತೋತ್ರ. ದಶಾವತಾರಗಳ ಜಾತಕ್ಕೆ ಹೇಳಬೇಕು ಅಂತ ಐತರಲ್ಲಿ ಹೇಳಿದ್ದಾರೆ. ಅನಂತ ರೂಪ ಹೇಳೋದಕ್ಕೆ ಬರೋದಿಲ್ಲ, 1000 ಬರೋದಿಲ್ಲ, 100 ಬರೋದಿಲ್ಲ, ಅರ್ಜೆಂಟ್ಗೆ ಎಷ್ಟು ಹೇಳಿ ಕೊನೆ ಪಕ್ಷ 10 ಹೇಳಿ, ಅಷ್ಟು ಪೂಜೆ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ದಶಾವತಾರ ಆಚಾರ್ಯ 2 ಬರೆದ್ರಲ್ಲ, ಹರಿದಾಸರು 1000 ಬರೆದಾಕಿದ್ದಾರೆ ಬರೀ ದಶಾವತಾರ ಸ್ತುತಿಗಳೇ. ಕೇಶವಾದಿ ರೂಪ ಕೇಶವನಾಮ ಬರೆದಿದ್ದಾರೆ, ಮತ್ತೆ ಕೇಶವಾದಿ ರೂಪಗಳು ಕೇಶವನಾಮ ಬರೀತಾರೆ. ಒಂದೊಂದು ಹಾಡಿಗೂ ಅಷ್ಟು ಸ್ಫೂರ್ತಿ ಕೊಡೋ ಶಕ್ತಿ ಇದೆ ಅಂತ ಅರ್ಥ. ಮುಂದೆ ಅವನ ಶ್ರೀಪತಿ ರಪ್ರತಿ ರಸಿಕೇಶಾದಿ ಭವಾದೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಪೂರ್ತಿ ಪಲ್ಲವಿ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ನಿತ್ಯ ಹೇಳಬೇಕದನ್ನ, ಕರುಣಾಪೂರ್ಣ ಪರಮಾತ್ಮ ತೇ ವರಪ್ರದ ಚರಿತಂ, ನಿನ್ನ ವರ ಕೊಡ್ತಕ್ಕಂಥ ಮಹಿಮೆಯನ್ನು ನಿತ್ಯ ನಿಮಗೆ ಕಿವಿ ಬೀಳಿಸು ಅಂತ ಹೇಳ್ತಾ. ಇದು ಕೇಳಿ ಕೇಳಿ ಪಾಠ ಯೋಗ ಬರುತ್ತೆ ಅಂತ ಅರ್ಥ. ಪಾಠ ಪ್ರವಚನ ನಿಂತೋಗಿದ್ರೆ ಶ್ಲೋಕಗಳು ಏನಾಗಬೇಕದು? ವರ ವರ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ, ನಿನ್ನ ಮಹಿಮೆಯನ್ನು ನಾನು ತಿಳಿಸಿಕೊಡು 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 ಅಂತ ಪೂರ್ಣ ಸ್ತೋತ್ರ ಮಾಡ್ತಾರೆ. ಕರುಣಾಪೂರ್ಣ ಕರುಣಾಪೂರ್ಣ ಕರುಣಾಪೂರ್ಣ, ನಾವೇನು ಮಾಡಿಲ್ಲ, ನಿನ್ನ ಕರುಣೇ ನನ್ನ ಬಂಡವಾಳ ಅಂತ ಹೇಳ್ತಾರೆ. ನಾವು ಮಾಡಿದ್ದು ಕ್ಲೇಮ್ ಮಾಡೋಗಿಲ್ಲ, ಏನು ಮಾಡೇ ಇಲ್ಲ, ನಿನ್ನ ಕರುಣೆ ಇದೆಯಲ್ಲ ಅದಕ್ಕೋಸ್ಕರ ಕೇಳ್ತಿದ್ದೇವೆ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಕರುಣಾಪೂರ್ಣ ಅಂದರು. ಜಗನ್ನಾಥಾಸಿ ಭಾರಿ ಹಿಡಿಸಿಬಿಡ್ತು, ಕರುಣಾಸಂಧಿ ಅಂತ ಬರೆದು ಹಾಕಿಬಿಟ್ಟು. ಈ ಪದ ಇದೀ ಇದರ ವ್ಯಾಖ್ಯಾನ ಇದ್ದಾಗಿದೆ. ಕರುಣಾಸಂಧಿ ಪೂರ್ತಿ ಒಂದು ಪದಕ್ಕೆ ಅರ್ಥ, ಕರುಣಾಪೂರ್ಣ ಯಾತಕ್ಕೆ ಕರುಣಾಪೂರ್ಣ ಅಂತ ಹೇಳಿ ಕೊಂಡ ಕರುಣಾಳು ಪರಮ ಕರುಣಾಳು ಅಂತ ಹೇಳಿ ಶುರು ಮಾಡಿದರು. ಆಮೇಲೆ ಉದೀರ್ಣ ಭಜರಂ ದಿವ್ಯಂ ಅಮೃತಶ್ಚಂದ್ರೀಶಿತು ಆನಂದಶ್ಚ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಪರಮಾತ್ಮರ ಪಾದಸ್ತೋತ್ರ, ನಿನ್ನೆ ನೋಡಿದ್ದು ನಖಸ್ತೋತ್ರ, ಇದು ಪಾದಸ್ತೋತ್ರ. ಇಡೀ ಆನಂದಶ್ಚ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಇದು ಆಚಾರ್ಯರು ಪಾದಸ್ತುತಿ ಅಂತಾನೆ ಕರಿಬೇಕಿದ್ರೆ. ಹನ್ನೊಂದನೇ ಅಧ್ಯಾಯ ಏನದು? ಪರಮಾತ್ಮನ ಪಾದಸ್ತುತಿ. ಕೊನೆಗೆ ದೂರಾ ದೂರತರಮ್ಯತ್ತು ತದೇವಾಂತಿಕ ಮಂತಿಕಾ ಆನಂದಶ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ದೇವರು ಎಷ್ಟು ದೂರ ಅಂದರೆ ದೂರಕ್ಕಿಂತ ದೂರ, ಹತ್ತಿರಕ್ಕಿಂತ ಹತ್ತಿರ. ಒಗಟಿದು ಒಂದು ದೂರ ಇದ್ರೆ ಹತ್ತಿರ ಇರೋದಿಲ್ಲ, ಹತ್ತಿರ ಇದ್ರೆ ದೂರ ಇರೋದಿಲ್ಲ. ದೇವ್ರು ಏನಾಗಿದ್ದಾನೆ? ತದ್ದೂರೇ ತದ್ವಂತಿಕೆ ಈಶಾವಾಸ ಉಪನಿಷತ್. ದೇವ್ರಿಗೆ ಸರ್ವತ್ರ ವ್ಯಾಪ್ತನಾದ್ರಿಂದಾಗಿನೆ ದೂರನೂ ಇದ್ದಾನೆ, ಮತ್ತೆ ಅಣುವರ ಅಣಿಯೇನಾದ್ರಿಂದ ಅವನೇ ಹತ್ರನೂ ಇದ್ದಾನೆ. ಮತ್ತೆ ಅಭಕ್ತರಿಗೆ ದೂರಾ ದೂರತರ, ಭಕ್ತರಿಗೆ ತದೇವಾಂತಿಕ ಮಂತಿಕ. ಭಕ್ತರಿಗೆ ಭಾರಿ ಹತ್ರ, ಅಭಕ್ತರಿಗೆ ಭಾರಿ ದೂರ. ಇದೇ ಅರ್ಥ ಪಡ್ಕೋತಾ ಹೋದ್ರೆ ಅವರೇಕ ಅರ್ಥಗಳು ಕೊಡ್ತಕ್ಕಂಥ ಮಾತದು. ಕೊನೆಗೆ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಇಂದಿರಾನಂದಕ ಸುಂದರ ಒಂದೇ ಆನಂದ ತೀರ್ಥ ಪರಾನಂದ ವರದ. ಕೊನೆಯ ಕ್ಲೈಮ್ಯಾಕ್ಸ್ ಅದು. ಆ ಹಾಡು ಹೇಗೆ ಬರುತ್ತೆ? ದ್ವಾದಶೋತ್ರ ಹೋಗ್ತಿ ಪಿಚ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಕೊನೆಗೆ ಏನು ಮಾಡಿಬಿಡ್ತಾರೆ? ಆನಂದ ತೀರ್ಥ ಪರಾನಂದ ವರದ. ಟೋಟಲ್ ಪರಮಾತ್ಮನಲ್ಲಿ ತಲ್ಲಿನರಾದರೆ ಹೇಗೋ ಆ ರೀತಿ ಹೇಳ್ತಾ ಇದ್ದಾರೆ. ಅದು ಎಷ್ಟರ್ಥ ಇದೆ ಮತ್ತೆ? ಆನಂದ ತೀರ್ಥ ಪರಾನಂದ ವರದ, ಆನಂದ ತೀರ್ಥ ಪರಾನಂದ ವರದ. ಆನಂದ ತೀರ್ಥರನ್ನು ಪರ ಅಂತ ಯಾರು ತಿಳ್ಕೊಂಡಿರ್ತಾರೆ ಜೀವರಲ್ಲಿ, ಅವರಿಗೆ ಆನಂದ ವರದ. ಆಚಾರ್ಯರು ಜೀವೋತ್ತಮನ ತಿಳ್ಕೊಂಡವರಿಗೆ ಆನಂದ ಕೊಡತಕ್ಕಂಥವನು ಪರಮಾತ್ಮ. ವಾಯು ಜೀವೋತ್ತಮತ್ವ ಜ್ಞಾನ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಅರ್ಥ. ಪ್ರತಿ ಪದ್ಯದಲ್ಲಿ ಆನಂದ ತೀರ್ಥ ಆನಂದ ತೀರ್ಥ ಅಂತ ಹೇಳಿದ್ರಲ್ಲ, ದಾಸ್ತಾಯಿ ಪ್ರತಿ ಅಂಕಿತ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅಂಕಿತಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಕೂಡ ಆನಂದ ತೀರ್ಥ ಪರಾನಂದ ವರದ. ಹೀಗೆ ದ್ವಾದಶ ಸ್ತೋತ್ರ ಇಡೀ ಹರಿದಾಸ ಸಾಹಿತ್ಯಕ್ಕೆ, ಒಟ್ಟು ಭಕ್ತಿ ಸಾಹಿತ್ಯಕ್ಕೇನೆ ಸ್ಫೂರ್ತಿ ಕೊಟ್ಟಂಥ ಸ್ತೋತ್ರ ಇದು. ಆ ಸ್ತೋತ್ರದಿಂದ ಎಲ್ಲ ಸಿದ್ಧಿ ಪಡೆಯಲು ಸಾಧ್ಯ ಅಂತ ಪ್ರತಿ ಎಲ್ಲ ಹೇಳೋಕ್ಕಾಗೋದಿಲ್ಲ. ಹೋದಲ್ಲೂ ಒಂದೊಂದಾದ್ರೂ ಹೇಳಿ, ಕೊನೆ ಪಕ್ಷ ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಒಂದೊಂದೇ ಹೇಳಿ ಅಂತ ಹೇಳಿಬಿಟ್ಟು ಅದನ್ನಾದ್ರೂ ಹೇಳಿ. ಒಂದು ಶ್ಲೋಕ ಹೇಳಿ, ಸಂತತಂ ಚಿಂತ ಏನಂತಮ್ಮಂತ ಕಾಲೆ ವಿಶೇಷತಃ ಬಿಡಿ ಪಲ್ಲವಿ ಹೇಳಿ, ಪ್ರೀಣಾಯಾಮೋ ವಾಸುದೇವಂ ಅರ್ಧ ಪಲ್ಲವಿ ಪ್ರೀಣಾಯಾಮೋ ವಾಸುದೇವಂ ಸಾಕು. ಇಷ್ಟು ಮಾಡಿಕೊಂಡ್ರು ಕೂಡ ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ದೇವರನ್ನು ಒಲಿಸೋಣ 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 ಅಂತ ಚೇಂಜ್ ಆಗ್ತಾನೆ. ಇದು ಆಚಾರ್ಯರ ವೈಶಿಷ್ಟ್ಯ. ಇಷ್ಟೆಲ್ಲ ಹೇಳಿದ್ದೀರಿ, ಏನಿದ್ರ ಪ್ರಯೋಜನ ಅಂತ ಕೇಳಿದರೆ, ಆಚಾರ್ಯ ಪಾಠ ಹೇಳ್ತಾ ಕೂತಿದ್ದಾರೆ, ಕಚೇರಿ ನಮಗೆ ಗೊತ್ತು, ತಕ್ಷಣ ಯಾರು ವ್ಯಾಖ್ಯಾನ ಮಾಡ್ತಾರೆ ನಿಮಗಂತಕ್ಕೆ ಅಂತ ಕೇಳಿದರು. ವ್ಯಾಖ್ಯಾಸ್ಯತ್ಯೇಷ ಗೋರಾಟ್ ಅಂತ ಒಂದು ಎತ್ತಿನ ತೋರಿಸಿದ್ರು. ಭಾರಿ ಸಿಟ್ಟು ಬಂತು ಕೆಲವು ಶಿಷ್ಯರಿಗೆ, ಎಲ್ಲರಿಗೆಲ್ಲ. ಅವರೇನು ಮಾಡಿದರು? ಸರ್ಪದ ಸ್ಟೋಬ್ರಿ ಏತ ಶಾಪ ಕೊಟ್ಟು, ಈ ಹತ್ತು ಎತ್ತು ಬದುಕಿದ್ರೆ ವ್ಯಾಖ್ಯಾನ ಬರೆಯೋದು, ಸತ್ತೋಗ್ರಿ ಹಾವು ಕಡ್ದು ಅಂತ ಹೇಳಿದ್ರು. ಹಾವು ಬಂತು ಕೊಂತು ಸತ್ತೇ ಹೋಗಿಬಿಡ್ತದೆ. ತಕ್ಷಣ ಆಚಾರ್ಯ ಸುಮ್ಮನೆ ಇದ್ರು, ಮಾತೆ ಏನು ಮಾಡಿ, ಹಾವು ಬರೋವರೆಗೂ ಸುಮ್ಮನೆ ಇದ್ರು, ಕತ್ತಿವಸ್ತು ಸಾಯೋವರೆಗೂ ಸುಮ್ಮನೆ ಇದ್ರು. ಆಮೇಲೆ ಏನು ಮಾಡ್ತಾರೆ? ಕೈ ನೀರು ಹಾಕ್ಕೊಂಡು ಕುರುವನ್ ದ್ವಾದಶ ಸ್ತೋತ್ರ ಪಾಠಂ, ದ್ವಾದಶ ಸ್ತೋತ್ರವನ್ನು ಹೇಳ್ತಾ ಪ್ರೋಕ್ಷಣೆ ಮಾಡಿದರು. ಎತ್ತು ಕೂತ್ಕೊಂಡು ಮದರಿಗಿಂತ ಹೆಚ್ಚು ವರ್ಚಸ್ಸು ಬಂದ್ಬಿಡ್ತು ಅಂತ ಹೇಳ್ತಾರೆ. ದ್ವಾದಶ ಸಿದ್ಧಿ ಏನಂತ ಕೇಳಿ, ಸತ್ತವನ್ನು ಬದುಕುತ್ತೆ ಅಂತ ಅರ್ಥ. ಸತ್ತವನ್ನು ಬದುಕತಕ್ಕಂಥ ಗ್ರಂಥ ಇವತ್ತು ದ್ವಾದಶ ಸ್ತೋತ್ರ. ಇದು ಅರ್ಥ ಮಾಡಿಕೊಂಡು ಇವತ್ತು ರಾಯರು ಸತ್ತವನ್ನು ಬದುಕಿದ್ರು. ವಾದಿರಾದರೂ ಬದುಕಿದ್ರು ಯಾತಕ್ಕೆ? ದ್ವಾದಶ ಸ್ತೋತ್ರ ಸಂಪೂರ್ಣ ಕರತಾಳ ಮಲಕ ಅವರಿಗೆಲ್ಲ ಕೂಡ ಆ ಸಿದ್ಧಿ ಕೊಡುತ್ತದ್ದು. ಅಮೃತ ದ್ವಾದಶ ಸ್ತೋತ್ರ ಅಂದರೆ ಅಮೃತ. ಆದ್ರಿಂದನೇ ಧಿಕಾರಾಯರನ್ನು ಕೊಟ್ಟಿದ್ದು. ಇನ್ನು ಅದೇ ಎತ್ತಿ ಏನಾಯ್ತು ಮುಂದೆ? ಚೈತೀರ್ಥರಾದರು. ಆಚಾರ್ಯ ಮೈ ಮೇಲೆ ಪ್ರೋಕ್ಷಣೆ ಮಾಡಿರಲ್ಲ ಅಮೃತನ, ಬಾಯಿಂದ ಸುಧಾ ಬರೆದು ಹಾಕ್ಬಿಟ್ರೆ, ಅದನ್ನೇ ಮೈ ಮೇಲೆ ಬಿದ್ದ ಹೊರಗೆ ಹಾಕ್ಬಿಟ್ರೆ. ಆದ್ದರಿಂದಾಗಿನೇ ದ್ವಾದಶ ಸ್ತೋತ್ರ ಕೇಳಿದರೆ ಸುಧಾ ಓದೋ ಅರ್ಹತೆ ಬರುತ್ತೆ ಅಂತ ಅರ್ಥ. ದ್ವಾದಶ ಸ್ತೋತ್ರ ಅಮೃತ, ಅದು ನ್ಯಾಯ ಸುಧಾ ಅಮೃತ. ಇದು ಪೂರ್ವವಾಗಿ ಶ್ರೀಕಾಚಾರ್ಯರನ್ನ ಜಗತ್ತಿಗೆ ಕೊಟ್ಟಂಥ ಗ್ರಂಥ ದ್ವಾದಶ ಸ್ತೋತ್ರ. ಆಮೇಲೆ ಹೇಳಿದ್ರಂತೆ, ನಾನು ಯಾತಕ್ಕೆ ಬದುಕು ಹೇಳಿದಾಗ ಗೊತ್ತಾ, ಹತ್ರ ಹೋಗಿ ನೋಡ್ರಿ ಅಂತ ಹೇಳಿದರು. ಶಿಷ್ಯರು ಹೋದ್ರಂತೆ, ಅದರ ಎದೆಗೆ ನಿಮ್ಮ ಕಿವಿ ಇಡ್ರಿ ಅಂದ್ರಂತೆ, ಕಿವಿ ಇಟ್ಟರಂತೆ. ದ್ವಾದಶ ಸ್ತೋತ್ರ ಹೇಳ್ತಾ ಇತ್ತಂತೆ ಎತ್ತದು, ಒಂದೇ ಒಂದೇ ಸದಾನಂದಂ ಹೇಳ್ತಾ ಇತ್ತಂತೆ. ನೋಡಿದ್ರ ಅದು ಅದಕ್ಕೆ ಅದಕ್ಕೆ ಚೀಕಾ ಬರಿಬೇಕು ಅಂತ ಹೇಳಿದೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡು ಅದರ ಮಹಿಮೆ ಕೊಂಡಾಡಬೇಕು. ನಮಗೆ ಪದ್ಧತಿ ಇದೆ, ನೈವೇದ್ಯ ಕಾಲಕ್ಕೆ ದ್ವಾದಶೋತ್ರ ಹೇಳಲೇಬೇಕು. ನಮಗೆ ಸುಲಭ, ನೈವೇದ್ಯ ಮಾಡೋದಿಲ್ಲ ಅಂದರೆ ದ್ವಾದಶೋತ್ರ ಕ್ಯಾನ್ಸಲ್. ಅದಕ್ಕೆ ಅಟ್ಯಾಚ್ ಆಗಿದೆಯಲ್ಲ, ಅದಕ್ಕೆ ಹೇಳಿ ನೈವೇದ್ಯ ಕಾಲಕ್ಕೆ ದ್ವಾದಶೋತ್ರ ಹೇಳಲೇಬೇಕು ಅಂತ ಹೇಳಿದ್ರೆ ಹೊರತು ದ್ವಾದಶೋತ್ರ ಆಗಲೇ ಹೇಳಬೇಕು ಅಂತ ಹೇಳಲಿಲ್ಲ. ನೈವೇದ್ಯ ಕಾಲಕ್ಕೆ ಹೇಳಲೇಬೇಕು, ನೈವೇದ್ಯ ಕಾಲಕ್ಕೆ ಒಂದೇ ಹೇಳಬೇಕು ಅಂತ ಹೇಳಲಿಲ್ಲ. ಆಗ ಹೇಳಲೇಬೇಕು ಅಂತ ಹೇಳಿದ್ರೆ ಬೇರೆ ಕಾಲದಲ್ಲೂ ಹೇಳ್ಬೋದು, ಹೇಳಲೇಬೇಕು. ನೈವೇದ್ಯ ಏಕಾಚಿ ಬಿಟ್ಬಿಡೋದು ನೈವೇದ್ಯ ಇಲ್ವಲ್ಲ, ಹೇಳಬೇಡಿ, ನಿತ್ಯ ಹೇಳಬೇಕು ಅದನ್ನು. ಆದರೆ ಏನಾಗುತ್ತೆ ನೈವೇದ್ಯ ಕಾಲಕ್ಕೆ ಅಂದರೆ ವಿಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದ. ವಿಷ ಪರಿಹಾರ ಆಗುತ್ತೆ ಅಂತ, ದೋಷ ಇದ್ದರೆ ವಿಷ ಪರಿಹಾರ ಆಗುತ್ತೆ. ನಾವು ವಿಷ ಇದ್ದರೆ ಮಾತ್ರ ದ್ವಾದಶೋತ್ರ ಹೇಳ್ಬೋದು, ಅದೊಂದು ಬೇರೆ ಜೊತೆಗೆ. ವಿಷ ಇದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತಂದ ಮೇಲೆ ಆಮೇಲೆ ದ್ವಾದಶೋತ್ರ ಶುರು ಮಾಡೋದು. ಇವತ್ತು ವಿಷ ಇರಬಹುದು, ನಮ್ಮ ಕಣ್ಣಿಗೆ ಕಾಣದ ವಿಷ ಇರಬಹುದು. ಇವತ್ತೊಂದು ಸೈನ್ಸ್ ಹೇಳ್ತಾ ಇದೆ, ಕೇಳಿದೆ ಯಾರು ಕೂಡ, ನಾವು ತಿನ್ನ ಆಹಾರ ಬರೀ ವಿಷ ಅಂತಲೇ ಹೇಳೋದು. ಎಲ್ಲ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಎಲ್ಲ ವಿಷಗಳೇ ಅವೆಲ್ಲ ಕೂಡ. ದ್ವಾದಶೋತ್ರ ಬಾಧ್ವರಿ ಮಾತ್ರ ಪುಣ್ಯ, ದ್ವಾದಶೋತ್ರ ಹೇಳಿ ತಿಂದುಬಿಡ್ತಾರಲ್ಲ ಅವರಿಗೆ ಏನು ಕೆಮಿಕಲ್ಸ್ ಎಫೆಕ್ಟ್ ಮಾಡೋದಿಲ್ಲ ಅಂತ ಅರ್ಥ. ಹೇಳಿತೇ ಇಲ್ಲ, ಅಷ್ಟರ ಮಟ್ಟಿ ತಿಳ್ಕೊಂಡ್ರು ಸಾಕು ದ್ವಾದಶೋತ್ರ ನಮಗೆ ವಿಷಹರವಾದದ್ದು. ಇನ್ನು ದ್ವಾದಶೋತ್ರ ವೈಶಿಷ್ಟ್ಯ ಶುರುವಾಗಿದ್ದು ಯಾವುದರಿಂದ? ಒಂದೇ ವಂದ್ಯಂ ಸದಾನಂದಂ. ಮುಗಿಯೋದು ಯಾವುದರಿಂದ? ಆನಂದ ತೀರ್ಥ ಪರಾನಂದ ವರದ. ಇದು ದ್ವಾದಶ ಸ್ತೋತ್ರವನ್ನು ತೀರ ಪ್ರಸಂಗ ಬಂದರೆ ಆನಂದ ತೀರ್ಥ ಪರಾನಂದ ವರದ ಅಂದರೂ ಕೂಡ ಆಚಾರ್ಯ ಅನುಗ್ರಹ ಮಾಡ್ತಾರೆ. ಅಂತ ಅಪೂರ್ವವಾದ ಸ್ತೋತ್ರವನ್ನು ಶ್ರೀಮದ್ ಆಚಾರ್ಯರು ಬರೆದು ಇಡೀ ಶಿಷ್ಯರಿಗೆ ಏನು ಉಪಯೋಗ ಮಾಡಿದರು ಅಂದರೆ, ಸರ್ವಮೂಲ ಎಲ್ಲ ಓದಿದ ಮೇಲೆ ಹೇಗೆ ಅನುಸಂಧಾನಕ್ಕೆ ತಂದುಕೊಳ್ಬೇಕು ಅಂದರೆ ದ್ವಾದಶ ಸ್ತೋತ್ರ ಹೇಳಿಬಿಟ್ರೆ ಎಲ್ಲ ಓದಿದ್ದಲ್ಲೇ ನೆನಪಾಗುತ್ತೆ. ಇದನ್ನು ಮೊದಲು ಓದಿದರೆ ಕಂಟೆಂಟ್ಸ್ ಕೊಟ್ಟಾಗ ಲೆಕ್ಕ, ಆಮೇಲೆ ಓದಿಬಿಟ್ರೆ ಎಲ್ಲ ರಿವಿಷನ್ ಆದಾಗ ಲೆಕ್ಕ. ಸೊ ಎಂಟ್ರಿ ಅದು ರಿವಿಷನ್. ದ್ವಾದಶ ಸ್ತೋತ್ರವನ್ನು ಸರ್ವಮೂಲ ಎಂಜಾಯ್ ಮಾಡ್ಕೊತ ದ್ವಾದಶ ಸ್ತೋತ್ರ ಹೇಳ್ತಾ ಇರ್ಬೋದು. ಅದನ್ನು ಅರ್ಥ ಮಾಡಿಕೊಂಡು ಸಣ್ಣ ಪುಟ್ಟ ಸ್ತೋತ್ರ ಅಂತ ತಿಳ್ಕೊಂಡ್ಬಿಡಬಾರ್ದು. ಅದನ್ನು ಭಾವಿ ಬ್ರಹ್ಮದೇವರು ಬರೆದ ಸ್ತೋತ್ರ, ಮೋಕ್ಷ ಕೊಡಿಸ್ತಕ್ಕಂಥವ್ರು ಬರೆದ ಸ್ತೋತ್ರ ನೆನಪಿರಬೇಕು. ಯಾರೋ ಬರೆದ ಸ್ತೋತ್ರ ಮೋಕ್ಷ ಕೊಡಿಸೋ ಇವರು ಹೇಳಿದ್ರೇ ಆದ್ರಿಂದಾಗಿನೇ ದ್ವಾದಶ ಸ್ತೋತ್ರ ವಿಷ್ಣು ಸಹಸ್ರನಾಮ ಎರಡು ಬಂತು ಅಂದರೆ ಒಂದು ಘಟ್ಟ ಮುಗಿತು. ದೇವರ ಸ್ತೋತ್ರ ಹರಿವಾಯಸ್ಥಿತಿ ಬಂತು ಅಂದರೆ ಅದು. ಈ ಮೂರು ನಮಗೆ ವೃಕ್ಷಾಕವಚಿಸಿದಂಥ ಸ್ತೋತ್ರಗಳು, ತಪ್ಪದೆ ಹೇಳಬೇಕು ಅಂತ ಹೇಳ್ತಾ ನಾಳೆ ಮತ್ತು ನಾಳಿದ್ದು ಸ್ಫೂರ್ತಿ ಬ್ರಹ್ಮಸೂತ್ರ ಭಾಷ್ಯ, ನಾಡಿದ್ದು ಅನುವ್ಯಾಖ್ಯಾನ, ಸೋಮವಾರ ನ್ಯಾಯವಿವರಣ, ಮಂಗಳವಾರ ಅಣುಭಾಷ್ಯ, ಬುಧವಾರ ಮಂಗಳ. ಈ ಕ್ರಮದಲ್ಲಿ ಮುಂದಿನ ಗ್ರಂಥಗಳನ್ನು ತಯಾರಾಗಿರ್ಬೇಕು ಎಲ್ಲರೂ ಕೂಡ ಅಂತ ಹೇಳ್ತಾ, ಮೊದಲೇ ಹೇಳಿದಂತೆ ಕ್ವಿಜ್ ಅನೌನ್ಸ್ ಮಾಡಿದ್ದಾರೆ, ನಾಡಿದ್ದು ಭಾನುವಾರ ಇದೆ ಅಂತ ಹೇಳಿ. ಅದಕ್ಕೆಲ್ಲರೂ ಸಹ ಯಾರು ಹೆಸರು ಕೊಟ್ಟವರು ತುಂಬ ಜನ ಇದ್ದೀರಿ, ಇನ್ನೂ ಹೆಸರು ಕೊಡೋರು ಕೊಡಬಹುದು. ಅದರ ಜೊತೆಗೆ ಇನ್ನೂ ಕೆಲವರು ಹೇಳಿದ್ದಾರೆ, ಅವರು ಏನು ಮಾಡಿದ್ದಾರೆ, ಒಂದು ಪ್ರಬಂಧ ಬೇಕಾದರೂ ಬರ್ಕೊಟ್ರೆ ಅದಕ್ಕೂ ಪ್ರತ್ಯೇಕ ಪ್ರೈಜ್ ಕೊಡ್ತಾರೆ. ಇಷ್ಟು ದಿವಸ ಕೇಳಿದ್ರ ಮೇಲೆ ಪ್ರಬಂಧ, ಯಾವುದೋ ಪ್ರಬಂಧ ಬರೀಬಾರದು. ಮತ್ತೆ ಇಷ್ಟು ಕೇಳಿದ್ರ ಮೇಲೆ ನಿಮಗೇನು ಅರ್ಥ ಆಗಿದೆ ಸರ್ಮೂಲಗಳ ಬಗ್ಗೆ, ತಾತ್ಪರ್ಯ ಏನು ಅರ್ಥ ಆಗಿದೆ, ಅದು ಸಪರೇಟ್ ಆಗಿ ತಿಳಿದಷ್ಟು ಬರ್ಕೊಟ್ರೆ ಅದರಲ್ಲಿ ಬಹಳ ಮುಖ್ಯವಾದ ಶ್ರೇಷ್ಠವಾದ ಯಾವುದೇ ಪ್ರಬಂಧ ಇರುತ್ತೋ ಅದಕ್ಕೆ ಪ್ರೈಜ್ ಕೊಡೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇದೆಲ್ಲ ಮಾಡ್ತಿರೋದು ಯಾರು, ಮಾಧವ ಯುವ ಪರಿಷತ್. ಮಾಧವ ಯುವ ಪರಿಷತ್ತಿನವರು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಪ್ರತಿಷ್ಠಾನ ಪ್ರೈಜ್ ಕೊಡೋದಕ್ಕೆ ಮಾತ್ರ ಪ್ರತಿಷ್ಠಾನ ಭಾಗವಹಿಸುತ್ತಷ್ಟೇ, ಕಂಡಕ್ಟ್ ಮಾಡೋದಲ್ಲ ಅವರೇ. ಪ್ರೈಜ್ ಕೊಡೋದರಲ್ಲಿ ನಮ್ಮ ಪ್ರತಿಷ್ಠಾನ ಕೂಡ ಭಾಗವಹಿಸಿಬಿಟ್ಟು ಅವರೇನು ಪ್ರೈಜ್ ಕೊಡ್ತಾರೋ ತಕ್ಕಂತೆ ಯೋಗ್ಯ ರೀತಿಯಲ್ಲಿ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ವ್ಯವಸ್ಥೆ ಮಾಡಿದೆ. ಎರಡು ಅದನ್ನು ಉಪಯೋಗ ಮಾಡ್ಕೋಬೇಕು. ನಾಡಿದ್ದು ಬೆಳಿಗ್ಗೆ 7 ಗಂಟೆಗೆ ಪಾಠ, ನಾಡಿದ್ದು ಬೆಳಿಗ್ಗೆ, ನಾಳೆ ಮಾಮೂಲಾಗಿರುತ್ತೆ 7 ವರೆಗೆ, ನಾಡಿದ್ದು 7 ಗಂಟೆಗೆ ಪ್ರಾರಂಭ ಮಾಡಿ 8 ಕಾಲಿಗೆ ಪಾಠ ಮುಗಿದಷ್ಟೇ ಕ್ವಿಜ್ ಶುರುವಾಗುತ್ತೆ. ಮೊದಲು 2 ಸೆಷನಲ್ಲಿ ಮಾಡ್ತಾರೆ, ಗಂಡಸರಿ ಬೇರೆ ಹೆಂಗಸರಿ ಬೇರೆ ಪ್ರತ್ಯೇಕ ಇಟ್ಟಿದ್ದಾರೆ. ಎಲ್ಲ ಭಾಗವಹಿಸ್ಬೋದು, ಇನ್ನೂ ಹೆಸರು ಕೊಡೋರಿಗೆ ಅವಕಾಶ ಇದೆ, ಹೆಸರು ಕೊಡಬಹುದು. ಉಳಿದ ವಿಷಯವನ್ನು ಕಾರ್ಯಕರ್ತರಿದ್ದಾರೆ, ಕೇಳಿ ತಿಳ್ಕೋಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಸಾಯಂಕಾಲ ದ್ರೋಣಾಚಾರ್ಯರ ದ್ರೋಣ ಪರ್ವ ಮುಗಿದು ಕರ್ಣ ಪರ್ವ ಪ್ರಾರಂಭ ಆಗಿ ಮುಂದುವರಿ ಮಹಾಭಾರತ. ಪಾರ್ಟಿಸಿಪೇಟ್ ಮಾಡದೇ ಇದ್ದವ್ರು ಭಾಗವಹಿಸಬಹುದು ಅಂತ ಕೇಳ್ತಾರೆ. ಭಾಗವಹಿಸೋದು ಪುಣ್ಯ, ಏನಾರು ಆಗಿರಿ ಭಾಗವಹಿಸಬಹುದು. ಗೊತ್ತಾಯ್ತಾ, ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಭಾಗವಹಿಸಬಹುದು. ಏನು ಇನ್ನೊಂದು, ಸತ್ಯಬೋಧ ಸ್ವಾಮಿಗಳ ಆರಾಧನೆ. ಸವಣೂರಿನಲ್ಲಿ ಸತ್ಯಬೋಧ ಸ್ವಾಮಿಗಳ ಆರಾಧನೆ ಇದೆ. ಸತ್ಯಬೋಧ ಸ್ವಾಮಿಗಳ ಬಗ್ಗೆ ಏನು ಹೇಳೋ ಕಾರಣನೇ ಇಲ್ಲ. ನೈವೇದ್ಯಗ ವಿಷಮ ರಾಮೇ ವೀಕ್ಷ ತದ್ಭುಕ್ತಿ ಭಾಗ್ ಗುರುಹು ಇವು ಅದರ್ಶಯ ದ್ರವಿಂ ರಾತ್ರೋ ಸತ್ಯಬೋಧೋಸ್ತು ಮೇ ಎಂಬುದೇ. ರಾತ್ರಿ ಸೂರ್ಯನ ತೋರಿಸಿದವರು ಅಂತ ಅವರಿಗೆ ಪ್ರಸಿದ್ಧಿ ಇದೆ. ಮಹಾ ದಿವ್ಯ ಜ್ಞಾನಿಗಳವರು. ಅಂತ ಮಹಾನುಭಾವರ ಆರಾಧನೆಯನ್ನು ಸವಣೂರಿನ 226ನೇ ಆರಾಧನೆ ಉತ್ಸವ ಮಾಡ್ತಾ ಇದ್ದಾರೆ. ಅಂತ ಆರಾಧನೆಗೆ ಸುವರ್ಣ ಕವಚ ಸಮರ್ಪಣೆಯ ಒಂದು ಯೋಜನೆ ಇದೆ, ಸುವರ್ಣ ಕವಚ ಸಮರ್ಪಣೆ ಯೋಜನೆ ಇತ್ಯಾದಿ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಸಹ ಅದರಲ್ಲಿ ತಮ್ಮ ಯಥಾಶಕ್ತಿ ಪಾಲ್ಗೊಳ್ಳಬೇಕು ತನುಮನ ಧನಗಳಿಂದ ಅಂತ ಹೇಳಿ ಕೇಳಿಕೊಳ್ತಿದ್ದಾರೆ. ಅವರು ಇಲ್ಲಿ ಬಂದಿದ್ದಾರೆ, ಅವ್ರಿಗೆ ನಾಳೆ ಮತ್ತೆ ಬರ್ತಾರಂತೆ. ಅವ್ರ ಕೈಲಿ ಕಾಣಿಕೆ ಸ್ವಲ್ಪ ಕೊಡಬಹುದು, ಅದೆಲ್ಲ ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೋಬಹುದು. ಅದೇ ರೀತಿ ಇನ್ನೊಂದು, ಗುರ್ಜಾಲಾಚಾರ್ಯರ 257ನೇ ವರ್ಷದ ಪುಣ್ಯ ದಿನೋತ್ಸವದ ಸಮಾರಂಭ, ಅದು ತಕ್ಕಂತೆ ಜ್ಞಾನಸತ್ರ ಏರ್ಪಾಡು ಮಾಡಿದ್ದಾರೆ. ಗುರ್ಜಾಲ ಪ್ರಹ್ಲಾದಾಚಾರ್ಯರು ಜ್ಞಾನಸತ್ರ ಒಂದು ಯೋಚನೆ ಮಾಡಿದ್ದಾರೆ. ಅದು ಭಾಗವತ ಆಶ್ರಮದಲ್ಲಿ ಕಾರ್ಯಕ್ರಮ, ಭಂಡಾರಿಕೇರಿ ಮಠದಲ್ಲಿ ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ಕೂಡ ಭಾಗವಹಿಸಬೇಕು. ಗುರ್ಜಾಲಾಚಾರ್ಯರು ಗುರ್ಜಾಲಾಚಾರ್ಯರು ಎಲ್ಲರೂ ಜೈತೀರ್ಥರ ಯೋಜನೆ